ब्रह्मेन्द्र रुद्रादिदेवतानां श्रियोऽपि च दानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं मुनिकृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावता। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्यासुरावोहं वीडे चेतोऽभिमानिनः यूयं सर्वे प्रकुरुत मनो मे मध्वभावकम्। श्रीमध्वः कल्पवृक्षस्तु जयार्यः कामसत्स्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः ओम्। श्रीवेदान्तमहाचलम् हि परितः संयोज्य सूत्राहिपम् सद्वादागमपोषितात्महृदयम् तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुधाम्बुधिः स्वीयानामृतम् प्रयच्छति समाम् पायात्गुणोद्यन्मणिः। ಪರಮಪವಿತ್ರವಾದ ರುಕ್ಮಿಣೀಶ ವಿಜಯ ಶ್ರೀವಾದಿರಾಜಸ್ವಾಮಿಗಳ ಅತ್ಯಂತ ವಿಶಿಷ್ಟವಾದಂಥ ಒಂದು ಮಹಾಕಾವ್ಯ, ಒಂದು ಶಾಸ್ತ್ರಕಾವ್ಯ. ಭಗವಂತನಾದ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾ ಅವರು ಶ್ರೀಮದ್ ಭಾಗವತದ ಕೃಷ್ಣ ಕಥೆಯ ಚಿಂತನೆಗೆ ತೋರಿಸಿರ್ತಕ್ಕಂಥ ಮಾರ್ಗ ತೀರ ವಿಲಕ್ಷಣವಾದದ್ದು, ಬಹಳ ಪೂರ್ವವಾದದ್ದು. ಹೀಗೆ ಕೃಷ್ಣಾವತಾರದ ಪ್ರತಿಯೊಂದು ಘಟನೆಯನ್ನು ಕೂಡ, ಅವತರಿಸಿದ ತಿಥಿ, ಅವತರಿಸಿದ ಕಾಲ, ನಕ್ಷತ್ರ ಮೊದಲಾದ ಎಲ್ಲವೂ ಕೂಡ ತತ್ವದ್ಯೋತಕ, ತತ್ವವನ್ನು ಸೂಚನೆ ಮಾಡತಕ್ಕಂಥ ಅಪೂರ್ವವಾಗಿರ್ತಕ್ಕಂಥ ಸಂಕೇತ ಅಂತ ಅವರು ತಿಳಿಸಿರುವ ರೀತಿ ತೀರ ವಿಶಿಷ್ಟವಾದಂಥ ರೀತಿಯದು. ಕೊನೆಗೆ ಕೃಷ್ಣ ಬಾಲಲೀಲೆಗಳನ್ನು ತೋರಿಸೋದು ಪ್ರಾರಂಭ ಮಾಡ್ತಾ ಇದ್ದಾರೆ. ಪೂತನ ಜೀವಿತ ಹರಹ, ಪೂತನೆಯ ಜೀವಿತವನ್ನು ಕೃಷ್ಣ ತೆಗೆದ. ಇಲ್ಲಿ ನಾವು ಪೂತನಿಗೆ ಸದ್ಗತಿ ಕೊಟ್ಟ ಅನ್ನೋದನ್ನು ಹೇಳುತ್ತಾರೆ. ಪೂತನಿಗೆ ಸದ್ಗತಿ ಕೊಟ್ಟಿದ್ದಲ್ಲ, ಪೂತನೆಯ ಒಳಗಿದ್ದ ಉರ್ವಶಿಗೆ ಸದ್ಗತಿ ಕೊಟ್ಟಿದ್ದೆ ಹೊರತು ಪೂತನಿಗೆ ಸದ್ಗತಿ ಕೊಟ್ಟಿದ್ದಲ್ಲ. ಇದನ್ನು ಯಾತಕ ವಿಶ್ಲೇಷಣೆ ಮಾಡ್ತಾರೆ ಅಂದರೆ, ಪೂತನಿ ಪರಮ ರಾಕ್ಷಸಿ, ಕೃಷ್ಣನ ಬಗ್ಗೆ ದ್ವೇಷ ಇತ್ತು ಮನಸ್ಸಿನೊಳಗೆ, ಹೊರಗೆ ಮಾಡಿದ್ದು ಅದನ್ನೇನೆ, ನೇರವ ಕೊಲ್ಲಲಿಕ್ಕೆ ಬಂದಿದ್ದಾಳು. ಅಂಥವಳಿಗೆ ಭಗವಂತ ಸದ್ಗತಿ ಕೊಡೋದಾದರೆ ಭಕ್ತಿಗೆ ಏನು ಬೆಲೆ ಹಾಕಿದರೆ, ದ್ವೇಷಕ್ಕೆ ಸದ್ಗತಿ ಕೊಟ್ಟಾಗಾಯ್ತಲ್ಲ. ದೇವರನ್ನು ದ್ವೇಷ ಮಾಡಿ ಸದ್ಗತಿಗೆ ಹೋಗೋದಾದರೆ ಭಕ್ತಿ ಮಾಡೋದು ಕಷ್ಟ, ದ್ವೇಷ ಮಾಡೋದು ಸುಲಭ. ದೇವ್ರ ಪೂಜೆ ಬಿಟ್ಟು ದ್ವೇಷ ಮಾಡಿದಾಗ ಲೆಕ್ಕ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಸತ್ಕರ್ಮತ್ಯಾಗಲೂ ದ್ವೇಷದ ಮತ್ತೊಂದು ರೂಪ ಅಷ್ಟೇ. ಅವ್ರು ಹೇಳಿದ ಮಾತು ಕೇಳೋದಿಲ್ಲ ಅಂದರೆ ದ್ವೇಷ ಅಂತ ಅರ್ಥ. ನಾವೆಲ್ಲರೂ ಮುಕ್ತಿ ಹೋಗಬೇಕಾಗಿತ್ತಲ್ಲ ಹಾಗಿದ್ರೆ ಎನ್ನ ಸಂಶಯ ಬರೋದು. ಅದಕ್ಕೆ ಹೇಳ್ತಾರೆ, ಅವ್ರು ಪೂತನಿಗೆ ಸದ್ಗತಿ ಕೊಟ್ಟಲು ಅಂತ ಆದರೆ ಪ್ರಸಂಗ ಬರೋದು. ಪೂತನಿಗೆ ಸದ್ಗತಿ ಕೊಟ್ಟಿದ್ದಲ್ಲ, ಒಳಗಿದ್ದ ಉರ್ವಶಿಗೆ ಕೊಟ್ಟಿದ್ದು ಅಂದರೆ ಸಮಸ್ಯೆಯೇ ಇಲ್ಲ. ಹಾಗಿದ್ದರೆ ಭಾಗವತ ಪುರಾಣ ಹೇಳುತ್ತಲ್ಲ ಮೇಲ್ನೋಟಕ್ಕೆ ಅಂದರೆ, ಭಾಗವತ ಪುರಾಣ ಮೇಲ್ನೋಟಕ್ಕೆ ಹಾಗೆ ಹೇಳುತ್ತೆ. ಮೇಲ್ನೋಟಕ್ಕೆ ಹಾಗೆ ಹೇಳಿದರೆ ಒಳಗಿನ ಅರ್ಥ ಹಾಗೆ ಅಂತ ಅರ್ಥ ಅಲ್ಲ. ದೃಷ್ಟಾಂತ ಕೊಟ್ಟು ಹೇಳುತ್ತಾರೆ. ಆಪೋ ಬ್ರುವನ್ನಿತಿ ಸನಾತನ ವೇದ ವಾಕ್ಯ ಕಿಂ ವಕ್ತೃತ ಜನಜಲಸ್ಯ ತಥಾ ಚುಕೋಕ್ತ್ಯ. ವೇದಗಳಲ್ಲಿ ಬರುತ್ತೆ ಮೃತ ಬ್ರವೀತ್ ಅಂತ ಬರುತ್ತೆ, ಆಪೋ ಬ್ರುವನ್ ಅಂತ ಬರುತ್ತೆ. ಮಣ್ಣು ಮಾತಾಡಿತು, ನೀರು ಮಾತಾಡಿದವು ಅಂತ ಹೇಳುತ್ತಾರೆ. ನೀವು ಒಪ್ತೀರಾ, ಮಣ್ಣು ಮಾತಾಡುತ್ತೆ ಅಂತ ಒಪ್ತೀರಾ, ನೀರು ಮಾತಾಡುತ್ತೆ ಒಪ್ತೀರಾ? ಸಾಧ್ಯ ಇಲ್ಲ. ಅದಕ್ಕೇನು ಅರ್ಥ ಮಾಡ್ತೀರಿ? ಬ್ರಹ್ಮಸೂತ್ರಗಳಲ್ಲಿ ತೀರ್ಮಾನ ಮಾಡ್ತಾರೆ, ಅಭಿಮಾನಿ ವ್ಯಪದೇಶ ಅಂತ ಹೆಸರದೆ. ಮಣ್ಣು ಮಾತಾಡಿತ್ತು ಅಂದರೆ ಮಣ್ಣಿನ ಅಭಿಮಾನಿ ದೇವತೆ ಮಾತಾಡಿದ್ರು ಅಂತ ಅರ್ಥ. ಅದೇ ರೀತಿ ನೀರು ಮಾತಾಡಿತ್ತು ಅಂದರೆ ನೀರಿನ ಅಭಿಮಾನಿ ದೇವತೆಗಳು ಮಾತಾಡಿದರು ಅಂತ ಅರ್ಥ. ಅದೇ ರೀತಿ ಭಾಗವತದ ವಾಕ್ಯಕ್ಕೆ ಪೂತನಿಗೆ ಸದ್ಗತಿಯಾಯಿತು ಅಂದರೆ ಒಳಗಿದ್ದ ಉರ್ವಶಿಗೆ ಸದ್ಗತಿ ಆಯಿತು ಅರ್ಥನೇ ಹೊರತು ಪೂತನಿಗಾಯಿತು ಅಂತ ಅರ್ಥ ಅಲ್ಲ ಅಂತ ಬಿಡಿಸಿ ಅನೇಕ ಕಾರಣಗೊಂಡು ಕಟ್ಟು ಹೇಳ್ತಾರೆ. ಈ ರೀತಿ ಏನಾದರೂ ದ್ವೇಷಗಳಿಗೆ ಮುಕ್ತಿ ಅಂತ ಆಗೋದಾಗಿದ್ದರೆ ಮುಂದೇನು ಹೇಳಬೇಕಾಗಿತ್ತು? ಹಾಗಿದ್ರೆ ಯಾವ ರಾಕ್ಷಸ ಸತ್ತಾಗಲು ಕೂಡ ಸದ್ಗತಿ ಹೋದ ಅಂತ ಹೇಳಬೇಕಾಗಿತ್ತು. ಒಳ್ಳೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಮಾಡಿಕೊಡುತ್ತಾರೆ. ಯಾವ ರಾಕ್ಷಸ ಸತ್ತಾಗಲೂ ಕೂಡ ಸದ್ಗತಿ ಹೋದ ಅಂತ ಹೇಳೋದಿಲ್ಲ, ಕೆಲವ್ರ ಬಗ್ಗೆ ಮಾತ್ರ ಹೇಳ್ತಾರೆ. ಈ ಶಿಶುಪಾಲ, ದಂತವಕ್ರ, ಈ ಪೂತನ, ಕೆಲವ್ರ ಬಗ್ಗೆ ಮಾತ್ರ ಹೇಳ್ತಾರೆ. ದ್ವೇಷದಿಂದ ಮುಕ್ತಿ ಅಂತ ಇದು ಎಲ್ಲರ ಬಗ್ಗೆ ಹೇಳಬೇಕಾಗಿತ್ತು, ಮತ್ತೆ ಯಾತಕ್ಕೆ ಹೇಳಿಲ್ಲ? ದುರ್ಯೋಧನ ಮುಕ್ತಿ ಹೋದ ಅಂತ ಯಾರು ಹೇಳ್ತಾರಾ? ಹೇಳಿಲ್ಲ ಮಾತನ್ನು. ಅಂದಮೇಲೆ ಇಲ್ಲಿ ಹೇಳ್ತಾರೆ ಏನೋ ಒಂದು ವಿಶೇಷ ಇರಬೇಕು ಅಂತ ಅರ್ಥ. ಏನು ವಿಶೇಷ ಅಂದರೆ ಜೀವದ್ವಯ ಆವೇಶ ಇದೆ, ಸಜ್ಜೀವಿನೂ ಇದ್ದಾನೆ ದುರ್ಜೀವಿನೂ ಇದ್ದಾನೆ. ಅದು ದುರ್ಜೀವಿಗೆ ಶಿಕ್ಷೆಯಾಯಿತು, ಸುಜೀವಿಗೆ ಸದ್ಗತಿ ಆಯಿತು ಅಂತ ಹೇಳೋದಕ್ಕೋಸ್ಕರ ಹೇಳಿದ ಮಾತೆ ಹೊರತು ದ್ವೇಷದಿಂದ ಮುಕ್ತಿ ಅಂತ ಅಲ್ಲ. ಎಲ್ಲ ಕಡೆ ಹೇಳಿಲ್ಲ, ಈ ಭಕ್ತರಿಗಲ್ಲ, ಭಕ್ತರು ಎಲ್ಲ ಭಕ್ತರಿಗೂ ಸದ್ಗತಿ ಹೋದ ಅಂತಾನೆ ಹೇಳ್ತಾರೆ. ಎಲ್ಲ ಭಕ್ತರು ಸದ್ಗತಿಗೆ ಹೋದ, ಅದ್ರ ಬಗ್ಗೆ ವಿವಾದನೇ ಇಲ್ಲ. ಆದರೆ ಎಲ್ಲ ದ್ವೇಷದ ಸದ್ಗತಿ ಹೋದರು ಅಂತ ಹೇಳಿ ಕೆಲವರ ಬಗ್ಗೆ ಮಾತ್ರ ಹೇಳ್ತಾರೆ, ಏನೋ ಸ್ಪೆಷಾಲಿಟಿ ಇದೆ ಅಂತ ಅರ್ಥ. ಅದನ್ನೇ ಜೀವದ್ವಯ ಆವೇಶ ಅಂತ ಕರೀತಾರೆ. ಸಾತ್ವಿಕ ಜೀವನೂ ಇರ್ತಾನೆ, ಒಬ್ಬ ತಾಮಸ ಜೀವನೂ ಇರ್ತಾನೆ ಅಂತ ಒಂದು, ಎಲ್ಲರಿಗೂ ಆಗಿರೋದಿಲ್ಲ. ಜೀವದ್ವಯ ಆವೇಶ ಅಂಬುದು ಕೆಲವರಿಗೆ ಮಾತ್ರ ಇರೋದು. ಅಂಥವರನ್ನು ಮೇಲ್ನೋಟಕ್ಕೆ ದ್ವೇಷ ಕಂಡರೂ ಕೂಡ ನಿಜವಾಗಲೂ ಒಳಗೆ ಭಕ್ತ ಇದ್ದಾನಲ್ಲ ಅವನಿಗೆ ಸದ್ಗತಿ ಕೊಟ್ಟಿದ್ದು ಅಂದ್ರೆ ವಿಶ್ಲೇಷಣೆ ಬಹಳ ಪೂರ್ವ ರೀತಿ ವಿಶ್ಲೇಷಣೆ ಮಾಡ್ತಾರೆ. ಹಾಗಿದ್ದರೆ ಮೇಲ್ನೋಟಕ್ಕೆ ಸದ್ಗತಿ ಕೊಟ್ಟ ಅಂತ ಯಾಕೆ ಹೇಳಬೇಕಾಗಿತ್ತು ಅಂದರೆ ಅದಕ್ಕೆ ಹೇಳ್ತಾರೆ, ಬೇರೆ ಕಡೆ ಪ್ರವೇಯ ಸ್ಪಷ್ಟ ಹೇಳಿದಾಗ ಎಲ್ಲ ಕಡೆ ಬಿಡಿಸಿ ಹೇಳೋದಕ್ಕೆ ಹೋಗೋದಿಲ್ಲ, ಬಿಡಿಸಿ ಹೇಳೋ ಕಾರಣ ಇಲ್ಲ ಅದಕ್ಕೆ. ಬಾಂಬೆಯಿಂದ ಇಲ್ಲಿ ಒಂದು ಗಂಟೆಯಲ್ಲಿ ಬಂದರು, ಫ್ಲೈಟಲ್ಲಿ ಬಂದರು ಅಂತ ಹೇಳೋ ಕಾರಣ ಇಲ್ಲ ಅದಕ್ಕೆ. ಒಂದು ಗಂಟೆ ಬೇರೆ ಬರೋ ಚಾನ್ಸೇ ಇಲ್ಲ ಅದರೊಳಗೆ. ಅಷ್ಟೇನೆ ಅಂದರೆ ಕೆಲವು ವಿಷಯಗಳನ್ನು ಆಬ್ವಿಯಸ್ ಅಂತ ಕರೀತಾರೆ, ಹೇಳಬೇಕಾದ ಕಾರಣ ಇಲ್ಲ. ಮತ್ತಿದ ಸದ್ಗತಿ ಕೊಟ್ಟಿದ್ದು ಹೇಳಲೇಬಾರ್ದಾಗಿತ್ತು ಆಗಿದ್ರೆ ಇಲ್ಲ ಹೇಳ್ತಾರೆ. ಅದಕ್ಕೆ ಅಂದರೆ ವಿದ್ವೇಷ ಜೀವಕೃತ ಸಂಗಮಪಿ ಸ್ವಭಕ್ತಂ ಕೃಷ್ಣೋ ವ್ಯಮೋಚಯದ ಹೋ ಕರುಣಾಂಬುರಾಸಿ. ಕೃಷ್ಣ ಎಷ್ಟು ಕರುಣಾಳು ಅಂದರೆ ಉರ್ವಶಿ ಪರಮ ಭಗವದ್ಭಕ್ತಳು, ಅವಳು ಪಾಪವಶಾತ್ ಶಾಪವಶಾತ್ ಏನಾಗಿದ್ಲು, ಈ ದುಷ್ಟಳಾದ ತಾಟಕ್ಕೆ ಜೊತೆಗೆ ಸೇರಿ ಹುಟ್ಟಿದ್ಲು. ಹೊರಗಡೆ ದುಷ್ಟರ ಸಹವಾಸ ಮಾಡಿದ್ರೇ ಮನುಷ್ಯನನ್ನು ದೂರ ಸೇರಿಸಿಬಿಡ್ತಾರೆ, ಓಡಿಸಿಬಿಡ್ತಾರೆ, ಏ ದುಷ್ಟರ ಸಹವಾಸ ಮಾಡ್ತೀವಿ ಅಂತೇಳಿ. ಅಂಥದ್ದು ದೇಹದ ಒಳಗೇನೆ ಇನ್ನೊಬ್ಬ ದುಷ್ಟಚೇತನ ಜೊತೆಗೆ ಅವಳಿದ್ಲಲ್ಲ, ಆದರೆ ಭಕ್ತಗಳನ್ನ ಕಾರಣಕ್ಕೋಸ್ಕರ ಪರಮಾತ್ಮ ಅದನ್ನು ಮನ್ನಿಸಿದನಲ್ಲ, ಅದು ಕರುಣಾಂಬುರಾಶಿ. ಕೃಷ್ಣೋ ವ್ಯಮೋಚಯದ ಹೋ ಕರುಣಾಂಬುರಾಶಿ ಕಿಂ ನಾಮ ತದ್ಭಕ್ತ ತದ್ರಹಿತ ಭಕ್ತ ಜನಾನಿತಿ ಸ್ಮ ಕೈಮುತ್ಯ ಮೋಹಯತ ಸತ್ಯವತಿ ಸುತೋಕ್ತ್ಯ. ಹೀಗೆ ಒಳಗೆ ದುರ್ಜೈವ ಸಹವಾಸ ಮಾಡಿದವಳನ್ನು ಭಕ್ತಗಳನ್ನು ಕಾರಣ ಕೃಷ್ಣ ಉದ್ಧಾರ ಮಾಡಿದ ಅಂದಮೇಲೆ ದುಷ್ಟರ ಸಹವಾಸವನ್ನೇ ಮಾಡದೇ ಇದ್ದವಳು ಉದ್ಧಾರ ಮಾಡದೇ ಇರ್ತಾನ ಅಂತ ಕೈಮುತ್ಯವನ್ನು ಊಹಿಸಬೇಕೆ ಹೊರತು ನಾ ದುಷ್ಟರ ಸಹವಾಸ ಮಾಡಬೇಕು ಅಂತನೋ ದುಷ್ಟರಾದ ಆಗಬೇಕು ಅಂತನೋ ಅದಕ್ಕೆ ಅರ್ಥ ಅಲ್ಲ. ಎಲ್ಲ ಬಿಡಿಸಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಇದರಿಂದ ನಮಗೆ ಭಕ್ತಿಯಿಂದನೇ ಮುಕ್ತಿ ಅಂತಕ್ಕಂಥ ಪ್ರಮೇಯ ಅರ್ಥ ಆಗುತ್ತೆ. ಅಮಲ ಭಕ್ತಿಶ್ಚ ತತ್ಸಾಧನಂ. ಅಮಲ, ಮಲ ಅಂದರೆ ದೋಷ, ದೋಷ ಅಂದರೆ ದ್ವೇಷ, ದ್ವೇಷರೂಪ ಒಂದು ದೋಷ ಇಲ್ಲದ ಸದ್ಧತಿಗೆ ಮಾತ್ರ ಪರಮಾತ್ಮ ಸಿಗ್ತಾರೆ, ಬೇರೆಯವರಿಗಲ್ಲ ಅಂತ ಹೇಳಿ ಅಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡ್ಕೋತಾ ಹೋದರೆ ಕೃಷ್ಣನ ಮಹಿಮೆಯನ್ನು ಅರ್ಥ ಮಾಡ್ಕೊಂಡು ಭಕ್ತಿ ಮಾಡೋದ್ರಲ್ಲಿ ಸಾರ್ಥಕ್ಕೆ ಇದೆ ಹೊರತು ದ್ವೇಷ ಮಾಡೋದ್ರಲ್ಲ. ಇವತ್ತು ಆಧುನಿಕರೆಲ್ಲ ಭಾಗವತ ಪುರಾಣ ಹೇಗೆ ಮಾಡ್ತಾರೆ, ಅನುವಾದ ಮಾಡ್ತಾರೆ, ಟಿ ವಿ ತೋರಿಸ್ತಾರೆ, ಉಪನ್ಯಾಸ ಮಾಡ್ತಾರೆ ಹೆಚ್ಚು ಜನಗಳು. ಯಾವ ರೀತಿ ಕೃಷ್ಣ ನಮ್ಮಂತೆ ಮನುಷ್ಯ, ಅನವನೀತ ಜೋರ, ಗೋಪಿ ಜನ ಜಾರ, ಮುಂದೆ ಭಾರಿ ಡೆವಲಪ್ ಆದ, ಮೊದಲು ಸಾಮಾನ್ಯನಂತೆ ಇದ್ದ, ಹೀಗೆಲ್ಲ ಮಾಡಿ ಕೃಷ್ಣರ ಬಗ್ಗೆ ಅವನು ದೇವರಲ್ಲ ಅನ್ನೋ ಕಲ್ಪನೆ ಕೊಡ್ಲಿಕ್ಕೆ ಹೋಗ್ತಾರೆ. ಅವಾಗ ಅನರ್ಥ ಇರೋದು ಭಕ್ತಿ ಕಡಿಮೆ ಆಗುತ್ತೆ. ಇವತ್ತು ಚಿನ್ನ ಅಂತೇಳಿ ಬೆಲೆ ಕೊಂಡಕ್ಕೆ ಹೋಗುತ್ತೆ, ಚಿನ್ನ ಅಲ್ಲರೆ ಎತ್ತಾಳಿ ಅಂತ ತಕ್ಷಣ ಬೆಲೆ ಕಡಿಮೆ ಮಾಡಿಬಿಡ್ತೀವಿ ತಕ್ಷಣ. ದೇವ್ರ ಬಗ್ಗೆ ಭಕ್ತಿ ಕಡಿಮೆ ಮಾಡೋದು ಇವ್ರ ಉದ್ದೇಶ. ಕೃಷ್ಣನ ಕತೆ ಹೇಳ್ತಾ ಹೇಳ್ತಾನೆ, ರಾಮನ ಕತೆ ಹೇಳ್ತಾ ಹೇಳ್ತಾನೆ, ಭಕ್ತಿ ತೆಗಿತಕ್ಕಂಥ ಒಂದು ಕೆಟ್ಟ ಕೆಲಸವನ್ನು ಮಾಡ್ತಾರೆ. ಅದಾಗಬಾರದು ಅನ್ನೋದು ಯಾವಾಗಲೂ ಸತ್ಪ್ರವಚನಗಳ ಉದ್ದೇಶ ಏನು ಅಂದರೆ, ಸಚ್ಚಾಸ್ತ್ರಗಳ ಉದ್ದೇಶ ಏನು ಅಂದರೆ, ಯಾರಿಗೂ ಸಹ ಈ ರೀತಿಯಾದ ಮಿಥ್ಯಾಕಲ್ಪನೆ ಬರಬಾರದು. ಅದಕ್ಕೆ ವಾದಿರಾಜ ಸ್ವಾಮಿಗಳು ಶ್ರೀಮದ್ ಆಚಾರ್ಯ ಹೇಳಿರ್ತಕ್ಕಂಥ ಮುಖ್ಯ ಪ್ರಮೇಯವನ್ನು ಸ್ಪಷ್ಟವಾಗಿ ಬಿಡಿಸಿ ವಿವರಣೆ ಮಾಡ್ತಾರೆ. ಅಲ್ಲೊಂದು ಮಾತು ಹೇಳ್ತಾರೆ, ಇಷ್ಟೆಲ್ಲ ವಿಶ್ಲೇಷಣೆ ಮಾಡಿ ಅಪೂರ್ವಾರ್ಥಗಳನ್ನು ಹೇಳ್ತೀರಲ್ಲ, ಇದಕ್ಕೆಲ್ಲ ನಿಮಗೆ ಎಲ್ಲಿಂದ ಇಂಥ ಜ್ಞಾನ ಬಂತು ಅಂತ ಪ್ರಶ್ನೆ ಹಾಕೋತಾರೆ. ನಿಮಗಿಂಥ ಜ್ಞಾನ ಎಲ್ಲಿಂದ ಬಂತು? ಕಾವ್ಯಮಯವಾಗಿ ಹೇಳ್ತೀರಿ, ತತ್ವಗಳನ್ನು ಹೇಳ್ತೀರಿ, ಈ ಪ್ರಶ್ನೆ ಇಂಥ ಸಾಮರ್ಥ್ಯ ಎಲ್ಲಿಂದ ಬಂತು? ಈ ಪ್ರಶ್ನೆ ಇಡೀ ಕಾವ್ಯಕ್ಕೆ ಉತ್ತರ ಆದವ. ಇದೆಲ್ಲ ಎಲ್ಲಿಂದ ಹೇಳ್ತೀರಿ ಅಂದರೆ ಹೇಳ್ತಾರೆ, ಆನಂದ ತೀರ್ಥ ಮತ ಮುಚ್ಚಿತ ದೋಷ ಜಾತ ಸ್ವಾನಂದದಾಯಿ ಶಿಥಿಲೀಕೃತ ಮತ್ತ ಮಾಯಿ ಮಾನೌಹ ಶೋಭಿ ಮಮ ದುರ್ಜನ ಪುಂಜತೋಭೀಹಿ ಏನೇ ದೃಶಿ ಮತಿರಭೂತ್ ಕವಿತೋಲ್ಲ ಸದ್ಭೂಹು. ಆನಂದ ತೀರ್ಥ ಮತ ಮುಚ್ಚಿತ ದೋಷ ಜಾತಂ. ಮಧ್ವಾಚಾರ್ಯರ ಯಾವ ದೋಷವೂ ಇಲ್ಲದ ಮತ ಇದೆಯಲ್ಲ, ಅದು ಅನುಸರಿಸಿದ್ದರ ಫಲ ಹೀಗಾಗಿದೆ ಅಂತ ಹೇಳ್ತಾರೆ. ಇದು ವಾದಿರಾಜ ಸ್ವಾಮಿಗಳೆಲ್ಲ ಎಚ್ಚರಿಕೆ ಕೊಡ್ತಾರೆ. ಆಚಾರ ಮತವನ್ನು ಅನುಸರಿಸಿದರೆ ಬುದ್ಧಿ ಶುದ್ಧ ಆಗುತ್ತೆ, ಅದು ಮುಖ್ಯ. ಒಳ್ಳೆ ಸ್ನಾನ ಮಾಡಿದಾಗ ಏನಾಗುತ್ತೆ, ಕೊಳೆ ಎಲ್ಲ ಹೋಗಿರುತ್ತೆ. ಕೊಡದಲ್ಲಿ ಮಾಡಿದಾಗ ಕೊಳೆ ಜಾಸ್ತಿ ಆಗಿಬಿಡುತ್ತೆ ಮೊದಲಿಗಿಂತ. ಅದಕ್ಕೆ ಆನಂದ ತೀರ್ಥ, ನಿರ್ಮಲವಾದ ತೀರ್ಥ ಆನಂದ ತೀರ್ಥ ಮತ, ಮುಜ್ಜಿತ ದೋಷ ಜಾತಂ, ದೋಷದ ಹೆಸರು ಇಲ್ಲದ ಮತ ಅಂದರೆ ಮಧ್ವ ಮತ. ಅದು ವಿಸ್ತಾರವಾಗಿ ತತ್ವ ಯುಕ್ತಿ ಮಂಡಿಕಾರರು ಸಮರ್ಥನೆ ಮಾಡ್ತಾ ಹೋಗ್ತಾರೆ. ಪರೇಚ ತತ್ವವಾದೇಸ್ಮಿನ್ ಗರೀಯಸಿ ಭರೋ ಮಮ, ಇದು ತತ್ವವಾದ, ಇದು ಇದು ಅಪೂರ್ವವಾದದ್ದು. ಇದ್ರ ಬಗ್ಗೆ ನಾನು ತುಂಬಾ ತುಂಬಾ ಅಪಾರವಾದ ಶ್ರದ್ಧೆ ಅದು ಬಿಡಿಸಿ ಹೇಳ್ತಾರೆ. ಅದು ಮಧು ಸಿದ್ಧಾಂತದ ಅನುಷ್ಠಾನ ಮಾಡಿದ್ರೆ ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾರೆ. ಒಳ್ಳೆ ಬುದ್ಧಿ ಬರುತ್ತೆ, ಕಾವ್ಯ ಶಕ್ತಿ ಬರುತ್ತೆ, ಪ್ರಭೇದ ಜ್ಞಾನ ತಿಳ್ಕೊಳ್ಳುವ ಸಾಮರ್ಥ್ಯ ಬರುತ್ತೆ. ಆದ್ರಿಂದನೇ ಮಧ್ವ ಮತವೇ ಮತವು ಅಂತ ಅದಕ್ಕೆ ಹೇಳ್ತಾರೆ ಅಂದ್ರೆ ಉದ್ಧಾರದ ಹಾದಿ ತೋರಿಸ್ತಕ್ಕಂಥ ಮತ. ಅದರ ಫಲಶ್ರುತಿ ಹೇಳೋ ಶ್ಲೋಕ ಬಹಳ ಅಪೂರ್ವವಾದ ಶ್ಲೋಕ. ಎಲ್ಲ ಬಿಡಿಸಿ ಹಿಡುತ್ತಾ ಕೃಷ್ಣ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಆ ಸಮಯದಲ್ಲೇನೆ ಕೃಷ್ಣನನ್ನ ಯಶೋದೆ ಈ ಬಲಗಿಸೋದು ಮತ್ತೆ ಹಾಡುಗಳು ಹೇಳೋದೆಲ್ಲ ಮಾಡ್ತಾ ಆಡಿಸ್ತಾ ಇದ್ದಾಳೆ. ಅದನ್ನೆಲ್ಲ ವಿಶ್ಲೇಷಣೆ ಮಾಡ್ತಾರೆ ಆ ಪೂರ್ವ ಶ್ಲೋಕಗಳಲ್ಲಿ. ತತ್ವಗಳನ್ನು ಹೇಳಿರಬೇಕು, ಮಕ್ಕಳನ್ನ ಆಡಿಸ್ತಕ್ಕಂಥ ತಾಯಂದಿರ ಒಂದು ಮನಸ್ಥಿತಿಯನ್ನು ಹೇಳಬೇಕು. ಆ ರೀತಿ ಬರಿತಾ ಹೋಗ್ತಾರೆ. ಒಮ್ಮೆ ಕೃಷ್ಣನನ್ನ ಯಶೋದೆ ಕೃಷ್ಣ ಮಲಗು ಅಂತ ಹೇಳಿದ್ಲು. ತಾಯಂದ್ರು ಮಕ್ಕಳಿಗೆ ಹೇಳೋದು ತೀರ ಸಮಲಗು ಮಲಗು, ಬೇರೆ ಕೆಲಸಕ್ಕೆ ಹೋಗಬೇಕು, ತುಂಬಾ ಕಟ ಕೂಡ ಸಹಜ. ಅದನ್ನ ಹೇಗೆ ಉಪಯೋಗಿಸ್ತಾರೆ, ನಿದ್ರಾಮಾಶ್ರಯ, ಕೃಷ್ಣ ನಿದ್ರೆ ಮಾಡು ಅಂದ್ರಂತೆ. ಉಳಿದ ಮಕ್ಕಳು ನಿದ್ರೆ ಮಾಡ್ತಾರೋ ಅಳ್ತಾರೆ ಮಾಡಿಬಿಡ್ತಾರೆ, ಕೃಷ್ಣ ಕೇಳಲಿಲ್ಲ. ನಿದ್ರಾಮಾಶ್ರಯ ಕಿಮೇತದಾಶ್ರಯ ಫಲಂ, ಕೃಷ್ಣ ಕೇಳಿದನಂತೆ. ಅಮ್ಮ ನಿದ್ರೆ ಯಾತಕ್ಕೆ ಮಾಡಬೇಕು ಅಂತ ಕೇಳುತ್ತಾನೆ. ನಾ ಹಾಗಲ್ಲ, ಶಾಸ್ತ್ರ ಓದ್ಬೇಕು, ಯಾತಕ್ಕೆ ಓದ್ಬೇಕು ಅಂತ ಕೇಳಿದೆ. ನಿದ್ರೆ ಕೇಳೋದಿಲ್ಲ ಯಾರು ಕೂಡ, ನಿದ್ರೆ ಮಾಡೋದ್ರೆ ಮಾಡೇ ಬಿಟ್ಟಿರ್ತಾರೆ. ಆ ಬಗ್ಗೆ ಯಾರು ಪ್ರಶ್ನೆ, ವಿದ್ಯೆ ಅಂದ್ರೆ ಯಾತಕ್ಕೆ ಅಂತ ಕೇಳುತ್ತಾರೆ. ಕೃಷ್ಣ ಕೇಳಿದನಂತೆ ಕಿಮೇತದಾಶ್ರಯ ಫಲಂ, ಏನಾದ್ರು ಉಪಯೋಗ ಏನದರಿಂದ? ಹಾಗಾಗಿ ಹೇಳಿಲ್ಲದಂತೆ ಕೃಷ್ಣ. ಹಾಗಲ್ಲ, ಭುಕ್ತಂ ರಜೆಯತ್ತು ಜೀರ್ಣತಾಂ, ಸಾಮಾನ್ಯ ಕೊಡೋ ಕಾರಣ ಊಟ ಮಾಡಿ ಯಾತಕ್ಕೆ ಮಲಗುತ್ತೆ, ಜೀರ್ಣ ಆಗಲಿ ಅಂತ ಮಲಗ್ತಾರೆ. ಸೊ ಜಿಂದೆ ಮಾಡಿ ಜೀರ್ಣ ಆಗುತ್ತೆ, ಇದಾಗಿ ಕೊಟ್ಟ ಕಾರಣ. ಅದು ಮನುಷ್ಯರ ಪದ್ಧತಿ, ಭಗವತಿ ಹೆವಿ ಮೀಲ್ಸು ಇಂಪಾರ್ಟ್ ಮತ್ತೆ ಇಮಿಡಿಯೇಟ್ ರೆಸ್ಟ್. ನಿದ್ರೆಗೆ ಒಂದು ವಿಶೇಷವಾದಂಥ ಜೀರ್ಣ ಶಕ್ತಿ ಕೊಡೋ ಶಕ್ತಿ ಇದೆ, ಆದರೆ ನಿದ್ರೆ ಮಾಡೋದಿಲ್ಲಂತೆ ಕೃಷ್ಣ. ಹಾಗೆ ಹೇಳ್ತಾನೆ, ಸರಿ ಅಮ್ಮ, ಹಾಗಿದ್ರೆ ನಿದ್ರಾ ಕಾಂಬ, ನಿದ್ರೆ ಅಂದ್ರೆ ಏನು? ಮುಂದಿನ ಪ್ರಶ್ನೆ ಕೇಳಿದೆ, ನಿದ್ರೆ ಅಂದ್ರೆ ಏನು? ನಿದ್ರೆ ಮಾಡಿ ಗೊತ್ತಿಲ್ಲದೆ ಜನಗಳೇ ಇಲ್ಲ ಇವತ್ತು. ಆದರೆ ನಿದ್ರೆ ಬಗ್ಗೆ ಅರ್ಥ ಯೋಚನೆ ಮಾಡಿದ ಜನಗಳು ಸಿಗೋದು ಭಾರಿ ಕಷ್ಟ. ನಿದ್ರೆ ಅಂದರೆ ನಿದ್ರೆಯ ಡೆಫಿನೇಷನ್ ಏನು? ನಿದ್ರಾ ಕಾಂಬ, ಅಮ್ಮ ನಿದ್ರೆ ಅಂದ್ರೆ ಏನು? ಹಾಗೆ ಹೇಳ್ತಾಳೆ. ಕೃಷ್ಣ ಉತ್ತರ ಕೊಟ್ಟಂತೆ ಯಶೋದೆ ಹೇಳ್ತಾಳೆ, ಶಾಸ್ತ್ರ ಓದಿದವಳು ಯಶೋದೆ, ತತ್ವಜ್ಞಾನಿ. ಅದಕ್ಕೆ ಕೃಷ್ಣ ಅಲ್ಲಿ ಅನುಗ್ರಹ ಮಾಡ್ತಾ ಇದ್ದ, ಸುಮ್ಮನೆ ಅನುಗ್ರಹ ಮಾಡ್ತಾ ಇಲ್ಲ. ನಿದ್ರಾ ಕಾಂಬ ನಿಮೀಲಿತಾಕ್ಷ ಯುಗಲ, ಕಣ್ಣುಗಳನ್ನು ಮುಚ್ಚಿಕೊಂಡು ಬಿಟ್ಟು, ಯಾವಾಗ ಪ್ರಾಜ್ಞಂ ಯದಾಲಿಂಗತಿ ವಿಶ್ವ ತೈಜಸ ಪ್ರಾಜ್ಞ ತುರಿಯ, ನಾಲ್ಕು ಭಗವದ್ ರೂಪಗಳು, ಪ್ರಾಜ್ಞನಾಮಕ ಭಗವಂತ ರೂಪವನ್ನು ಆಲಿಂಗನ ಮಾಡಿಕೊಳ್ತಾನಲ್ಲ, ಅದಕ್ಕೆ ನಿದ್ರೆ ಅಂತ ಕರೀತಾರೆ. ಮಾಂಡೂಕೋಪನಿಷತ್ತು ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋಗುತ್ತೆ. ವಿಶ್ವ ಯಾವ ಭಗವಂತ ಯಾವ್ಯಾವ ವ್ಯವಸ್ಥೆಗೆ ಏನೇನು ಯಾವ ಪ್ರೇರಕನಾಗಿದ್ದಾನೆ, ಏನೇನು ಕೆಲಸ ಮಾಡಿಸ್ತಾನೆ, ನಿದ್ರೆಯಲ್ಲಿ ಏನಾಗುತ್ತೆ, ಸ್ವಪ್ನದಲ್ಲಿ ಏನಾಗುತ್ತೆ, ಎಲ್ಲವನ್ನು ವಿಶ್ಲೇಷಣೆ ಮಾಡ್ತಾರೆ. ಅದಕ್ಕೆ ಪ್ರಾಜ್ಞಂ ಯದಾಲಿಂಗತಿ, ಕಣ್ಣು ಮುಚ್ಚಿಕೊಂಡು ಪ್ರಾಜ್ಞನಾಮಕ ಭಗವಂತನ ಆಲಿಂಗನ ಮಾಡಿಕೊಂಡಾಗ ಅದು ನಿದ್ರೆ ಅಂತ ಕರೀತಾರೆ. ಆಗ ಸರಿ, ಹಾಗಿದ್ರೆ ನಿದ್ರೆ ಅಂದ್ರೆ ಏನು? ಪ್ರಾಜ್ಞನ ಆಲಿಂಗನ ಮಾಡಿಕೊಳ್ಳು. ನಿದ್ರೆ ಮಾಡಿದ್ರೆ ಏನಾಗುತ್ತೆ? ಪುಂಡ ಜೀರ್ಣ ಆಗುತ್ತೆ. ಸೊ ಜೀರ್ಣ ಆದ್ಮೇಲೆ ಏನ್ ಮಾಡ್ಬೇಕು? ಮತ್ತೆ ತಿನ್ಬೇಕು. ಹೋಗ್ತಾನೆ ಕೃಷ್ಣ, ಏನ್ ಮಾಡಿದನಂತೆ, ತನ್ನನ್ನೇ ಆಲಿಂಗನ ಮಾಡ್ಕೊಂಡ್ಬಿಟ್ಟನ ತಕ್ಷಣನೇ. ಗೋ ತಾನೆ ಆಲಿಂಗನ ಮಾಡ್ಕೊಂಡ್ಬಿಡ್ತಾನೆ. ಅಮ್ಮ ಎಲ್ಲ ಜೀರ್ಣ ಆಗಿಬಿಡ್ತು, ಮತ್ತೆ ಹಾಲು ಕೊಡು ಅಂತ ಕೇಳಿದಂತೆ ಕೃಷ್ಣ. ಇಲ್ಲಿ ಏನ್ ತೋರಿಸ್ತಾನೆ ಕೃಷ್ಣ ಅಂದ್ರೆ, ಪ್ರಾಜ್ಞಾಲಿಂಗನ ಅಂದ್ರೆ ನಿದ್ರೆ, ತಾನೇ ಪ್ರಾಜ್ಞಾನಾಮಕ ಭಗವಂತ, ತನ್ನೇ ಆಲಿಂಗನ ಮಾಡ್ಕೊಂಡ, ಮಾಡ್ಕೊಂಡು ಅಮ್ಮ ನಂಗೆ ಹಾಲು ಕೊಡು ಮತ್ತೆ ಅಂತ ಕೇಳಿದನಂತೆ. ಇಲ್ಲಿ ಸಮಸ್ಯೆ ನಿದ್ರೆಯ ಬಗ್ಗೆ ವಿಶ್ಲೇಷಣೆ ಮಾಡೋ ಒಂದು ಮುಖ್ಯ ಉದ್ದೇಶವನ್ನ ವಾದಿರಾಜ ಸ್ವಾಮಿ ಇಟ್ಕೊಂಡು ಬಿಟ್ಟು, ಯಶೋದೆ ಹೇಗೆ ಹೇಳಿದ್ಲು, ಕೃಷ್ಣ ಹೇಗೆ ಅದು ವಿಶ್ಲೇಷಣೆ ಮಾಡದ, ಪ್ರತಿಯೊಂದು ಕಾರ್ಯದ ಹಿನ್ನೆಲೆಯ ತತ್ವವನ್ನು ತಿಳ್ಕೊಂಡ್ರೆ ಎಷ್ಟು ಪ್ರಯೋಜನ ಇದೆ ಅಂತ ಹೇಳಿದ. ಕೃಷ್ಣ ತನ್ನ ದೇವರು ಅಂತ ತೋರಿಸಿಕೊಟ್ಟ ಅವಳಿಗೆ, ತನ್ನನ್ನೇ ಆಲಿಂಗನ ಮಾಡಿಕೊಂಡು ಸರ್ವಂ ಜೀರ್ಣ ಮಥೋ ದಿಶ, ಎಲ್ಲ ಜೀರ್ಣ ಆಯ್ತು ಅಮ್ಮ ಮತ್ತೆ ಕೊಡು ಅಂತ ಕೇಳಿದನಲ್ಲ, ತಾನು ಸಾಕ್ಷಾತ್ ನಾರಾಯಣ ಯಶೋದೆಗೆ ತಿಳಿಸಿಕೊಟ್ಟ. ಇನ್ನು ಬಹುಶಃ ಇಂಥ ಶ್ಲೋಕ ನೆನ್ಪಿಟ್ಕೊಂಡ್ಬಿಟ್ರೆ ನಿದ್ರೆ ಮಾಡೋಕ್ಕೆ ಜ್ಞಾಪಕ ಆಗುತ್ತಿದ್ರು. ಅಂತ ಮಕ್ಕಳ ಆಡಿಸುವಾಗ ಮಾಡಿದೇವಳ ಅಕ್ಕರದಿಂದ ಇವಾಗ ಇದ್ದ ಹಾಗೆ ನಿದ್ರೆ ಮಾಡಬೇಕಾದ್ರೆ ಶ್ಲೋಕ ಜ್ಞಾಪಕ ಮಾಡಿಕೊಂಡ್ರೆ ನಿದ್ರೆ ಡೆಫಿನೇಷನ್ ಅರ್ಥ ಆಗುತ್ತೆ, ಫಲಶ್ರುತಿ ಅರ್ಥ ಆಗುತ್ತೆ, ಆ ಪ್ರಸಂಗ ಜ್ಞಾಪಕ ಆಗುತ್ತೆ. ಎಷ್ಟು ಪ್ರಯೋಜನ ಮಾಡಿದ್ದಾರೆ. ಮತ್ತೊಂದು ಸಲ ಯಶೋದೆ ಕೃಷ್ಣನ ತೊಟ್ಟಲ್ಲಿ ತೂಗ್ತಾ ಹಾಡ್ತಾ ಇದ್ದಾಳಂತೆ. ಕೃಷ್ಣ ಕೇಳಿದನಂತೆ, ಮಾತರ್ ಗಾಯಸಿ ಹಿಂಸದಾ ಚರಣಿಧೌ ಶೇಷಾಂಗ ಸಂಶಾಯಿನಂ ತಾತಾಸೌ ರಣು ನಿದ್ರಯಾ ಪರಿವೃತ ದದ್ಯಾತ್ ತವಾಪೀತಿ ತಾಂ ಏವಂ ಚೇತ್ ಗದಿತಂ ತ್ವದೀಯಮಖಿಲಂ ತತ್ಕರಣ ದೇಶಂ ಕಥಂ ಯಾತೀತಿ ಪ್ರತಿಪಾದಯನ್ ನಿಜಮತಂ ಪಾಯಾದ್ಯಶೋದಾಸುತ. ಹೇಳ್ತಾ ತೂಗ್ತಾ ಇದ್ದಾಳೆ. ಕೃಷ್ಣ ಕೇಳಿದನಂತೆ, ಅಮ್ಮ ಮಾತಃ ಗಾ ಆಯಸಿ ಕಿಂ ಸದಾ ಜಲನಿಧೌ ಶೇಷಾಂಗ ಸಂಶಾಯಿನಂ. ಯಾತಕ್ಕೆ ಯಾವಾಗಲೂ ನನ್ನ ತೊಟ್ಟಲಲ್ಲಿ ಹಾಕಿತ್ತಟ್ಟ ಶುರು ಮಾಡ್ತೀಯಲ್ಲ, ಶೇಷಶಾಯಿ ಪರಮಾತ್ಮನ ಕೊಂಡಾಡ್ತೀಯಲ್ಲ, ಯಾತಕ್ಕೆ ಎಂದು ಕೇಳಿದನಂತೆ. ತಕ್ಷಣ ಆಕೆ ಹೇಳ್ತಾಳೆ, ತಾತ ಮಗು ಮಾತಃ ಕೃಷ್ಣ ಕರೆದ, ತಾತ ಮಗು ಮಾತಃ ಎಲೆಯ ತಾಯಿಯೇ, ತಾತ ಎಲೆಯ ಮಗುವೇ, ತಾತಾಸವು ನನ್ನ ನಿದ್ರೆಯಾ ಪರಿವೃತಃ. ಶೇಷಶಾಯಿ ಪರಮಾತ್ಮ ಯಾವಾಗ ನಿದ್ರೆ ಮಾಡ್ತಿರ್ತಾನಲ್ಲಪ್ಪ, ಅದಕ್ಕೆ ದದ್ಯಾ ತವಾ ಪೀತಿತಾನ್ ಸ್ವಲ್ಪ ನಿನಗೂ ಸ್ವಲ್ಪ ನಿದ್ರೆ ಕೊಡಲಿ ಅಂತ ಆತನ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ರು. ಶೇಷಶಾಯಿ ಪರಮಾತ್ಮನನ್ನು ಧ್ಯಾನ ಮಾಡಿ ನಿದ್ರೆ ಬರುತ್ತೆ ಅಂತ ಅರ್ಥ. ಇದು ಹೇಳ್ತಾರೆ, ಪುರಾಣದಲ್ಲೂ ಹೇಳ್ತಾರೆ. ಮಲ್ಕೋಬೇಕಾದ್ರೆ ಪದ್ಮನಾಭರೂಪ ಸ್ಮರಣೆ ಮಾಡ್ಬೇಕಂತ. ಒಳ್ಳೆ ನಿದ್ರೆ ನಿದ್ದೆ ಬಿಡುಗಡೆ ತಗೊಂಡು ಮಲಗಬೇಡಿ, ಪದ್ಮನಾಭನ ಸ್ಮರಣೆ ಮಾಡಿ ನಿದ್ರೆ ಬರುತ್ತೆ ಅಂತ ಹೇಳಿದ. ಅದಕ್ಕೆ ಆಕೆ ಆ ರೀತಿ ಮಾಡ್ತಾ ಇದ್ರು. ಆಗ ಕೃಷ್ಣ ಕೇಳಿದ, ಓ ಹೌದು ಹಾಗಿದ್ರೆ ನೀನು ಹಾಡು ಹೇಳ್ತಾ ಇದ್ದಿ ಶೇಷಶಾಯಿ ಏನು ಕುರಿತು ಉದ್ದೇಶ ಏನೋ ಆತ ಕೇಳಿಸಿಕೊಂಡು ನಾನು ನಿದ್ದೆ ಕೊಡಲಿ ಅಂತ ಹೇಳಿ. ತಮಾಷೆ ಅಂದರೆ ಆತ ಮಲಗಿದ್ದಾನೆ ಅಂತ ಹೇಳ್ತೀಯಲ್ಲ ನೀನು, ಮಲಗಿದವ ನಿನ್ನ ಹಾಡು ಕೇಳ್ತಾನೆ ಕೊಡಬೇಕು ಅವನು. ಏವಂ ಚೇತ್ ಗದಿತಂ ತ್ವದೀಯ ಅಖಿಲಂ ತತ್ಕರ್ಣ ದೇಶಂ ಕಥಂ ಯಾತೀತಿ. ಆ ನಿದ್ರೆ ಮಾಡೋ ದೇವರು ನಿನ್ನ ಪ್ರಾರ್ಥನೆ ಏನಮ್ಮ ಕೇಳಿಸುತ್ತ ಅವನಿಗೆ ಅಂತ ಕೇಳಿದ ತಕ್ಷಣ, ಪ್ರತಿಪಾದಯನ್ ನಿಜಮತಂ ಪಾಯಾದ್ಯಶೋದಾಸುತಃ. ಆಗ ತಾಯಿ ಜ್ಞಾನ ಕೊಟ್ಟಂತೆ, ಪದ್ಮನಾಭನ ಸ್ಮರಣೆ ಮಾಡು ಅಂದರೆ ಮರಿದವನು ಸ್ಮರಣೆ ಮಾಡುವಂತಲ್ಲ, ನಮಗಿದ್ರೆ ಕೊಡ್ತಾನೆ ಅವನಿದ್ರೆ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಅದೇ ದೇವರ ಅನಂತ ಪದ್ಮನಾಭ ಶೇಷಶಾಯಿ ಅಂದರೆ ನಿದ್ರೆ ಬಡಕ ದೇವರು ಅಂತ ಅರ್ಥ ಅಲ್ಲ, ಯೋಗ ನಿದ್ರೆ ಮಾಡ್ತಕ್ಕಂಥವನೇ ಹೊರತು ಪರಮಾತ್ಮ ಬೇರೆ ಅಲ್ಲ. ಇಲ್ಲದೆ ಹೋಗಿದ್ರೆ ಯಾರು ಪದ್ಮನಾಭನ ಸ್ಮರಣೆನೆ ನಿಜವಾಗ್ಲೂ ಮರಗಿದ್ರೆ ಪೂಜೆ ಮಾಡಬೇಕಾಗ್ತಿದ್ದಿಲ್ಲ. ಯಾಕೆ ಗೊತ್ತು, ಮರಿದವರಿಗೆ ಗೊತ್ತೇ ಆಗೋದಿಲ್ಲ ಏನು ಉಪಯೋಗ ಅದಕ್ಕೆ. ನಮ್ಮಲ್ಲಿ ಪದ್ಧತಿ ಇದೆ, ಮರಿದವರು ನಮಸ್ಕಾರ ಮಾಡಬಾರ್ದಂಥ ಪದ್ಧತಿ, ಅದು ಗೊತ್ತಾಗೋದಿಲ್ಲ, ವೇಸ್ಟ್ ಅದು. ಒಂದು ಈ ಫೋನ್ ಬಂದ ನಮಸ್ಕಾರ ಸಾತಾಗ ನಮಸ್ಕಾರ ಹಾಕಿದ್ರೆ ಯಾವ ಹೊತ್ತಿಗೆ ಕಟ್ ಡಿಸ್ಕನೆಕ್ಟ್ ಆಗಿಬಿಡುತ್ತೆ ಪ್ರತಿಯಾಗಲಿ. ಫೋನ್ನಲ್ಲಿ ನಮಸ್ಕಾರ ಬಾಯಿನಂದಕ್ಕೆ ಹೊರತು ಎದುರು ಮಾಡಿ ಪ್ರಯೋಜನ ಇಲ್ಲ ಅದರೊಳಗೆ. ಹಾಗೆ ಬಲಿದವರು ನಿದ್ರೆ ಮಾಡಬಾರ್ದು ಶಾಸ್ತ್ರ. ಸ್ತೋತ್ರ ಮಾಡ್ತೀನಿ ಅಂದಮೇಲೆ ಸ್ತೋತ್ರ ಮಾಡೋದು ಬಿಡಬೇಡಿ, ನಿದ್ದೆ ಮಾಡಿದ ಅರ್ಥ ಮಾಡಿಕೊಳ್ಳಿ ಅಂತ ಕೃಷ್ಣ ಹೇಳಿದರೆ. ಅಂದರೆ ಕೃಷ್ಣನ ಬಾಲಲೀಲೆಗಳೆಲ್ಲ ಉದ್ಬೋಧಕವಾಗಿತ್ತು. ಯಶೋದೆಯ ನೆಪದೊಳಗೆ ಎಲ್ಲ ಜ್ಞಾನಿಗಳಿಗೂ ಕೂಡ, ಎಲ್ಲ ಭಕ್ತರಿಗೂ ಕೂಡ ಕೃಷ್ಣ ಈ ನಿದ್ರೆಯ ತತ್ವ, ಶೇಷಶಾಯಿ ರೂಪದ ತತ್ವ ಅದೆಲ್ಲ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಎಲ್ಲರನ್ನು ಚಿಂತನೆ ಹಚ್ಚುತ್ತಾ ಇದ್ದ ಅಂತ ಹೇಳಿದ್ದಾರೆ. ಆ ಮೂಲಕ ನಮಗೆಲ್ಲ ಯಾವುದೇ ಕಾರ್ಯದ ಹಿನ್ನೆಲೆ ಅರ್ಥ ಮಾಡ್ಕೊಂಡು ಮಾಡಬೇಕೇ ಹೊರತು ಯಾಂತ್ರಿಕವಾಗಿ ಮಾಡಬಾರದು. ಭಗವದ್ಗೀತೆಯಲ್ಲಿ ಅದೇ ಮಾತು ಬರೋದು, ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿ ತಸ್ಮಾತ್ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಹಿ ಪೂರ್ವತರಂ ಕೃತಂ. ಯಾವುದೇ ಕೆಲಸವನ್ನ ಅರ್ಥ ಮಾಡ್ಕೊಂಡು ಮಾಡೋದು ಬೇರೆ, ಸುಮ್ಮನೆ ಮಾಡೋದು ಬೇರೆ. ಅರ್ಥ ಮಾಡ್ಕೊಂಡು ಮಾಡಿದಾಗ ವಿಜ್ಞಾನ ಹೇಳುತ್ತೆ, ಅದು ಅರ್ಥ ಮಾಡ್ಕೊಳ್ಳೋದೆಲ್ಲ ಮೆಟೀರಿಯಲ್ ಆಗಿ, ಶಾಸ್ತ್ರ ಹೇಳೋದೆಲ್ಲ ತಾತ್ವಿಕವಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ. ತಾತ್ವಿಕ ಅರ್ಥ ಮಾಡಿಕೊಂಡಾಗ ಮೋಕ್ಷಕ್ಕೆ ಸಾಧನ, ಯಾಂತ್ರಿಕ ಅರ್ಥ ಮಾಡಿಕೊಂಡ ಬರೀ ಜಿಲ್ಲಿ ಜೀವನಕ್ಕಷ್ಟೇ ಸಾಧನ. ಇದನ್ನೆಲ್ಲ ಬಿಡಿಸೋದಕ್ಕೆ ಪೂರ್ವವಾದ ಶ್ಲೋಕಗಳು ಅದೇ ರೀತಿ ತೂಗ್ತಾ ಇದ್ದಾರಂತೆ. ಮರೀಸಿ ಬಿಟ್ಟು ಒಮ್ಮೆ ತೊಟ್ಲು ಈ ಕಡೆ ಬರುತ್ತೆ, ತೊಟ್ಲು ಆ ಕಡೆ ಹೋಗುತ್ತೆ, ಈ ಕಡೆ ಒಮ್ಮೆ ಆ ಕಡೆ ಒಮ್ಮೆ, ಅದನ್ನು ಅರ್ಥ ಮಾಡ್ತಾರೆ. ಮತ್ತೆ ತೊಟ್ಲು ಈ ಕಡೆ ಬಂದಾಗ ಏನರ್ಥ ಗೊತ್ತಾ, ಯಾರು ತೊಟ್ಲು ಕಡೆ ಕೈ ಹಿಡ್ಕೊಂಡಿರ್ತಾರೆ ಈ ಕಡೆ ಬರುತ್ತೆ ತೊಟ್ಲು, ಯಾರು ಭಕ್ತಿಯಿಂದ ಸೇವನೆ ಮಾಡ್ತಾರೋ ದೇವರ ಹತ್ರ ಬರ್ತಾನೆ ನಮಗೆ, ಆಮೇಲೆ ತೂಗ್ಬೇಕಾಗಿ ಬಂದು ಬಿಡ್ತಾರೆ ಅವ ಆ ಕಡೆ ಹೋಗುತ್ತೆ, ಯಾರು ದೇವರ ದೂರ ಮಾಡ್ತಾರೋ ದೂರ ಹೋಗಿಬಿಡ್ತಾರೆ ಅಷ್ಟೇ. ಅಲ್ಲೂ ಕೂಡ ಅಷ್ಟು ದೂರ ದೂರ ತರಮ್ಯತ್ತು ತದೇವಾಂತಿಕ ಮಂತಿಕ. ಆ ತೊಟ್ಟಲು ತೂಗೋದ್ರೊಳಗೆ ತತ್ವವನ್ನು ತಿಳಿಸ್ತಾರೆ, ನಾವು ಹೀಗಂದ್ರೆ ದೇವರ ಹತ್ರ ಬರ್ತಾನೆ, ಹೀಗಂದ್ರೆ ದೂರ ಹೋಗ್ತಾನೆ ಅಷ್ಟೇ. ತೊಟ್ಟಲಲ್ಲಿ ಮರೆದ ಭಗವಂತ ಹೇಗೆ ನಮಗೆ ಅನುಗ್ರಹ ಮಾಡೋದನ್ನು ತೋರಿಸ್ತಾನೆ ಅನ್ನೋದನ್ನ ಆ ತೂಗ ಕೆಲಸದಲ್ಲಿ ತೋರಿಸ್ತಾರೆ. ಕೃಷ್ಣ ಚಿಕ್ಕ ಮಗುವಾಗಿ ಅಂಬೆಗಾಲಿಟ್ಟು ಓಡಾಡ್ತಾ ಇದ್ದಾನೆ, ಅಂಬೆಗಾಲಿಡ್ತಾನೆ. ಅದನ್ನ ಮತ್ತೆ ವಾದಿರಾಸವು ಹೇಳ್ತಾರೆ, ಕೃಷ್ಣ ಅಂಬೆಗಾಲಿ ಯಾತಕ್ಕಿಟ್ಟ ಅದೊಂದು ಕಾರಣ ಕೊಡಬೇಕು. ಮತ್ತೆ ಎಲ್ಲದನ್ನ ಕಾವ್ಯ ಶಾಸ್ತ್ರ ನೋಡೋದು ಅವ್ರದ್ದು ಪದ್ಧತಿ. ಅಂಬೆಗಾಲಿಟ್ಟಾಗ ಏನೋ ಹೊಟ್ಟೆ ಕಾಣಿಸೋದಿಲ್ಲ, ಹೊಟ್ಟೆ ಕೆಳಗಾಗಿ ಬಿಡುತ್ತೆ, ತಳ್ಕೊಂಡು ಹೋಗುತ್ತೆ ಮಗು. ಕೃಷ್ಣ ಯಾತಕ್ಕೆ ಅಂಬೆಗಾಲಿಟ್ಟುಕೊಟ್ಟ, ಅವನಿಗೆ ನಡೀಲಿಕ್ಕೆ ಕಾಲೇ ಇಲ್ಲ ಅದಕ್ಕೆ ಅಂಬೆಗಾಲಿಟ್ಟ ಅಂತ ಹೇಳಿದ್ದಾರೆ. ಏನು ಸ್ವಾಮಿ ಕಾಲಿಲ್ವ ಅಂತ ಕೇಳಿದ್ರೆ, ಇದೇ ಭಕ್ತರೆಲ್ಲ ಭಕ್ತಿ ಭಾಷೆ ಕಟ್ಟಿಬಿಟ್ಟಿದ್ದಾರೆ, ಅದು ಕೃಷ್ಣ ನಡ್ಕೊಂಡೋಗ್ತಾ ಇಲ್ಲ, ತಳ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ದ. ಕಾಲು ಕಟ್ಟಿದಾರೆ ತಳ್ಕೊಂಡು ತಾನೆ ಹೋಗಬೇಕು. ಅಷ್ಟು ಜನ ಭಕ್ತರೆಲ್ಲ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವರು. ಪಾದದಲ್ಲಿ ಭಕ್ತಿ ಮಾಡುವಂತಾರಲ್ಲ, ಭಕ್ತಿ ಪಾಶ ತಾನೆ, ಭಕ್ತಿ ಪಾದದಲ್ಲಿ ಮಾಡಿದ ಪಾದ ಕಟ್ಟಿದಾಗಿಬಿಡುತ್ತೆ. ಮತ್ತೆ ಮುಂದೆ ಹೇಗೆ ಹೋಗ್ಬೇಕು ಕೃಷ್ಣ, ಅದಕ್ಕೂ ತಳ್ಕೊಂಡು ಹೋಗ್ತಿದ್ದ. ಇಲ್ಲಿ ಉದ್ದೇಶ ಅದಲ್ಲ, ಪರಮಾತ್ಮನ ಪಾದ ಎಷ್ಟು ಭಕ್ತಿ ಮಾಡ್ತಾರೆ ಜನ ಅಂತ ಹೇಳೋದು ಉದ್ದೇಶ. ಸರಿ, ಹೊಟ್ಟೆ ಕಾಣಿಸೋದಿಲ್ಲ, ಹೊಟ್ಟೆ ಯಾಕೆ ಕೃಷ್ಣ ತೋರಿಸೋದಿಲ್ಲ ಅಂದರೆ, ಕೃಷ್ಣ ಭಾರಿ ನಾಚಿಕೆ ಆಗಿಬಿಡುತ್ತಂತೆ. ಏನು ನಾಚಿಕೆ ಆಯಿತು ಅಂದರೆ, ಆತೀದುರಾರ ಗುಣವಾರಿದೇರ್ ಅಪ್ರಮೇಯ ಹೇಳ್ತಾ, ಅಖಿಲಂ ಜಠರೇ ನಿಧಾಯ, ಎಲ್ಲ ಇಡೀ ಜಗತ್ತನ್ನ ಪರಮಾತ್ಮ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಉದರಂ ಚಿಂತೆ ಮೀಶಶ್ಯ ತನುತ್ತೇಪಿ ಅಖಿಲಂ ಭರಂ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೀಯೈಕಯ. ಇಡೀ ಜಗತ್ತ ಹೊಟ್ಟೆಯೊಳಗೆ ಇಟ್ಕೊಂಡಿದ್ದಾನೆ, ಎಷ್ಟು ದೊಡ್ಡದಿರಬೇಕು ಯೋಚನೆ ಮಾಡಿ. ಅಲ್ಲಿ ಕಿಟ್ಟೊಟ್ಟೆ ಬಾಡಿ ತೆಳ್ಳಗಿದೆ, ಇದು ಆಶ್ಚರ್ಯ. ತನುತ್ತೇಪಿ ಅಖಿಲಂ ಭರಂ, ದೇವ್ರ ಹೊಟ್ಟೆಯಷ್ಟು ತೆಳ್ಳಗೆ ಯಾರ ಹೊಟ್ಟೆನೂ ಇಲ್ಲ, ಒಂದು ಅಷ್ಟು ತೆಳಗಿದೆ. ಅದು ನೋಡಿದ್ರೆ ಅಷ್ಟು ಪದಾರ್ಥ ಯಾರಲ್ಲೂ ಇಲ್ಲ, ಅದು ಬೇರೆ ಜೊತೆಗೆ ಇಡೀ ಜಗತ್ತನ್ನು ಇಟ್ಕೊಂಡಿದ್ದಾನೆ, ತೆಳ್ಳಗಿನ ಹೊಟ್ಟೆ ಇದೆ ಅಂತ. ಕೃಷ್ಣನ ನಾಚಕ್ಕೆ ನಾಚಿಕೆ ಆಯಿತು ಅಂದ್ರೆ ಇಡೀ ಜಗತ್ತರ ಹೊಟ್ಟೆಯಲ್ಲಿ ಇಟ್ಕೊಂಡು ಜನ ತಿಳ್ಕೊಂಡಿದ್ದಾರೆ. ನನ್ನ ಹೊಟ್ಟೆ ನೋಡಿದ್ರೆ ಏನಾಗ್ಬಿಡುತ್ತೆ, ಎಷ್ಟು ಹಳ್ಳಿಗಿದೆ ಅಂದು ಬಿಡ್ತಾರೆ. ಹೊಟ್ಟೆ ತೋರಿಸಿರ್ತಾರೆ ಅವ್ರು ಅಂದ್ಕೊಳ್ಳೋದಕ್ಕೆ, ಅದು ತೋರಿಸ್ಬಾರ್ದು ಪರಮಾತ್ಮ ಬಗ್ಗೆ ನಡೆದು ಬಿಡ್ತಂತ ಹಾಗೆ ನನ್ನ ಹೊಟ್ಟೆ ತೋರಿಸ್ತಂತ ನಡೆದ. ಇದೆಲ್ಲ ವರ್ಣನೆ ಮಾಡ್ತಾ ಮುಂದೆ ಹೇಳ್ತಾರೆ, ಕೃಷ್ಣ ಮೈಮೇಲೆ ಬಟ್ಟೆ ಇಲ್ಲ, ಚಿಕ್ಕ ಮಕ್ಕಳು ಹಾಗೆ ಓಡಾಡ್ತಿರ್ತಾರೆ. ಕೃಷ್ಣ ಎಲ್ಲರಂತೆ ಎಲ್ಲ ಮಗುಗಳಾಗಿರ್ತಾರೆ, ದೊಡ್ಡದೇನಲ್ಲ. ಕೃಷ್ಣ ಯಾಕೆ ಆಗಿದ್ದ ಅದಕ್ಕೆ ಕಾರಣ ಹುಡುಕ್ತಾರೆ. ವಾದಿರಾಸ ಹೇಳ್ತಾರೆ, ಕೃಷ್ಣ ಯಾತಕ್ಕೆ ಮೈಮೇಲೆ ಬಟ್ಟೆ ಇಲ್ಲದೆ ಅಂಬೆಗಾಲ ಇಡ್ತಿದ್ದಾನೆ ಅಂದ್ರೆ, ಈ ಅದ್ವೈತಾದಿ ಮತದವರು ದೇವರನ್ನು ಬೈತಾರೆ, ನನಗೆ ಆಕಾರ ಇಲ್ಲ ಆಕಾರ ಇಲ್ಲ ಆಕಾರ ಇಲ್ಲ ಅಂತ ಹೇಳ್ತಾರೆ. ನೋಡ್ಕೊಂಡ್ಬಿಡಿ ಗೊತ್ತಾಗುತ್ತೆ, ಈಗಲಾರ ಆಕಾರ ಇದೆಯಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ರು ಪರಮಾತ್ಮ. ಎಷ್ಟು ಚೆನ್ನಾಗಿ ಅಟ್ಯಾಕ್ ಮಾಡ್ತಾರ ಅಂತ ಕೇಳಿದ್ರೆ, ತುಂಬಾನೇ ಹೇಳ್ತಾರೆ, ಕೈ ಬಟ್ಟೆ ನೋವಾಗಿದೆಯಾ ಅಂದ್ರೆ ಬಟ್ಟೆ ಬಿಟ್ಟು ತೋರಿಸಿ ನೋಡಿದ್ರಾ, ಏ ಸರಿ ಇದ್ವ ಈಗ ಆ ತರ ದೇವರು ಒಂದು ಬಟ್ಟೆ ಈಗಲಾದ ಆಕಾರ ಇದೆ ಅಂತ ಒಪ್ತೀರಾ ನನಗೆ ಅಂತ ಕೇಳಿದಂತೆ ದೇವರು. ಎಷ್ಟು ತಮಾಷೆಯಾಗಿ ಮಾತಾಡ್ತಾರೆ, ಅದು ಎಂಥ ಆಕಾರ ಇದೆ ಗೊತ್ತಾ, ಕೃಷ್ಣ ನೋಡಿಬಿಟ್ರೆ ಸಾಕು ಅಂದ್ರೆ ಬರೀ ಆಕಾರ ಇದೆಯಲ್ಲ. ಪರಮಾತ್ಮನಿಗೆ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ, ಅತ್ಯಂತ ಆಕಾರ ಇದೆ, ಅಪ್ರಾಕೃತ ಆಕಾರ ಇದೆ, ಸಾಕ್ಷಾತ್ ಮನ್ಮಥ ಮನ್ಮಥಃ. ಇದು ದೇವರ ಬಗ್ಗೆ ಹೇಳಿದ ಮಾತದು ಒಂದು. ಇನ್ನೊಂದರ್ಥ, ತುಂಬಾ ಜನ ಚೆನ್ನಾಗಿ ಕಾಣಬೇಕಾದ್ರೆ ಅಲಂಕಾರ ಮಾಡ್ಕೋಬೇಕು, ಅದಕ್ಕೆ ಅಲಂಕಾರ ಅಂತ ಹೆಸರು. ದೇವರು ಯಾವ ಅಲಂಕಾರವಿಲ್ಲದೆ ಎಷ್ಟು ಚೆನ್ನಾಗಿ ಕಾಣ್ತಾ ನೋಡಿದ, ಅಲಂಕಾರ ಬೇಕಿಲ್ಲ ಅಂತ. ಅವನಿಗೆ ಅವನೇ ಅಲಂಕಾರ, ದೇವರಿಗೆ ದೇವರೇ ಅಲಂಕಾರ, ಅವರು ದೇವರಿಗೆ ಯಾವ ಅಲಂಕಾರನೂ ಬೇಕಿಲ್ಲ, ಸಹಜ ಅಹಂಕಾರ ಅಲಂಕಾರ ಪರಮಾತ್ಮದು ಎಂಬುದನ್ನ ಆ ಸೂಚನೆ ಮಾಡುತ್ತಾರೆ. ಮತ್ತೆ ಹೇಳ್ತಾರೆ, ತನ್ನ ದೇಹ ನಿರಾಕಾರವಾದದ್ದಲ್ಲ, ಸಾಕಾರವಾದದ್ದು, ಪ್ರಾಕೃತ ಅಲ್ಲ ಅಪ್ರಾಕೃತ. ಮತ್ತೆ ಆ ರೀತಿ ಇದ್ದ ಅನೇಕ ಲೀಲೆಗಳನ್ನು ತೋರಿಸಿದ. ಇಂಥ ಲೀಲೆಗಳ ಜಾತಿ ತೋರಿಸ್ತಾರೆ ಅಂದ್ರೆ, ನಾನು ನಿಷ್ಕ್ರಿಯನಲ್ಲ, ನನ್ನ ಪ್ರತಿಯೊಂದು ಕಾರ್ಯಗಳು ಕೂಡ ಅವ್ರು ಹೇಳ್ತಾರೆ, ಪರಮಾತ್ಮನಿಗೆ ಕ್ರಿಯೆ ಇಲ್ಲ, ಅವನಿಗೆ ಗುಣ ಇಲ್ಲ, ಅವನಿಗೆ ಆಕಾರ ಇಲ್ಲ ಅಂತ ಹೇಳ್ತಾರೆ. ಅದು ಸರಿಯಲ್ಲ. ನೋಡಿ, ಎಷ್ಟು ಕಾರ್ಯಗಳನ್ನು ಮಾಡಿದ್ದೇನೆ ಗೊತ್ತ, ಬರೀ ಮಂಗಳಮಯವಾದ ಕಾರ್ಯಗಳನ್ನು ಮಾಡ್ತೇನೆ, ಆದ್ದರಿಂದ ನಿರಾಕಾರನಲ್ಲ ನಾನು, ನಿಷ್ಕ್ರಿಯನೂ ಅಲ್ಲ ಅಂತ ತೋರಿಸೋದಕ್ಕೋಸ್ಕರ ಪರಮಾತ್ಮ ಆ ರೀತಿಯಲ್ಲಿ ದಿಗಂಬರನಾಗಿ ಓಡಾಡ್ತಾ ಇದ್ದಾನೆ. ಒಂದೊಂದು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ನಿಧಾನವಾಗಿ ಗರ್ಗಾಚಾರ್ಯರು ಬರ್ತಾರೆ, ವಸ್ತೇವ ಹೇಳಿ ಕಳಿಸ್ತಾನೆ, ಕೃಷ್ಣ ನಂದಗೋಪನ ಮಗನಲ್ಲ, ನನ್ನ ಮಗ ಅವನು, ಅದಕ್ಕೋಸ್ಕರ ನೀವು ಸಂಸ್ಕಾರ ಮಾಡಬೇಕಾದ್ರೆ ಕ್ಷತ್ರಿಯೋಚಿತ ಸಂಸ್ಕಾರ ಮಾಡಬೇಕು ಅಂತ ಕೇಳಿಕೊಂಡು ಕಳಿಸಿದನೆ. ಸೂಕ್ಷ್ಮ ವಿಚಾರ ಇಲ್ಲದ ಹೋಗಿದ್ರೆ ಕೃಷ್ಣ ಏನಾಗಬೇಕಾಗಿತ್ತು ಲೋಕದೃಷ್ಟಿಯೊಳಗೆ? ನಂದಗೋಪ ವೈಶ್ಯ, ವೈಶ್ಯನ ಮಗನಾಗಬೇಕಾಗಿತ್ತು, ಹಾಗೆ ಕರ್ಣ ಆಗಿಬಿಟ್ಟ. ಕರ್ಣ ಕ್ಷತ್ರಿಯ ಹುಟ್ಟಿದ್ರು ಕೂಡ ಸಂಸ್ಕಾರವಾಗಿದ್ದೆಲ್ಲ ಸೂತ ಸಂಸ್ಕಾರ, ಅದು ಕರ್ಣನ ಜಾತಿ ಹೋಗಿಬಿಡುತ್ತೆ, ಸೂತ ಸಂಸ್ಕಾರ ಬಂತಾತಾನೆ. ಕೃಷ್ಣನಿಗೆ ಹಾಗಾಯ್ತ, ಕೃಷ್ಣ ಭಗವಂತ ಲೆಕ್ಕ ಇತ್ತ, ಕೃಷ್ಣ ಆತ ಕರ್ಣ. ಆದರೆ ಕೃಷ್ಣನಿಗೆ ಅಪ್ಲೈ ಆಗೋದಿಲ್ಲ ದೇವರು. ಲೋಕದೃಷ್ಟಿಯಲ್ಲೂ ಕೂಡ ಕೃಷ್ಣನಿಗೆ ಕ್ಷತ್ರಿಯೋಚಿತ ಸಂಸ್ಕಾರವಾಯಿತೆ ಹೊರತು ಈ ವೈಶ್ಯ ಸಂಸ್ಕಾರವಾಗಲಿಲ್ಲ ಅಂತ ಹೇಳೋದಕ್ಕೋಸ್ಕರ ಗರ್ಗಾಚಾರ್ಯರ ಕಥೆ ಹೇಳ್ತಾರೆ. ಬಂದರು, ಕೃಷ್ಣನಿಗೆ ಹೆಸರಿಟ್ರು. ಮತ್ತೆ ಪ್ರಶ್ನೆ ಹಾಕ್ತಾರೆ, ಕೃಷ್ಣನಿಗೆ ಗರ್ಗಾಚಾರ ಹೆಸರಿಡೋದ? ದೇವರಿಗೆ ಹೆಸರಿಡೋಕ್ಕೆ ಯಾವ ಶಕ್ತಿ ಯಾರಿಗಿದೆ? ಈ ಮಧ್ಯೆ ತಂದೆ ತಾಯಿ ಮಕ್ಕಳಿಗೆ ಹೆಸರಿಡ್ತಾರೆ, ಮಕ್ಕಳೇ ಅಪ್ಪನಿಗೆ ಹೆಸರಿಡ್ತಾರ? ಹೆಸರು ಕೆಡಿಸ್ತಾರೆ ಬೇಕಾದ್ರೆ, ಆದ್ರೆ ಹೆಸರಿಡೋ ಚಾನ್ಸಸ್ ಬಹಳ ಕಡಿಮೆ. ತಂದೆ ತಾಯಿ ಹೆಸರಿಡೋ ಹಕ್ಕು ಮಕ್ಕಳಿಗಿಲ್ಲ, ಮತ್ತೆ ಎಲ್ಲ ಜಗತ್ತೆಲ್ಲ ಭಗವಂತನ ಮಕ್ಕಳು, ಅವನಿಗೆ ಹೆಸರಿಡೋದು ಹಾಗಿದ್ರೆ ಗರ್ಗಾಚಾರ ಜ್ಞಾನಿಗಳು ಅಜ್ಞಾನಿಗಳು, ಒಳ್ಳೆ ಜ್ಞಾನಿಗಳು ಗರ್ಗಾಚಾರ್ಯರು, ಅಂಥವ್ರು ಹೆಸರಿಟ್ಟರೋದು ತಪ್ಪಾಗೋದಿಲ್ವಾ? ಅದಕ್ಕೆ ಹೇಳ್ತಾರೆ, ನಿಮಗೆ ಯಾರು ಹೇಳಿದ್ರು ಹೆಸರಿಡ್ಲಿಲ್ಲ ಗರ್ಗಾಚಾರ ಬಂದ್ಬಿಡಿ, ಹೆಸರಿಡ್ಲಿಲ್ಲ. ಮತ್ತೆ ಕೃಷ್ಣ ಅಂತ ಆಗ್ಲಿಲ್ಲ, ರಾಮ ಅಂತ ಇರ್ಲಿಲ್ಲ ಅಲ್ಲಿ, ಏ ನಿಮ್ಗೆ ಗೊತ್ತಾಗಿಲ್ಲ. ಅದು ಯಾವಾಗ ಹೆಸರಿಡು ಅಂತ ಕೇಳಿದ್ರಲ್ಲ, ಗರ್ಗಾಚಾರ್ಯ ಬಹಳ ದುಃಖ ಆಗಿಬಿಡುತ್ತಂತೆ, ಇಂಥ ಅನಂತನಾಮದ ಭಗವತಿ ನಾನು ಹೆಸರಿಡೋದ? ರಾಮ ಕೃಷ್ಣ ಅಂದ್ಬಿಟ್ರಂತೆ, ಇವ್ರು ಹೆಸರು ತಿಳ್ಕೊಂಡ್ಬಿಟ್ರಂತೆ ಅಷ್ಟೇ. ಏನೋ ಮನುಷ್ಯ ಕೆಟ್ಟ ರಾಮ ನಾರಾಯಣ ಗೋವಿಂದ ಅಂದ್ಬಿಡ್ತಾರಲ್ಲ ಆ ಟೈಪ್, ಕೃಷ್ಣ ಕೃಷ್ಣ ಅಂದ್ರು ರಾಮ ರಾಮ ಅಂದ್ಬಿಟ್ರು, ಜನ ಹೆಸರು ತಿಳ್ಕೊಂಡ್ಬಿಟ್ರಂತ ಅಷ್ಟೇ ಹೊರತು ಕೃಷ್ಣನೇ ಅವ್ರ ಹೆಸರಿಟ್ಟಿದ್ದಲ್ಲ ಅಂತ ಹೇಳ್ಬಿಡ್ತಾರೆ. ಅಚ್ಯುತಾನಂತ ಗೋವಿಂದ ಅಂದ್ರೆ ಪಾಪ ಪರಿಹಾರ ಆಗುತ್ತಾ ಇಲ್ಲೋ, ಕೃಷ್ಣ ಕೃಷ್ಣ ಅಂದ್ರೆ ಆ ಹೆಸರಿಡಕ್ ಬಂದು ಪಾಪ ಹೋಗಿಬಿಡ್ಲಿ ಅಂತ ಅನ್ಕೊಂಡ್ಬಿಟ್ರಂತೆ. ಅಂದ್ರೆ ಆ ಮಾತನ್ನ ಅವ್ರು ಹೇಳಿ ಬಾಯಲ್ಲೇ ಬಂದಿದ್ದ ಹೆಸರು ಹೌದು, ಇಡ್ತೇನೆ ಅಂತ ಬರಲಿಲ್ಲ, ಇಡ್ಲಕ್ಕ ನಾನ್ಯಾರು ಅಂತ ತಿಳ್ಕೊಂಡಂದ್ರು ಅದೇ ರೂಢಿ ಬಂದ್ಬಿಡ್ತು ಅಂತ ಹೇಳ್ತಾರೆ. ಅಲ್ರಿ, ಈ ಮಾತು ಹೇಳ್ತಿರಲ್ಲ, ಅನಂತನಾಮ ಇದೆ ಅಂತ ಹೇಳ್ತೀರಿ, ಕೃಷ್ಣ ಅಂತ ರೂಢಿ ಬಂತು ಅಂತ ಹೇಳ್ತೀರಿ, ಹೆಸರಿಟ್ಟಿಲ್ಲ ಅಂತೀರಿ, ಮತ್ತೆ ಕೃಷ್ಣ ಅಂತ ರೂಢಿಗೆ ಯಾಕೆ ಬರಬೇಕಾಗಿದ್ರೆ? ಅದಕ್ಕೆ ಹೇಳ್ತಾರೆ, ಉಪನಿಷತ್ತಿನ ಎಷ್ಟೇ ಹೆಸರಿದ್ರು ಕೂಡ ತುಂಬಾ ಭಕ್ತರು ಹೇಳ್ತಾರಲ್ಲ, ಆ ಹೆಸರು ಉಳ್ಕೊಂಡ್ಬಿಡುತ್ತಂತೆ. ಗರ್ಗಾಚಾರ ಭಾರಿ ಭಕ್ತರು, ಕೃಷ್ಣ ಅದೇ ಇರಲಿ ಅಂದ್ಬಿಟ್ಟಂತೆ ಕೃಷ್ಣ ಅಷ್ಟೇನೆ. ಅದು ಯಾತಕ್ಕೆ ಅಂತೇಳಿ ಆಕ್ಷೇಪ ಇಟ್ಟಂತೆ ದೇವರು ಒಪ್ಕೊಂಡ್ಬಿಟ್ಟಂತದ್ದು. ಅದಕ್ಕೆ ಅನೇಕ ಹೆಸರಿದ್ರು ಕೂಡ ದೇವರಿಗೆ ಪ್ರೀತಿಯಿಂದ ಹೇಳ್ತಕ್ಕಂತಹ ಭಕ್ತರ ಮಾತಿನಲ್ಲಿ ಭಾರಿ ಗೌರವ ಕೊಡ್ತಾನಾದ್ರಿಂದ ಪ್ರೀತಿ ತೋರಿಸ್ತಾನ, ಹೆಸರು ಆಕ್ಷೇಪ ಮಾಡಿದೆ ದೇವರು ಅಷ್ಟೇ ಹೊರತು ಗರ್ಗಾಚಾರ್ಯ ಇಟ್ಟ ಹೆಸರಲ್ಲ ಅದು ಅಂತ ಹೇಳಿ. ಇದರಿಂದ ಏನಾಯ್ತು ಗೊತ್ತೇನು, ಕೃಷ್ಣನಿಗೆ ಆ ಮೊದಲು ಹೆಸರಿಲ್ಲ ಅಂತ ತಿಳ್ಕೊಳ್ಳೋ ಜನಕ್ಕೆ ಭಾರಿ ಉತ್ತರ ಕೊಡುತ್ತಾರೆ. ಕೃಷ್ಣ ಎಂಬ ಹೆಸರು ಗರ್ಗಾಚಾರ್ಯ ಇಟ್ಟಿದ್ದಕ್ಕೆ ಬರೋದಾಗಿದ್ರೆ ವೇದಗಳಿಂದ ಕೃಷ್ಣ ಅಂತ ಹೆಸರು ಬರುತ್ತೆ, ಉಪನಿಷತ್ತುಗಳಲ್ಲಿ ಬರುತ್ತೆ. ಕೃಷ್ಣ ಕೃಷ್ಣಾಷ್ಟಮ ಹೆಸರು ಪಂಚರಾತ್ರ ಅದಕ್ಕಿಂತ ಮುಂಚೆ ಇದ್ದಿತ್ತು, ಅದರಲ್ಲಿ ಕೃಷ್ಣನ ಅಷ್ಟಾಮ ಶತನಾಮ ಸ್ತೋತ್ರ ಬರುತ್ತೆ. ಅಂದ್ ವಸುದೇವ ಅನ್ನ ಹೆಸರು ವಸುದೇವನಿಗಿದೆ, ವಾಸುದೇವ ಅಂತ ಕೃಷ್ಣನಿಗೆ ಆಮೇಲೆ ಬಂದ ಹೆಸರಲ್ಲ, ಮೊದಲಿಂದ ವಾಸುದೇವ ಅಂದ್ರೆ ವೇದಗಳೇ ಬರುತ್ತೆ. ವಾಸುದೇವೋ ಇದಮಗ್ರೆ ಆಸೀತ್ ಅಂತ ಹೇಳ್ತಾರೆ. ವಾಸುದೇವೋವ ಇದಮಗ್ರೆ ಆಸೀತ್, ದೇವರಿಗೆ ಎಲ್ಲ ಹೆಸರು ಎಲ್ಲ ಕಾಲಕ್ಕೂ ಇದೆ, ಇವರೇ ನೋಡೋದು ಈ ಮಧ್ಯೆ. ಆದ್ರಿಂದ ಏನ್ ಹೇಳಿದ್ರು ಅಂದ್ರೆ, ಅದು ಇಟ್ಟ ಹೆಸರಲ್ಲ, ನೆನೆಸಿಕೊಂಡ ಹೆಸರಷ್ಟೇ. ಸ್ಮರಿಸಿಕೊಳ್ಳೋದು ಬೇರೆ, ಹೊಸ್ತಾಗಿ ಇಡೋದು ಬೇರೆ. ಅಲ್ಲೂ ವಿಶ್ಲೇಷಣೆ ಮಾಡ್ತಾನೆ. ಈಗ ಅನೇಕ ಪ್ರಸಂಗಗಳನ್ನು ಹೇಳ್ತಾ ಮುಂದೆ ಅಂಬೆಗಾಲಿಡ್ತ ಕೃಷ್ಣ ಮನೆ ಮನೆಗಳಲ್ಲಿ ಓಡಲು ಶುರು ಮಾಡ್ತಾ ಇದ್ದಾನೆ. ಗೋಪಗೋಪಿಯರ ಮನೆಗಳಲ್ಲೆಲ್ಲ ವಿಶೇಷ ರೀತಿಯಲ್ಲಿ ಹಾಲು ಬೆಣ್ಣೆ ಕದಿಯೋದನ್ನೆಲ್ಲ ಶುರು ಮಾಡ್ತಾನೆ ಲೋಕದೃಷ್ಟಿಯೊಳಗೆ. ನಾವೆಲ್ಲ ಕೇಳಿರ್ತೇವೆ ಕಥೆ ಮುಖ್ಯ ಆಗೋದಿಲ್ಲ. ಕೃಷ್ಣ ನವನೀತ ಚೋರ ಅನ್ಸ್ಕೊಂಡು ಬಿಟ್ಟು, ನಮಗೊಂದು ಪ್ರಶ್ನೆ, ಕೃಷ್ಣ ನವನೀತ ಚೋರ ಅನ್ಸ್ಕೊಳ್ಳಲ್ಲ, ಈ ಕಳ್ಳತನ ಮಾಡೋದು ನ್ಯಾಯನ? ನಮ್ಮ ಪ್ರಶ್ನೆ, ಕಳ್ಳತನ ಮಾಡೋದು ನ್ಯಾಯನ? ಇಲ್ಲ, ಕೃಷ್ಣ ಕಳ್ಳತನ ಮಾಡಲೇ ಇಲ್ಲ ಅಂತೇಳಿ. ಮತ್ತೆ ಯಾಕೆ ಬೆಣ್ಣೆ ತಗೊತಿದ್ದ, ಹಾಲು ತಗೊಳ್ತಿದ್ದ? ಛೇ, ಅದಕ್ಕೆಲ್ಲ ತಗೊಳ್ತಿದ್ದ ಕೃಷ್ಣ, ಅವರಿಗೆ ಪುಣ್ಯ ಕೊಡಲಿಕ್ಕೆ ಪರಮಾತ್ಮ ಹೊರಟ, ಜಾಗ ಬೇಕಾಗಿತ್ತು, ಹಾಲು ತಗೊಂಡು ಪುಣ್ಯ ಇಟ್ಟುಬಿಟ್ಟಂತ. ಹಾಲು ತಗೊಳ್ಳೋದು ಪುಣ್ಯ, ಜಾಗ ಕ್ರಿಯೇಟ್ ಮಾಡ್ತಿದ್ದ ಅಷ್ಟೇ ಪರಮಾತ್ಮ. ಎಷ್ಟು ಸಾರಸ್ಯ ಹೇಳ್ತಾರೆ, ಹಾಲು ತಗೊಳ್ತಿದ್ದ, ಸುಮ್ಮನೆ ಬಿಡ್ತಿದ್ದಿಲ್ಲ. ಹಾಲು ತಗೊಂಡು ದುಡ್ಡು ಕೊಡ್ಬಿಡ್ತೀವಲ್ಲ, ನಾವೀಗ ಹಾಲು ತಗೊಂಡು ಹೇಗೆ ದುಡ್ಡು ಕೊಡ್ತೀವಿ? ಹಾಲೆಲ್ಲ ಖಾಲಿ, ಬರೀ ಕೈಲಿ ಹೋಗ್ಬಿಡ್ತಾನೆ, ಹೋಗ್ಬೇಕಾದ್ರೆ ತರಕಾರಿ ಮಾಡೋ ಬುಟ್ಟಿ ಖಾಲಿ ಹೋಗಿಬಿಡ್ತಾರೆ, ಖುಷಿಯಿಂದ ಹೋಗ್ತಾರೆ, ದುಡ್ಡು ಬಂದ್ಬಿಡುತ್ತಾ ಜಾಗದೊಳಗಾಗಲಿ. ಹಾಗೆ ಇದ್ರೆ ದುಡ್ಡು ಬರ್ತಿದ್ದಿಲ್ಲ, ಅದು ತರಕಾರಿ ಕೊಟ್ಟಿದ್ದು ದುಡ್ಡು ಬಂತು. ಹಾಲು ಮೊಸರನ್ನು ಅವರು ತಾನಾಗಿ ತಗೊಂಡು ಕೃಷ್ಣ ಅಲ್ಲಿ ಪುಣ್ಯನ ಫಿಲಪ್ ಮಾಡ್ತಿದ್ನೆ ಹೊರತು ಎಂದೂ ಕೂಡ ಕದಿಲಕ್ಕೆ ಹೋಗ್ತಿರಲಿಲ್ಲ, ಆ ಜಾಗ ಖಾಲಿ ಆಗಿಬಿಡ್ತಾ ಇದ್ದ. ಇದರ ಅರ್ಥ ಹೇಳ್ತಾರೆ, ಯಾವಾಗ ನಾವು ಇನ್ನೊಬ್ಬರಿಗೆ ಕೊಡ್ತೇವೋ, ನಾವು ಹೋಯ್ತು ಅಂತ ತಿಳ್ಕೊಂಡ್ಬಿಡ್ತೇವೆ, ಹೋಗೋದಿಲ್ಲ, ಅಲ್ಲಿ ಪುಣ್ಯ ಜಾಗ ಆಕ್ಯುಪೈ ಮಾಡ್ತದೆ ಅಂತ ಹೇಳ್ತಾರೆ. ಕತ್ತಲೆ ಬೆಳಕು ಬಂತಷ್ಟು ಕತ್ತಲೆ ಹೋದರೆ ಬೆಳಕಿಗೆ ಜಾಗ ಬಂತ, ಅದರಿಂದ ನಾವು ಕೊಟ್ಟು ವಸ್ತುವನ್ನು ಕಳ್ಕೊಳ್ಳೋದಲ್ಲ, ಉಳಿಸ್ಕೊತೇವೆ ಅಂತ ಹೇಳ್ತಾರೆ. ಕೃಷ್ಣ ಪುಣ್ಯವನ್ನು ಆ ಜಾಗದಲ್ಲಿ ತುಂಬ್ತಾ ಇದ್ದ, ಆದ್ದರಿಂದ ನವನೀತ ಚೋರನಲ್ಲ ಕೃಷ್ಣ. ಕೃಷ್ಣ ನವನೀತ ಚೋರನಲ್ಲ, ಆದರೆ ಆತನನ್ನ ನವನೀತ ಚೋರ ಅಂತ ಹೊಗಳಕ್ಕೆ ಎಲ್ಲ ಶುರು ಮಾಡಿಬಿಟ್ರೆ ಆಮೇಲೆ ನವನೀತ ಚೋರ ನವನೀತ ಚೋರ ಅಂತ ಹೊಗಳಿದ್ದು ಹೊಗಳಿದ್ದೇನೆ. ಹೆಸರಿಗೆ ಇದು ಕಲಿಯ ಕದಿಯ ಕೆಲಸ, ಇದು ಕದಿಯ ಕೆಲಸ, ನೋಡೋದಕ್ಕೂ ಕದಿಯ ಕೆಲಸ ತಾನೆ, ಇದು ಹೇಗೆ ಗುಣ ಆಯಿತು ಅಂತ ಪ್ರಶ್ನೆ. ಕೃಷ್ಣನ ಸ್ತೋತ್ರದಲ್ಲಿ ನವನೀತ ಚೋರ ಗೋಪಿಜನ ಚಾರ ಅಂತ ಬಂದೋಗ್ಬಿಟ್ಟಿದೆ. ಈ ಕೆಟ್ಟ ಕೆಲಸ ಹೇಗೆ ಗುಣ ಆಯಿತು ಅಂದರೆ ಅವ್ರು ಹೇಳ್ತಾರೆ, ಹೌದು ಸ್ವಾಮಿ ನಿಮಗೆ ಗೊತ್ತಿಲ್ಲ, ಈ ದುಡ್ಡಿರೋರು ಏನು ಮಾಡಿದ್ರು ಗುಣ ಆಗಿಬಿಡುತ್ತೆ ಗೊತ್ತಾ ನಿಮಗೆ ಅಂತ ಹೇಳ್ತಾರೆ. ದುಡ್ಡಿರೋರು ಏನು ಮಾಡಿದ್ರು ಪ್ಲಸ್ ಪಾಯಿಂಟೇ ಅದು ಒಂದು. ತಥಾ ಈ ಲಕ್ಷ್ಮೀ ನಯನಂತ ಭಾಜಾಂ, ಲಕ್ಷ್ಮೀ ಕಟಾಕ್ಷ ಇದ್ದವರು ಏನು ಮಾಡಿದ್ರು ಗುಣನೇ, ತದೇ ತಾನೇ ನಡೀತಿರೋದು. ಮಾಡಬಾರ ಮಾಡಿದ್ರು ಬಿಡಿರಿ, ಎಂಥ ಶ್ರೀಮಂತರು ಓಕೆ ಅಂದು ಬಿಡ್ತಾರೆ, ನಡೆಯುತ್ತೆ ಎಲ್ಲ ಲಕ್ಷಪ ಆಗ್ಬಿಡ್ತಾರೆ ತಮಾಷೆ ಅಂತ ಕೇಳಿದರೆ, ದರ್ಬಿಟ್ಟು ಲಕ್ಷಪ ಆಗ್ಬಿಡ್ತಾರೆ, ಶ್ರೀಮಂತ ಮಾಡಿದ್ದನ್ನೆಲ್ಲ ಒಪ್ಕೊಂಡ್ಬಿಡ್ತಾರೆ. ಇದು ಬರೀ ಶ್ರೀಮಂತ ಲಕ್ಷ್ಮೀಪತಿ ಅದಕ್ಕೆ ಏನು ಮಾಡಿದ್ರು ಓಕೆ ಅಂತಾರೆ, ಜನ ಗೊತ್ತಾಯ್ತು ಅಂತ ಹೇಳ್ತಾರೆ. ಲಕ್ಷ್ಮೀಪತಿ ಏನು ಮಾಡಿದ್ರು ಸರಿನೇ? ಆಮೇಲೆ ಕೃಷ್ಣನನ್ನು ಅವ್ರು ಕೇಳ್ತಿದ್ರಂತೆ, ಕೃಷ್ಣ ಏನಿದು, ಯಾಕೆ ಹಾಲುವಾಸರ ಬೆಣ್ಣೆ ಕದೀತಿ ಅಂತ ಕೇಳಿದರೆ, ಕೃಷ್ಣ ಹೇಳ್ತಿದ್ದಂತೆ, ನೋಡಿ ನನ್ನ ಅಭ್ಯಾಸನ ಏನು ಮಾಡಲಿ ಅಂತ ಹೇಳ್ತಿದ್ದಂತೆ. ಏನು ಅಭ್ಯಾಸ ನಿಂದು ಅಂದರೆ, ತಥಾಹಿ ಕಷ್ಟಕ್ಷತಿ ಸಿದ್ಧ ವಿದ್ಯಾಂ, ಅನಾದಿ ಕಾಲದಿಂದ ಕೃಷ್ಣ ಏನು ಮಾಡ್ತಾನೋ ಗೊತ್ತಾ, ಭಕ್ತರ ಪಾಪಗಳನ್ನು ಅಪಹರಣ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ಅಂತ. ಅದಕ್ಕೆ ಕದಿ ಎಲ್ಲೋದ್ರೂ ಕದಿಯೋದು, ಬೆಣ್ಣೆ ಸಿಕ್ಕರೆ ಅದನ್ನು ಕದಿಯೋದು, ಹಾಲು ಸಿಕ್ಕ ಅದನ್ನು ಕದಿಯೋದೆ. ಅಂದರೆ ಭಕ್ತರ ಪಾಪಗಳನ್ನು ಕದ್ದು 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 ಪ್ರಾಕ್ಟೀಸ್ ಆಗಿದೆಯಲ್ಲ, ಅದು ಕಳ್ತನ ರೂಢಿ ಮಾಡ್ಕೊಂಡ್ಬಿಟ್ಟ ಕೃಷ್ಣ ಅಂತ ಹೇಳಿದ. ಅದು ಪುರಾಣದ ಶ್ಲೋಕ. ನಾರಾಯಣೋ ನಾಮ ನರ ಪೃಥಿವ್ಯಾಂ ಪ್ರಸಿದ್ಧ ಜೋರ ಕಥಿತ ಸ್ತ್ರೀಲೋಕ್ಯ. ನಾರಾಯಣರು ಸಣ್ಣ ಪುಟ್ಟ ಕಳ್ಳ ಅಲ್ಲ, ಜಗತ್ತಿನ ಯಾವ ಕಳ್ಳನೂ ದೇವರಂತಿಲ್ಲ ಅಂತ ಹೇಳಿಬಿಡ್ತಾರೆ. ಯಾತಕ್ಕೆಂದ್ರೆ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತವಾತ್ರ ಏವ. ಯಾವ ಕಳ್ಳನೂ ಮಾಡಿದಷ್ಟು ದೊಡ್ಡ ಕಳ್ಳತನ ಕೃಷ್ಣ ಮಾಡ್ತಾನೆ. ಇವತ್ತು ಯಾವ ಕಳ್ಳರು ಮನೆ ಬಂದು ಕೂಡ ಎಲ್ಲ ಕದಿಯೋದಿಲ್ಲ. ಕೆಲವು ಪಾತ್ರೆ ಕಳ್ಳರು ಬೇರೆ ಇರ್ತಾರೆ, ಬೆಳ್ಳಿ ಕಳ್ಳರು ಬೇರೆ, ಚಿನ್ನದ ಕಳ್ಳರು ಬೇರೆ, ಗಟ್ಟಿಗಟ್ಟಿರೋದು ಕದಿಯೋರು ಬೇರೆ, ಚಿಲ್ಲರೆ ಕದಿಯೋರು ಬೇರೆ, ಮತ್ತೆ ಅನೇಕ ವೆರೈಟಿ ಕಾಡು. ಕೆಲವು ಕಿಡುಗು ಭಾಗದವರು ಕಿಡುಕು ಮುಡ್ಕೊಂಡೇ ಬರ್ತಾರೆ, ಅಲ್ಲೇ ಎಕ್ಸ್ಪ್ರೆಸ್ ಅವರೆಲ್ಲ ಕೆಲವು ಭಾಗ ಹೊಡ್ಕೊಂಡೇ ಬರ್ತಾರೆ, ಕೆಲವು ಕೈರು ಕೊಂದು ಹೋಗ್ತಾರೆ, ಬರ್ತಾರೆ ಮನೆಯೊಳಗೆ ಕೊಂದು ಹೋಗ್ತಾರೆ, ಅನೇಕ ಕಳ್ಳರು ಇರ್ತಾರೆ. ಆದರೆ ಯಾವ ಕಳ್ಳರಿಗೂ ಎಲ್ಲ ಬಯೋದಿಲ್ಲ. ಬಟ್ಟೆ ಕಳ್ಳರು ಇರ್ತಾರೆ, ಒಳಗೆ ಬಂದು ಹೋಯ್ತಾರೆ, ಒಳಗೆ ಒಳಗೆ ಹಾಕಿದ್ದು ಹೋಯ್ತಾರೆ, ಆ ಗುಂಪಿನವ್ರು ಬೇರೆ ಇರ್ತಾರೆ, ಅನೇಕ ವೆರೈಟಿ ಇರ್ತಾರೆ. ಆದರೆ ಎಲ್ಲ ಕದಿಯವರು ಯಾರಿಲ್ಲ ಜಗತ್ತಿನೊಳಗೆ, ಕೃಷ್ಣ ಮಾತ್ರ ಆಗಲ್ಲ, ಬಂದ ಖಾಲಿ ಮಾಡಿ ಹೋಗ್ಬಿಡ್ತಾರಂತ. ಇದು ಆಶ್ಚರ್ಯ, ಎಲ್ಲದನ್ನ ಯಾಕೆ ಕಳ್ಳರು ಕದಿಯೋದಿಲ್ಲ ಅಂದ್ರೆ ಅಷ್ಟು ಟೈಮ್ ಇರೋದಿಲ್ಲ ಅವರಿಗೆ, ಸಿಕ್ಕಿದ್ದು ದೋಚ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇನೆ. ಆದರೆ ಭಗವಂತ ಒಂದು ಚೂರು ಪಾಪ ಬಿಡದ ಹೋಗ್ತಾನಂತ ಆಶ್ಚರ್ಯ. ಒಂದು ಅದು ಒಂದು ಜನ್ಮದಲ್ಲ, ಮತ್ತೆ ಕಳ್ಳರಿ ಪುಣ್ಯ ಈ ಜನ್ಮದ ಆಸ್ತಿ ಕದ್ದು ಕೊತ್ತು, ಜನ್ಮಾಂತರದ ಆಸ್ತಿ ಕದಿಯೋ ಶಕ್ತಿ ಅವರಿಗಿಲ್ಲ. ಕೃಷ್ಣ ಆಗಲ್ಲ, ಅನೇಕ ಜನ್ಮಗಳಿಂದ ಏಕಾಚಿ ಊಟ ಮಾಡಿ ಸಂಧ್ಯಾನ ಬಿಟ್ಟು ಪೂಜೆ ಬಿಟ್ಟು ಸುಳ್ಳು ಹೇಳಿ ಪಾಪ ಮಾಡಿಕೊಂಡಿರ್ತಾರಲ್ಲ, ಅದಿಷ್ಟು ಪಾಪ ಕೃಷ್ಣ ಅಂತ ಕಳ್ತನ ಮಾಡಿಬಿಡ್ತಾನಂತ. ಕೃಷ್ಣ ಕಳ್ಳರು ಹೆಸರಿದ್ರೆ ಬರೋದಿಲ್ಲ, ಹೆಸರಿದ್ರೆ ಬರ್ತಾನಂತ ಅಂತ ಕಳ್ಳ ಈತ. ಅದನ್ನ ನೋಡಿದ್ರೆ ಕಳ್ಳರು ಬರೋದಿಲ್ಲ, ಕೃಷ್ಣ ನೋಡಿದ್ರೆ ಬರ್ತಾನಂತ ಅಂತ ಕಳ್ಳ. ನೋಡಿದ್ರೆ ಬರ್ತಾನೆ, ಹೆಸರು ಹೇಳಿದ್ರೆ ಬರ್ತಾನೆ, ಇಂಥ ಕಳ್ಳ ಯಾರೂ ಇಲ್ಲ. ಅನಾದಿ ಕಾಲದಿಂದ ಅನಂತ ಭಕ್ತರ ಪಾಪಗಳನ್ನು ಕದ್ದು ಕದ್ದು ಅಭ್ಯಾಸ ಬಿಡ್ತಾನ, ಅದಕ್ಕೆ ಬೆಣ್ಣೆ ಕದ್ದು ಬಿಡ್ತಾ ಇದ್ದ, ಮೊಸರು ಕದ್ದು ಏನು ಸಿಕ್ಕರು ಕದ್ದು ಹಾಕಿಬಿಡ್ತಾ ಇದ್ದ. ಮತ್ತೆ ಹೇಳ್ತಾರೆ, ಈ ರೀತಿ ಕದ್ದು ಕದ್ದು ಕೃಷ್ಣ ಅವರಿಗೆ ಪುಣ್ಯವನ್ನು ಕೊಡ್ತಾ ಇದ್ದಾನೆ. ಅವರಿಗೆಲ್ಲ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ, ಬಂದು ಚಾಗೇಳಿ ಶುರು ಮಾಡಿದರು, ಅಮ್ಮ ನಿನ್ನ ಮಗ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ. ಈ ಕೃಷ್ಣಲೀಲೆಯ ಪ್ರಸಂಗ ಎಲ್ಲ ಸಾಹಿತ್ಯದಲ್ಲೂ ಸೇರ್ಕೊಂಡೋಯ್ತು. ಬಹುಶಃ ಯಾವುದೇ ಒಬ್ಬ ದೇವತೆಯ ಬಾಲಲೀಲೆ ಕೃಷ್ಣನ ಬಾಲಲೀಲೆ ಅಂತ ಪ್ರಸಿದ್ಧ ಆಗಲು ಸಾಧ್ಯವೇ ಇಲ್ಲ. ಅದರಲ್ಲೂ ಕೂಡ ಹರಿಸರ್ವೋತ್ತಮ ಅಂತ ಗೊತ್ತಾಗ್ತದೆ. ರುದ್ರಾದಿ ದೇವತೆಗಳ ಮೂಲ ರೂಪದಲ್ಲೇ ಅವರಿಗೆ ಅಷ್ಟು ಪಾಪ್ಯುಲಾರಿಟಿ ಇಲ್ಲ. ಅವತಾರ ರೂಪ ಬಿಟ್ಟುಬಿಡಿ, ಮೂಲ ರೂಪದಲ್ಲೇ ಅವರು ಭಾರಿ ಸುಂದರ ಅಂತ ಅಕ್ಸೆಪ್ಟ್ ಆಗಿಲ್ಲ. ರುದ್ರದೇವರನ್ನ ಸೌಂದರ್ಯದ ಮತ್ತೊಂದು ರೂಪ ಅಂತ ಯಾರೂ ಕರೆಯೋದಿಲ್ಲ, ಬ್ರಹ್ಮದೇವರನ್ನು ಕರೆಯೋದಿಲ್ಲ, ಯಾರನ್ನೂ ಕರೆಯೋದಿಲ್ಲ. ಆದ್ರೆ ಕೃಷ್ಣನ ಮಾತ್ರ ಕರೀತಾರೆ. ಅದರಲ್ಲೂ ಬಾಲಲೀಲೆಗಳು ಅಂದ್ರೆ ಯಾವುದೇ ಭಗವನ್ ನೋಡಿದ್ರೆ ಫಸ್ಟ್ ನೆನಪಾಗೋದು ಕೃಷ್ಣನೇ. ಮತ್ತು ಮಕ್ಕಳನ್ನ ಆಡಿಸ್ಬೇಕಾದ್ರೆ ಎಂಥ ಮತದ ಅವ್ರು ಬ್ರಾಹ್ಮಣರಾಗಬೇಕಾಗಿಲ್ಲ, ವೈಷ್ಣವರಾಗಬೇಕಾಗಿಲ್ಲ. ಕೃಷ್ಣ ಅಂದ್ರೆ ಭಾರಿ ಖುಷಿ ಆಗ್ತದೆ ಜನಗಳಿಗೆ. ಮಗುವನ್ನೊಬ್ಳು ಕೃಷ್ಣ ಇದ್ದಾಗಿದ್ದಾನೆ ಅಂದ್ರೆ ಏನ್ ಖುಷಿ ಆದ, ಯಾಕಾರೇ ಇರಲಿ ಅವನು ಕೃಷ್ಣ ಇದ್ದಾಗಿದ್ದೇನೆ, ತಂದೆ ತಾಯಿ ಸ್ಪೆಷಲ್ ಉಡುಗೊರೆ ಕೊಟ್ಟು ಕಳಿಸಿಬಿಡ್ತಾರೆ. ಆದ್ರೆ ಅದೇ ಯಾರ ಗಣೇಶ ಇದ್ದಾಗಿದ್ದೇನೆ ಕಥೆ ಮುಗಿದೋಯ್ತು ನಿಮ್ಮದು, ಓಡಿಸ್ಬಿಡ್ತೀವಿ, ಇನ್ನ ಮನೆ ಬರಬೇಡಿ ಅಂತ ಹೇಳ್ತಾರೆ. ನಮ್ಮ ಹುಡುಗ ಅವ್ನು ಗಣೇಶ ಇದ್ದಾಗಿದ್ರು ಅನ್ಬಾರ್ದು ತಮಾಷೆ ಅಂತ ಕೇಳಿದ್ರೆ, ನಮ್ಮ ಹುಡುಗ ಹೊಟ್ಟೆ ದಪ್ಪ ಇದೆ ಅಂದ್ರೆ ವಕ್ರ ತೊಂಡ ಏನ್ರಿ, ಆ ಥರ ಶುರು ಮಾಡ್ತಾರೆ. ಸರ್ವಾಂಗ ಸುಂದರ ಅಂದ್ರೆ ನಾರಾಯಣ ಒಬ್ಬನೇ. ಈ ಪರಿಯ ಸಬಗಾವ ದೇವರಲ್ಲಿ ನಾಕಾಣೆ ಗೋಪೀ ಜನಪ್ರಿಯ ಗೋಪಾಲಗಲ್ಲದಲೆ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಸೌಂದರ್ಯದ ಪರಾಕಾಷ್ಠೆಯಾಗಿ ಕೂಡ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ ಅಂತ ಮತ್ತೊಬ್ಬ ದೇವರಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಕೃಷ್ಣ ಸಾಯಿ ಮೇಲೆ ಬೇರೆ ಅವೈಷ್ಣವರು ಬೇಕಾದಷ್ಟು ಗ್ರಂಥ ಬರೆದಿದ್ದಾರೆ, ಕೃಷ್ಣ ಬಾಲ್ಯ ಕೊಂಡಾಡಿದ್ದಾರೆ. ಇನ್ನು ಸಂಸ್ಕೃತದಲ್ಲೂ ಬೇಕಾದಷ್ಟಿದೆ. ಹರಿದಾಸರಂತೂ ಹರಿದಾಸ ಸಾಹಿತ್ಯದ ಸಿಂಹಪಾಲು ಕೃಷ್ಣನ ಬಾಲಲೀಲೆ ವರ್ಣನೆಗೆ ಮೀಸಲು, ಕೃಷ್ಣಲೀಲೆಗಳಿಗೆ ಮೀಸಲು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕೃಷ್ಣನ ಸರ್ವೋತ್ತಮತ್ವವನ್ನು ಹೇಳೋದಕ್ಕೋಸ್ಕರ ಬಾಲ್ಯಲೀಲೆಗಳನ್ನು ಹೇಳ್ತಾರೆ. ಕೃಷ್ಣ ಮನೆ ಮನೆಗೆ ಹೋದ, ಹಾಲು ಮೊಸರು ಬೆಣ್ಣೆ ಒಯ್ದ, ಗೋಪಿಯರು ನೋಡ್ತಿದ್ರು, ತಕ್ಷಣ ಅರ್ಥ ಆಗ್ತಿದ್ದಿಲ್ಲ ಅವರಿಗೆ, ಬೈಲಕ್ಕೆ ಎಂತ ಬರ್ತಿದ್ದಾರೆ. ಕೃಷ್ಣನ ಮೇಲೆ ಚಾಡಿಗಳು, ಕೃಷ್ಣನ ಬಗ್ಗೆ ಯಶೋ ಚಾಡಿ ಹೇಳೋದಕ್ಕೆ ಬರ್ತಾ ಇದೆ, ಒಂದೊಂದು ಕಾರಣ ಕೊಡ್ತಾ ಇದೆ. ಏನ್ ನಿನ್ನ ಮಗ, ಎಂಥ ಮಗ ಇವನು, ನಾವು ಏನೋ ಒಂದೆರಡು ಕದೀತಾನೆ ಅಂತ ಇದ್ರೆ ಎಲ್ಲ ಕದೀತಾನೆ, ಹಾಲು ಹೋಯ್ತು, ಮೊಸರು ಹೋಯ್ತು, ಬೆಣ್ಣೆನೂ ಹೋಯ್ತು, ಅದು ಸಾಲದ ಬೇರೆ ಮನೆಯಲ್ಲಿ ಕದೀತಾನೆ, ಇದಕ್ಕೊ ಮಿತಿ ಬೇಡವೇ ಅಂತ ಅವ್ರ ವಾದ, ಮಿತಿ ಬೇಡವೇ ಇದಕ್ಕೊಂದು. ಈ ರೀತಿ ಎಲ್ಲರ ಮನೆ ವಸ್ತುವನ್ನು ಅವತ್ತು ಕೆಲವರು ಇರ್ತಾರೆ, ಕ್ಯಾರಿಯರ್ನ ಏರಿಸಿರ್ತಾರೆ, ಅವ್ರ ವಿಷಯ ಬೇರೆ. ಡೈರೆಕ್ಟ್ ತಿಂದ್ಬಿಡ್ತಾನಲ್ಲ, ನೋಡಿ ನೋಡ್ತಾನಕ್ಕೆ ತಿಂತಾನಲ್ಲ, ಏನು ಆಶ್ಚರ್ಯ ಇದು. ಮನೆಗೆ ಹೋಯ್ತಿದ್ರೆ ಆ ಥರ ಅದು ಮೋಸ ಬೇರೆ, ಎದುರಿಗೆ ತಿಂತಾನೆ ಹೊಟ್ಟೆ ಹಾಗೆ ಇರುತ್ತಲ್ಲ, ಏನು ಆಶ್ಚರ್ಯ ಇವನದು. ನಮಗನ್ನಿಸ್ತಾ ಇದೆಯಮ್ಮ, ಕಿಮಶ್ಯ ಭೂತಾನಿ ವಸಂತಿ ಕುಕ್ಷವು, ಇವನು ಹೊಟ್ಟೆಯೊಳಗೆ ಭೂತಗಳು ಹೊಕ್ಕಿವೆಯಾ, ದೆವ್ವ ತಿಂದ ತಿಂದಾನೆ ಅಂತಲ್ಲ ಇಡಿಯಮ್ಮ, ಅದು ಒಂದು ಎಷ್ಟು ತಿಂದ್ರು ಕೂಡ ತಿಂತಾನೆ ಇರ್ತಾನೆ, ದೆವ್ವ ಹೊಕ್ಕಿದೆ ಅವನು ಹೊಟ್ಟೆಯೊಳಗೆ ಅಂತ ಅಂದರು. ತಮಾಷೆ ಏನು ಗೊತ್ತಿಲ್ಲ, ಯಾವಾಗ ಮಾತಂದ್ರಲ್ಲ ಅವ್ರಿಗೆ ಅರ್ಥ ಆಗ್ತಿತ್ತಂತ ಆಮೇಲೆ. ಛೆ, ಕಿಮಶ್ಯ ಭೂತಾನಿ ವಸಂತಿ ಕುಕ್ಷವು, ಇವನು ಹೊಟ್ಟೆಯೊಳಗೆ ಭೂತಗಳಿವೆಯಾ, ಭೂತಗಳು ಅಂದ್ರೆ ಬ್ರಹ್ಮಾದಯೋಹಿ ಭೂತಾನಿ, ಇವನು ಹೊಟ್ಟೆಯೊಳಗೆ ಬ್ರಹ್ಮಾದಿ ದೇವತೆಗಳಿದ್ದಾರೆ ಅಂತ ಅರ್ಥ ಆಗ್ತಿತ್ತು. ಕುಕ್ಷಿಗಂ ಯಶ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಇಡೀ ಜಗತ್ತನ್ನೇ ಪರಮಾತ್ಮ ಹೊಟ್ಟೆಯೊಳಗೆ ಇಟ್ಕೊಂಡಿದ್ದಾರೆ ಜ್ಞಾಪಕ ಆಗಿಬಿಟ್ಟು ಬೈಲಕ್ಕೆ ಅಂತ ಬಂದವರು ಸ್ತೋತ್ರ ಮಾಡಿ ಹೋಗ್ತಾ ಇದ್ರು. ಭಾವಿ ವಿಮುಕ್ತಿ ಬೀಜಂ ಅಂತ ಕರೀತಾರೆ, ಭಾವಿ ವಿಮುಕ್ತಿ ಬೀಜಂ. ಇದು ವಜ್ರಾಸವಳು ಮಾಡ್ತಕ್ಕಂತ ಮಾತು. ಅಂದ್ರೆ ಕೃಷ್ಣ ಈ ರೀತಿ ಮಾಡಿ ಮಾಡಿ ಅವರಿಗೆ ತಾನು ಯಾರು ಅಂತ ತೋರಿಸಿಕೊಡ್ತಾ ಇದ್ದ ಅಂತ. ಕೃಷ್ಣನ ಮಹಿಮೆ ಅರ್ಥವಾಗಲಿಕ್ಕೆ ನೆಪಾಸ್ಥಿತಿ ಅಲ್ಲ ಕೂಡ. ಅಂದ್ರೆ ಮಹಾತ್ಮೆ ಜ್ಞಾನ ಹುಟ್ಟಿದ್ರೆ ಅದಕ್ಕಿಂತ ದೊಡ್ಡ ಶಾಸ್ತ್ರ ಇಲ್ಲ. ವಿಷ್ಣು ಭಕ್ತಿ ವಿಧಾನಾರ್ಥಂ ಸರ್ವಂ ಶಾಸ್ತ್ರಂ ಪ್ರವರ್ತತೆ. ವಿಷ್ಣುವಿನಲ್ಲಿ ಭಕ್ತಿ ಬರಲಿ ಅಂತಾನೆ ಎಲ್ಲ ಮಾಡೋ ಕೆಲಸ. ಯಾತಕ್ಕೆ? ಹೊಟ್ಟೆ ಭುಕ್ತಿಗಾಗಿ. ಲೌಕಿಕ ಎಲ್ಲ ಕಾರ್ಯಗಳ ಗುರಿ ಭುಕ್ತಿ, ಆಧ್ಯಾತ್ಮಿಕ ಎಲ್ಲ ಕಾರ್ಯಗಳ ಗುರಿ ಭಕ್ತಿ. ನೆನಪಿರಬೇಕು, ಪ್ರತಿಯೊಂದು ಲೌಕಿಕ ಕಾರ್ಯ ಕೂಡ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಲೌಕಿಕ ಕಾರ್ಯ ಏನೇ ಮಾಡಲಿ ಭುಕ್ತಿಗೆ ಮಾಡ್ತಾನೆ, ಆಧ್ಯಾತ್ಮಿಕ ಕಾರ್ಯ ಏನೇ ಮಾಡಲಿ ಭಕ್ತಿಗೆ ಮಾಡ್ತಾನೆ ಅಂತ ಹೇಳ್ತಾರೆ. ಈ ಭಕ್ತಿನೇ ಭುಕ್ತಿ ಮಾಡಿದರೆ ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಭಕ್ತಿ ಫಲ ಆಗಬೇಕು. ಅವ್ರು ಇನ್ನೊಬ್ಬರು ಬಂದರು, ಅಮ್ಮ ನಿನ್ನ ಮಗ ಬೆಡಕಲ್ಲಿದ್ದನ್ನು ಹರಿಸ್ತಾನೆ ಅಂತ ಹೇಳಿಬಿಟ್ಟು ಕತ್ಲಲ್ಲಿಟ್ಟಿವಿ ನಾವೀಗ. ಎಷ್ಟು ಕತ್ತಲು ಅಂದ್ರೆ ಗಾಢಾಂಧಕಾರ, ನಮಗೆ ಕಾಣಬಾರ್ದು. ಗಟ್ಟಿಮುಟ್ಟಾಗಿ ಇಟ್ಟರೆ ನಿಮ್ಮ ಮಗ ಬರ್ತಾನೆ, ಕಷ್ಟಪಟ್ಟು ಹುಡುಕೋದಿಲ್ಲ, ನೋಡ್ತಾ ಸೀದಾ ಹೋಗ್ತಾನೆ, ಕೈ ತಳವರಿಸೋದು ಕೂಡ ಇಲ್ಲ. ಏ ನಿನ್ನ ಮಗ, ನಿನ್ನ ಮಗನ ಕಣ್ಣಲ್ಲಿ ಸೂರ್ಯ ಚಂದ್ರರಿದ್ದಾರ? ಬಿಭರ್ತಿ ಬಾಲಃ ತವ ಪುಷ್ಪವಂತವು. ಪುಷ್ಪವಂತರು ಸೂರ್ಯಚಂದ್ರರು, ಭಗವದ್ಗೀತೆಯಲ್ಲಿ ಬರ್ತದೆ ವಿಶ್ವರೂಪ ಅಧ್ಯಾಯದೊಳಗೆ. ಶಶಿ ಸೂರ್ಯ ನೇತ್ರಂ, ಸೂರ್ಯಚಂದ್ರರು ಕೃಷ್ಣನ ಕಣ್ಣುಗಳಲ್ಲಿ ಆಶ್ರಯ ಪಡೆದಿದ್ದಾರೆ ಅಂತ ಹೇಳಿದ್ದ. ನಿನ್ನ ಮಗನ ಕಣ್ಣು ಆಟೋಮೆಟಿಕ್ ಟಾರ್ಚ್, ದೇವರ ಶಕ್ತಿ ಆಗಿಟ್ಟಿದ್ದನು ಗೊತ್ತಾ. ಬೆಕ್ಕು ಮೊದಲಾದ ಪ್ರಾಣಿಗಳಿರುತ್ತೆ, ರಾತ್ರಿ ಗಾಢಾಂಧಕಾರ, ಫಸ್ಟ್ ಕ್ಲಾಸ ಕಾಲು ಕುಡಿದು ಹೋಗುತ್ತೆ, ಬಿಡೋದಿಲ್ಲ, ತಳಮರಸದೇ ಇಲ್ಲ. ದೇವರು ಅಲ್ಲಿ ಕಣ್ಣಿದೆ, ಅವ್ರ ಕಾಣ ಸರೋಜ ಕಣ್ಣು ಕಾಣ ಮಾಡಿ, ಕತ್ತಲಲ್ಲಿ ಕಣ್ಣು ಕಾಣ ಮಾಡಿದ್ದಾನೆ. ಈ ಗೂಬೆಗಳಂತೂ ಕತ್ಲ ಅಷ್ಟು ಪರ್ಯಟ ಕಣ್ಣು ಕಾಣುತ್ತಂತೆ, ಹಗಲ ರಾತ್ರಿ ಅವರು ಹಗಲು ಕಣ್ಣು ಮುಚ್ಕೊಂಡ್ಬಿಡುತ್ತಂತೆ. ದೇವರು ತೋರಿಸ್ತಾ ಮನಸ್ಸು ಮಾಡಿದರೆ ಎಲ್ಲೂ ಬೇಕಾದ್ರೂ ಕಣ್ಣು ಕಾಣ ಮಾಡ್ತೀನಿ ಅಂತ ಹೇಳ್ತಾನೆ. ಮನಸ್ಸು ಮಾಡದೆ ಹೋದ್ರೆ ಕಣ್ಣಿದ್ದು 24 ತಾಸು ಕಣ್ಣು ಕಾಣದೇ ಮಾಡ್ತಾನೆ. ಸೊ ಟಿವಿ ಬಂದವರು ಹೊಡೆದಂತ ಜಾಗದ ಕಾಣದೇ ಇಲ್ಲ ಪಾಪ ಅವ್ರಿಗೆ, ಅದೊಂದೇ ನೋಡ್ತಿರ್ತಾರೆ ಹೊರತು ದೇವರು ದೇವ್ರ ತಂದೆ ತಾಯಿ ಕೂಡ ಕಾಣೋದಿಲ್ಲ. ಹಾಗಾಗಿಬಿಟ್ಟಿರ್ತಾರೆ. ದೇವರು ಮುಚ್ಚಿದ್ರೆ ಹೇಗೆ ಬೇಕಾದ್ರೂ ಮುಚ್ಚುತ್ತಾನೆ, ಅಥವಾ ಹೇಗೆ ಬೇಕಾದ್ರೂ ತೋರಿಸ್ತಾನೆ. ನಿನ್ನ ಮಗನ ಕಣ್ಣಲ್ಲಿ ಸೂರ್ಯಚಂದ್ರ ಇದ್ದಾರಾ? ಸ್ತೋತ್ರ ಆಗಿಬಿಡ್ತಾ ಇದ್ದ. ಮತ್ತೆ ಇನ್ನೊಬ್ಳು ಏನ್ ಮಾಡಿದ್ಲು, ಕೃಷ್ಣ ಆಯಿತು ಸ್ವಲ್ಪ ಆರಿದ ಹಾಲು ಕುಡಿತಾನೆ, ಬಿಸಿ ಹಾಲು ಕುಡಿತಾನೆ. ಈ ಬಿಸಿ ಬಿಸಿ ಹಾಲು ಕುಡಿಲಕ್ಕಾಗೋದಿಲ್ಲ, ಒಲೆ ಮೇಲೆ ಇಟ್ಟಿರ್ತಾರದು ಹಾಲು ಉಕ್ತಾ ಇರುತ್ತೆ, ಅಂತ ಹಾಲು ಯಾರು ಕುಡಿಲಕ್ಕಾಗೋದಿಲ್ಲ, ಯಾವ ಬೆಕ್ಕು ಅದಕ್ಕೆ ಬಾಯಾಗಲು ಸಾಧ್ಯ ಇಲ್ಲ. ಅಂಥ ಸುಮ್ಮನೆ ಇದ್ರೆ ಮಗ ಏನ್ ಮಾಡ್ತಾನೆ ಗೊತ್ತಾ, ಅದನ್ನೇ ಅನಾಮತ್ ಎತ್ತಿ ಬಿಡ್ತಾನೆ ಹಾಗೇನೆ, ಹಾಗಾಗಿ ಗಟಗಟ ಕುಡ್ದು ಹಾಕ್ಬಿಡ್ತಾನೆ. ಏನಿದು ಆಶ್ಚರ್ಯ, ಕಿಮಸ್ಯ ವಕ್ತ್ರೇ ಜಲರಾತಿ ರಾಸ್ತೆ, ಇವನ ಬಾಯಿಯೊಳಗೆ ವರ್ಣ ಇದ್ದಾನ ಸಮುದ್ರ ಇದ್ದಾನೆ ಅಂತ ಕೇಳ್ತಿದ್ರಂತೆ. ಪರಮಾತ್ಮನ ಬಾಯಿಲಿ ಸಮುದ್ರ ಇದೆ, ವರ್ಣದೇವರಿದ್ದಾರೆ, ಕರೆಕ್ಟ್ ಆಗ್ತಿ. ಎಷ್ಟು ಬಿಸಿ ನೀರು ಕಾಯಿಸಿದ್ರು ಸಮುದ್ರಕ್ಕೆ ಹಾಕಿದ್ರು ಕೂಡ 100% ಕೂಲ್ ಇರುತ್ತೆ, ಹಾಕ್ತಲಕ್ಕೆ ಇಮ್ಮಿಡಿಯೇಟ್ ವ್ಯಾನಿಗೆ ವಗರ ಮಾಡಬಹುದು. ಅಂದ್ರೆ ತುಂಬಾ ದೊಡ್ಡ ಇದರೊಳಗೆ ಸ್ಮಾಲ್ ಅಮೌಂಟ್ ಕೌಂಟ್ ಆಗೋದಿಲ್ಲ. ಎಷ್ಟು ಇವರು ಹಾಲು ಕಾಯಿಸಿದ್ರು ಕೂಡ ಸ್ಮಾಲ್ ಅದು, ಎಷ್ಟು ಬಿಸಿ ಇದ್ರು ಕೂಡ ಕೃಷ್ಣನ ಬಾಯಿಲಿ ವರ್ಣ ಇರದೆ ಕಾರ್ಯ ಹೋಗ್ತಾ ಇತ್ತು. ಇದು ಅವರ ಅರ್ಥ ಮಾಡಿಕೊಂಡು, ಮೊದಲು ಹಾಲು ಅದು ಬಿಸಿ, ಬಾಯಿಲ್ ಹೋದಾಗ ತಣ್ಣಗಾಗೋದು, ಓ ಸಮುದ್ರ ಇರಬೇಕು. ಇನ್ನೂ ಅರ್ಥ ಮಾಡಿದ್ರೆ ವರ್ಣ ಇರಬೇಕು. ಇನ್ನೂ ಅರ್ಥ ಮಾಡಿಕೊಂಡ್ರೆ ವರ್ಣ ಇರೋದು ತಣ್ಣಗಾಗೋದಿಲ್ಲ, ಕೃಷ್ಣನ ಬಾಯಿಲಿ ವರ್ಣ ಇರೋದು ತಣ್ಣಗೆ ಮಾಡೋ ಕೆಪಾಸಿಟಿ ಅವನಿಗೆ ಬಂದಿದೆ ಅಂತ ಅರ್ಥ. ಕೃಷ್ಣನಿಂದ ವರ್ಣನಿಗೆ ಉಪಯೋಗ ಹೊರತು ವರ್ಣನಿಗೆ ಕೃಷ್ಣನಿಂದ ಉಪಯೋಗ ಆಗಬೇಕು. ವರ್ಣನಿಂದ ಕೃಷ್ಣನಿಗೆ ಏನು ಚಾನ್ಸ್ ಇಲ್ಲ, ಸರ್ವೋತ್ತಮ ಅವನು ಅದೆಲ್ಲ ಹೇಳ್ತಾರೆ. ಇನ್ನೂ ಹೇಳಿದ್ರಂತೆ, ಕೃಷ್ಣ ಹಾಲು ಮೊಸರು ಬೆಣ್ಣೆ ಎಲ್ಲ ಕದ್ದು ಎಲ್ಲ ತಿಂದು ಸಾಯಂಕಾಲ ಕಾಲ ಹಾಲು ಸಿಗುತ್ತೆ ಅಂತ ಕೇಳಿದರೆ ಕರುಗಳು ಹಗ್ಗ ಬಿಚ್ಚೋಗ್ಬಿಡ್ತಾ ಇದ್ದ ನಡಿಯಲ್ಲಿ. ರಾತ್ರಿ ಅವ್ರು ಕುಡಿಬಿಡ್ತಾರೆ, ರಾತ್ರಿಗೂ ಹಾಲಿಲ್ಲ. ಅವ್ರಿಗೆ ಏನು ಕೃಷ್ಣ ಹೇಗೆಲ್ಲ ಮಾಡ್ತೀವಿ ಅಂತ ಕೇಳಿದರೆ, ಕಟ್ಟಿದ ಜಾತಕಯ್ಯ ಬಿಚ್ಚತಿ ಅಂತ ಅವ್ರ ಪ್ರಶ್ನೆ. ಕಟ್ಟಿದ ಜಾತಕಯ್ಯ ಬಿಚ್ಚತಿ ಅಂದರೆ ಸ್ವಭಾವ ಇತಿ ಉತ್ತರ ಉತ್ತರಜ್ಞ, ಅನಾದಿ ಕಾಲದಿಂದ ಭಕ್ತರ ಭವ ಕಟ್ಟು ಬಿಡಿಸಿ ಅಭ್ಯಾಸ ಆಗಿಬಿಟ್ಟಿದೆ ದೇವರಿಗೆ. ಅದಕ್ಕೋಸ್ಕರವಾಗಿ ಕೆಲವು ಪ್ಯಾಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು, ಕೆಲವರು ಕಟ್ ಬಿಚ್ಚಾಗಲು ಭಾರಿ ಎಕ್ಸ್ಪರ್ಟ್ ಇರ್ತಾರೆ, ಕೆಲವರು ಪಟ 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 ಕತ್ತರಿಸ್ಬಿಡ್ತಾರೆ, ಕೆಲವರು ನೀಟಾಗಿ ಪ್ಯಾಕ್ ಮಾಡ್ತಾರೆ. ಕೃಷ್ಣನಿಗೆ ಎರಡು ಅಭ್ಯಾಸನೇ ಇದೆ, ದೇಶಗಳಿಗೆ ಬಂಧನ ಮಾಡಿನೋ ಅನಾದಿ ಕಾಲದ ಪ್ರಾಕ್ಟೀಸು, ಇವ್ರಿ ಬರಳು ಕಟ್ಟು ಬಿಡಿಸಿರೋ ಪ್ರಾಕ್ಟೀಸು, ಅದಕ್ಕೆ ಎಲ್ಲ ಬಿಚ್ಚಾಗ್ತೀರಿ ಅಂತ ಹೇಳಿದ್ದಾರೆ. ಈ ರೀತಿ ಮಾಡ್ತಾ ಇದ್ದಾಗ ಎಲ್ಲ ನೋಡಿದ್ರು, ಒಬ್ಳು ಅಂದ್ಕೊಂಡ್ಲಂತೆ ಇವತ್ತು ಕೃಷ್ಣ ತಿನ್ನಕ್ಕಿಲ್ಲ, ಕೃಷ್ಣ ಇವತ್ತು ಏನ್ ಮಾಡ್ರೆ ಮುಟ್ಟಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾತಕ್ಕೆ ಅಂದ್ರೆ ಇವತ್ತು ದೇವರಿಗೆ ಮೀಸಲಿಟ್ಟಿದ್ದೇವೆ ಅಂತ ಹೇಳ್ತಾರೆ. ದೇವರಿಗೆ ಮೀಸಲಿಟ್ಟಿದ್ದೇವೆ, ಈ ಗೌಳಿಗರಲ್ಲಿ ಪದ್ಧತಿ ಅದು, ವರ್ಷಕ್ಕೊಂದು ದಿವಸ ಮೀಸಲಿಟ್ಟು ಬಿಡ್ತಾರೆ. ಇಟ್ಟಾಗ ಯಾರು ಏನ್ ಬಂದ್ರು ಕೊಡೋದಿಲ್ಲ ಅವ್ರು, ಅವತ್ತಿನ ದಿವಸ 1 ಕೋಟಿ ರೂಪಾಯಿ ಕೊಟ್ಟರು ತೆಗೆಯೋದಿಲ್ಲ, ದೇವರಿಗೆ ಮೀಸಲದ ಅಷ್ಟೇ. ಕೃಷ್ಣ ಇವತ್ತು ಮೀಸಲಿಟ್ಟಿದ್ದೆ ತಗೊಳಗಿಲ್ಲ ಅಂದ್ರಂತೆ. ಅವ್ರು ಕೇಳ್ತಾರೆ, ಯಾರಿಗೆ ಮೀಸಲಿಟ್ಟಿದ್ದೀರಿ? ದೇವರಿಗೆ ಅಂತ ಹೇಳ್ತಾರೆ. ಹೌದಾ? ತರಿಗೆ ಆಮೇವ ದೇವ, ನಾನೇ ದೇವರನ್ನು ತೆಲ ತಿಂದು ಹಾಕಿಬಿಟ್ಟಂತೆ. ತಾನು ದೇವರಂತ ತೋರಿಸಿಕೊಡ್ತಾ ಅಂತ ಅರ್ಥ. ಅವರೆಲ್ಲ ಕೂಡ ಕೃಷ್ಣ ದರ್ಶನ ಮಾಡಿಸಿಕೊಡ್ತಾನೆ. ಕೃಷ್ಣ ದರ್ಶನ ಮಾಡಿಸಿದ, ಬಹಳ ಖುಷಿಯಾಯಿತು. ಆಗ ಅವರು ಅಂದ್ರಂತೆ, ಏನಮ್ಮ ನಿನ್ನ ಮಗ ದೇವರಿಗಿಂತ ಮೀಸಲಿಟ್ಟರು ತಿಂದುಬಿಟ್ಟಲ್ಲ ಅಮ್ಮ, ನಿನ್ನ ಮಗ ನ ದೇವ ಭಕ್ತ, ದೇವರಲ್ಲಿ ಭಕ್ತಿನೇ ಮಾಡೋದಲ್ಲ ಕೃಷ್ಣ. ನಿಜವಾದ ಪಾಯಿಂಟ್ ಅದು, ದೇವರಲ್ಲಿರ್ತಾ ಬೆಸ್ತಿಗರ ಒಂದೇ ಗುಣ ಅಂದ್ರೆ ಭಕ್ತಿ. ಅನಂತಾನಂತ ಗುಣ ದೇವರಲ್ಲಿದೆ, ಭಕ್ತಿಯನ್ನು ದೇವರಲ್ಲಿಲ್ಲ. ಯಾಕೆಂದ್ರೆ ಭಕ್ತಿ ಮಾಡಬೇಕಾದ್ರೆ ದೊಡ್ಡವರಿರ್ಬೇಕಲ್ಲ, ದೇವರಿಂದ ದೊಡ್ಡವರು ಯಾರೂ ಇಲ್ಲ, ಅದರಿಂದಾಗಿನೆ ದೇವರಿಗೆ ಭಕ್ತಿ ಮಾತ್ರ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ. ಅನಂತ ಗುಣಗಳಲ್ಲಿ -1. ಅದಕ್ಕೆ ನಮ್ಮ ಪಾಯಿಂಟ್ ಏನು ಗೊತ್ತಾ, ದೇವರಲ್ಲಿ ಏನಿರೋದಿಲ್ವಲ್ಲ ಅದನ್ನು ಮಾಡಿಬಿಟ್ರೆ ಭಾರಿ ಖುಷಿಯಾಗಿಬಿಡುತ್ತೆ. ಅದು ಬೇರೆಯವರಿಗೆ ಹೋಗಿರ್ತಾರೆ, ನಮ್ಮಲ್ಲೇ ಸಿಗೋ ತಂದ್ಕೊಟ್ರೆ ಯಾರು ಮೆಚ್ಚೋದಿಲ್ಲ, ಅಯ್ಯೋ 1000 ಬಿದ್ದಿದೆ ಅಂದ್ಬಿಡ್ತಾನೆ ಕೊಳಗಡೆ, ಎಷ್ಟಿದೆ ಬಂದು ಯಾವಾಗ ತೋರಿಸ್ತೀರಿ ಅಂದ್ಬಿಡ್ತಾನೆ. ಸ್ಪೆಷಲ್ ಕೊಟ್ಬಿಟ್ರೆ ಭಾರಿ ಖುಷಿಯಾಗಿಬಿಡುತ್ತೆ. ಅದಕ್ಕೆ ದೇವರಲ್ಲಿ ಭಕ್ತರ ಸ್ಪೆಷಲ್ ಅಂದ್ರೆ ಈ ಮೈಸೂರು ಪಾಕು ಅವ್ಯವೂ ಅಲ್ಲ, ಭಕ್ತಿ ಮಾಡಿಕೊಂಡು ದೇವರು ಮೆಚ್ಚಿಬಿಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಪರಮಾತ್ಮ ಭಕ್ತ ವತ್ಸಲ, ಭಕ್ತರು ಏನ್ ಕೊಟ್ಟರು ತಗೋತಾನೆ, ಭಕ್ತಿಯಿಂದ ಸ್ವೀಕಾರ ಮಾಡಿ ಎಲ್ಲ ಅನುಗ್ರಹ ಮಾಡ್ತಾ ಇದ್ದಾನೆ. ನೋಡ್ತಾ ಇದ್ದವರೆಲ್ಲ ಕೂಡ ಅಂಥ ಕೃಷ್ಣ ಹಾಗೆ ಮಾಡಿದ್ಕೊಂಡು ಯಶೋಧೆಗೆ ಅವರು ಶಿಕ್ಷೆ ಕೊಡೋ ಪ್ರಸಂಗ ಬರೋದಿಲ್ಲ. ಯಾಕೆಂದ್ರೆ ಅವರು ಸ್ತೋತ್ರ ಮಾಡಿಬಿಡ್ತಾರೆ, ಕೊನೆಗೆ ಸ್ತೋತ್ರ ಮಾಡಿ ಎಂಡ ಆಗಿಬಿಡ್ತು, ಸುಮ್ಮನೆ ಆಗಿಬಿಡ್ತು. ಕೊನೆಗೆ ಒಂದು ದಿವಸ ಏನಾಯಿತು, ಅಮ್ಮ ನಿಮ್ಮಾಗ ಮಣ್ಣು ತಿಂದ ಅಂತ ಬಂತು. ದೊಡ್ಡ ಕತೆ ಬರೆದು ಬಹಳ ವಿಸ್ತಾರವಾಗಿ ಹೇಳ್ತಾರೆ, ಆದರೆ 2 ಶ್ಲೋಕದ ಮುಖ್ಯ ಮುಗಿಸಿಬಿಡ್ತಾರೆ. ಅದನ್ನು ಮಣ್ಣು ತಿಂದ ಅಂತ ಬಂದರು, ತಕ್ಷಣ ನೋಡಿದರು ಕೃಷ್ಣ ಮಂಡಿ ಹತ್ತಿದ್ದೆ ಅಂತ ಕೇಳಿದರು. ಅಮ್ಮ ನಾನು ತಿಂದಿಲ್ಲ, ನೋಡ್ತೀನಿ ಬಾಯಿ ನೋಡುತ್ತೆ ತೆಗಿತೆ ನೋಡುತ್ತೆ ಅಂದ್ಬಿಡ ಕತೆ ಹೇಳಿದ್ದೇವೆ ನಾವೀಗ. ನೋಡಿದ್ರೆ ಇಡೀ ಬ್ರಹ್ಮಾಂಡ ಕಾಣಿಸ್ಬಿಡ್ತು, ಬ್ರಹ್ಮಾಂಡ ಕಾಣಿಸ್ತು, ಗಾಬರಿ ಆಗಿಬಿಟ್ಲ ಆಕೆಗೆ. ಅದರಾಸವಳು ಅದೆಲ್ಲ ಹೇಳೋದಿಲ್ಲ, ಒಂದು ವಿಷಯ ಹೇಳ್ತಾರೆ, ಕೃಷ್ಣ ಇಷ್ಟು ಮಣ್ಣು ತಿಂದ ಅದು ಇಡೀ ಬ್ರಹ್ಮಾಂಡವಾಗಿ ಕಾಣಿಸ್ತು ಅಲ್ಲ, ಆ ಮಣ್ಣು ತಿನ್ನಲ್ಲ ಕೃಷ್ಣನ ಬಾಯಲ್ಲಿ ಹೋಯ್ತಲ್ಲ, ಮಣ್ಣು ಬ್ರಹ್ಮಾಂಡ ಆಗಿಬಿಡ್ತು ಅಂತ ಹೇಳಿಬಿಡ್ತಾರೆ. ಯಾಕೆ ಗೊತ್ತೇನು, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ, ಯಾರಿಗೆ ಕೊಡ್ತೇವೋ ಯೋಗ್ಯತೆ ಮೇಲೆ ಡೆವಲಪ್ ಆಗುತ್ತೆ. ಕೆಲವು ಬ್ಯಾಂಕಲ್ಲಿ ಇಟ್ಟರೆ ಇಂಟ್ರೆಸ್ಟ್ ಜಾಸ್ತಿ, 12% 15% ಕೊಡ್ತಾರೆ, ಕೆಲವು ಕಡೆ 6% ಕೆಲವು 7% ಆ ಥರ ಇರುತ್ತೆ. ಇವತ್ತು 25 ಕೊಡ್ತಾರೆ ಅಂದರೆ ಕೈ ಕೊಡ್ತಾರೆ ಅಂತಾನೆ ಅರ್ಥ, ಹೆಚ್ಚು ಕಡಿಮೆ ಗ್ಯಾರೆಂಟ್ ಹೋಯ್ತು ಅಂತಾನೆ ಅರ್ಥ. ದೇವ್ರು ಹಾಗಲ್ಲ, ಅನಂತ ಮಡಿ ಮಾಡ್ತಾನೆ, ಅವನು ಬಾಯಲ್ಲಿ ಬಿದ್ದ ಮಣ್ಣು ಅನಂತವಾಗಿ ಬ್ರಹ್ಮಾಂಡ ಕಾಣಿಸುತ್ತೆ ಹೇಳ್ಬಿಡ್ತಾರೆ. ಅಹಂ ಸುಪಾತ್ರೆ ರಸಯಾ ಪ್ರದತ್ತ ಸಹಸ್ರ ಭಾಸವು ಫಲಿತೇತಿ ಮನ್ನೆ. ಭಕ್ತಿಯಿಂದ ಭಕ್ತರು ಏನು ಕೊಡ್ತಾನಲ್ಲ, ಕೃಷ್ಣ ಅನಂತ ಮಾಡಿಬಿಡ್ತಾನೆ ಹೊರತು ಕೃಷ್ಣನ ಬಾಯಲು ಬ್ರಹ್ಮಾಂಡ ತೋರಿಸಲಿಲ್ಲ, ಮಣ್ಣೆ ಬ್ರಹ್ಮಾಂಡ ಆಗಿಬಿಡ್ತು ಅಂತ ವರ್ಣನೆ ಮಾಡಿದ್ರು. ಒಂದು ಸತ್ತ ಯಶೋದೆ ಕೃಷ್ಣನ ಮನಸ್ಕೊಂಡಿದ್ದಾಳೆ, ಕೃಷ್ಣ ಆಕರಿಸ್ತಾನೆ ಒಂದ್ಸಲ, ನಮ್ಗೆ ಆಕಾಶ ಏನು ಕಾಣುತ್ತೆ ಅಂತ ಗೊತ್ತು ನಮಗೆಲ್ಲ, ಅದಕ್ಕೆ ಬಾಯಿಗೆ ಅಡ್ಡ ಇಟ್ಕೊಂಡು ಆಕರಿಸ್ತಾರೆ ಬಹಳ ಜನ, ಹೆಚ್ಚು ಕಾಣಬಾರದು ಅಂತೇಳಿ ಕೃಷ್ಣ ಆಕರಿಸ್ತ ಮಲಗಿದ್ದಾನು. ಹೀಗೆ ಬಾಯಿ ನೋಡಿದ್ಲು ಆಶ್ಚರ್ಯ ಆಗೋದು, ಬ್ರಹ್ಮಾಂಡವನ್ನು ತೋರಿಸಿಬಿಡ್ತಾರೆ. ಕೃಷ್ಣ ವಿಶ್ವರೂಪ ದೋಷದ ಒಂದು ಭಾಗ ಆಕರಿಸ್ಬೇಕಾದ್ರೆ ಬ್ರಹ್ಮಾಂಡ ತೋರಿಸಿಬಿಟ್ಟಂತೆ. ತಕ್ಷಣ ಆಶ್ಚರ್ಯ ಆಗೋಯ್ತು, ಯಾಕೆ ಬ್ರಹ್ಮಾಂಡ ತೋರಿಸ್ತೆ? ಆದ್ರಾಸ ಅವಳು ಬರೀತಾರೆ, ಅದರೆಲ್ಲ ಮತ್ತೆ ತಮಾಷೆ ಕನ್ವರ್ಟ್ ಮಾಡಿ ತಪ್ಪ ತರ್ತಾರೆ. ಅಮ್ಮ ನೀನ್ ಹಾಲು ಕುಡಿಸ್ತೀಯ ನನಗೆ, ನೋಡು ಎಷ್ಟು ದೊಡ್ಡ ಹೊಟ್ಟೆ ಗೊತ್ತಾ ನನಗೆ, ಅದಕ್ಕೆ ಜಾಸ್ತಿ ಕುಡಿಸೋ ಜನ ಕರೆ ಮಾಡಿದ್ದಂತ ಕೃಷ್ಣ. ಸ್ವಲ್ಪ ಸ್ವಲ್ಪ ಕೊಡಬೇಡ, ನೋಡಿ ಎಷ್ಟು ದೊಡ್ಡ ಹೊಟ್ಟೆ ಇದೆ ನನಗೆ, ಎಷ್ಟೇನೇ ಬರ್ತಾ ನಮ್ಮಲ್ಲಿ ಊಟ ಮಾಡೋ ಅಂತ ಹೇಳ್ತಾರ. ಆ ಥರ ನೂರು ಜನ ಬಂದವ್ ಇಷ್ಟೇ ಇದಕ್ಕೆ ಅನ್ನ ಮಾಡಿಬಿಟ್ರೆ ನೋಡಿ ಬರ್ರಿ ಎಷ್ಟೇ ಬಂದು ಕೂತಿದ್ದಾರೆ ಗೊತ್ತಾ ಅಂತ ಕೇಳ್ತಾರ. ಆ ಟೈಪ್ ಎರಡನೇ ಬಂದು ಎಷ್ಟೇನೇ ನೋಡಿ ಅಡಿಗಿರ್ತಾರಲ್ಲ ಆ ಥರ ನೋಡಿದರೆ, ನೋಡಿ ಎಷ್ಟು ದೊಡ್ಡ ಹೊಟ್ಟೆ ನಂದು, ಇಷ್ಟೇ ಹಾಲು ಕೊಡಿಸ್ತೀಯ ಅಂತ ಕೇಳಕ್ಕಾಗಿ ಮಾಡಿದ್ದಂತೆ ಕೃಷ್ಣ. ಇನ್ನೊಂದೇನು ಕೆಲಸ ಅಂದರೆ ಆಕೆ ಒಂದು ಭ್ರಮೆ ಇತ್ತಂತೆ, ಕೃಷ್ಣ ನನ್ನ ಮಗ ಅವನಿಗೆ ಹಾಲು ಕುಡಿಸ್ತೇನೆ, ಅದಲ್ಲ ನಾನು ದೇವರು ಹಾಲು ಅರ್ಪಣೆ ಮಾಡ್ತೇನೆ ಅಂತ ಜ್ಞಾನ ಬರಲಿ ಅಂತ ತೋರಿಸಿದ್ದ ಅಂದ್ರೆ ರೂಪ. ಅರ್ಪಣೆ ಮಾಡೋದು ಬೇರೆ, ನಾನು ಕುಡಿಸಿ ಬದುಕ್ತೇನೆ ಎಂಬುದು ಬೇರೆ. ಯಶೋದೆಗೆ ಜ್ಞಾನ ಕೊಟ್ಟ ಕೃಷ್ಣ ಎಂದು ಆಕೆಗೆ ನೋವು ಉಂಟು ಮಾಡಲಿಲ್ಲ, ಭಕ್ತಿನ ಹೆಬ್ಬೆಳೆಸಿದ ಅಂತ ಹೇಳಿದ್ದಾರೆ. ಈ ರೀತಿ ಮಾಡ್ತಾ ಮಾಡ್ತಾ ಮುಂದೆ ಸ್ವಲ್ಪ ದಿವಸ ಆಯಿತು. ಕೃಷ್ಣ ಅಲ್ಲಿಂದ ತನ್ನ ಅಷ್ಟೊತ್ತಿಗೆ ಒಬ್ಬೊಬ್ಬ ರಾಕ್ಷಸ ಬಲಿ ಶುರುವಾಗ್ತಾರೆ, ವತ್ಸಾಸುರ ಅಂತ ಬರ್ತಾನೆ, ಕರು ರೂಪದಲ್ಲಿ ಬಂದಂತೆ ಕೃಷ್ಣನ ಕೊಂದು ಹಾಕಿಬಿಡ್ತಾನೆ. ಇನ್ನೊಬ್ಬ ರಾಕ್ಷಸ ಬರ್ತಾನೆ, ಅವನು ಕೃಷ್ಣ ಕೊಂದು ಬಿಡ್ತಾನೆ. ಈಗ ಅದು ತೃಣಾವರ್ತ ಸತ್ತಿದ್ದ, ಶಕಟಾಸರ ಹೋಗಿದ್ದ, ಪೂತನೇನೆ ಹೋಗಿತ್ತು, ತೃಣಾವರ್ತ ಮತ್ತೊಬ್ಬ ರಾಕ್ಷಸ, ಅವನು ಸುಂಟರ ಗಾಳಿ ಅಂತಾರಲ್ಲ ಹಾಕಿ ಹಾಗೆ ಒಂದು ಕೃಷ್ಣ ಎತ್ಕೊಂಡು ಮೇಲೆ ಹೋಗಿಬಿಟ್ಟನಂತೆ. ಅಲ್ಲಿ ತಕ್ಷಣ ಆಚಾರ್ಯರು ಬರೆದಿದ್ದನ್ನು ವಾದ್ಯಾಸ ಹೇಳ್ತಾರೆ, ತೃಣಾವರ್ತ ನನ್ನ ಕೃಷ್ಣ ಎತ್ಬೇಕಾದ್ರೆ ಯಾಕೆ ಕೊಲ್ಲಿಲ್ಲ, ಅಲ್ಲಿ ಹೋದ್ಮೇಲೆ ಯಾಕೆ ಕೊಲ್ಲಬೇಕಾಗಿತ್ತು ಅಂತ ಪ್ರಶ್ನೆ. ಏನು ಪ್ರಶ್ನೆ ಕೇಳ್ತೇವಲ್ಲ ಅದಕ್ಕೆ ತಾತ್ವಿಕ ಉತ್ತರ ಕೊಡಬೇಕು ಒಂದು, ಇದು ವೈಜ್ಞಾನಿಕ ಉತ್ತರ ಕೊಡಬೇಕು ಒಂದು, ಎರಡು ಕೊಟ್ಟಾಗ ಪೂರ್ಣ ಆಗೋದು. ನಾವೇನು ಮಾಡ್ತೀವಿ, ಏನೋ ಎತ್ಕೊಂಡು ಹೋದ ಕೃಷ್ಣ ಮೊದಲು ಗೊತ್ತಿದ್ದಿಲ್ಲ ಆಮೇಲೆ ಅಂದ ಬಿದ್ದು ಬಿಟ್ಟ, ಇವೆಲ್ಲ ಸುಳ್ಳು ಕಥೆಗಳು. ಹಾಗಲ್ಲ ಅಲ್ಲ, ಕೃಷ್ಣ ಸರ್ವಶಕ್ತ ಅಂದ್ರೆ ಆಗಲೇ ಯಾಕೆ ಕೊಲ್ಲಿಲ್ಲ? ಅದಕ್ಕೆ ಹೇಳ್ತಾರೆ, ಹೌದು ಕೃಷ್ಣ ಸರ್ವಶಕ್ತ, ಆದ್ರೆ ಸಿಸ್ಟಮೆಟಿಕ್ ಆಗಿ ಕೊಲ್ತಾನಂತೆ ಕೃಷ್ಣ, ಸುಮ್ ಸುಮ್ಮನೆ ಕೊಲ್ಲೋದಿಲ್ಲ. ಅವನು ಬಂದಿದ್ದು ಯಾವ ರೂಪದಲ್ಲಿ ಬಂದ? ಸುಂಟರ ಗಾಳಿಯಾಗಿ ಬಂದ. ಸುಂಟರ ಗಾಳಿ ಎಲ್ಲಿ ಗೊತ್ತಾ ಸಾಯ್ಬೇಕಾದ್ದು ಅಂತ ಹೇಳ್ತಾರೆ. ಗಾಳಿಗ ಲಯ ಎಲ್ಲಿ? ತತ್ವಜ್ಞಾನ ಹೇಳ್ತಾರೆ. ಗಾಳಿಗ ಲಯ ಎಲ್ಲಿ ಅಂದ್ರೆ ಯಾವುದರಿಂದ ಗಾಳಿ ಹುಟ್ಟುತ್ತೋ ಅಲ್ಲಿ ಲಯ ಆಗಬೇಕು. ಈ ಪೃಥ್ವಿಗೆ ನೀರಿನಲ್ಲಿ ಲಯ, ನೀರಿಗೆ ತೇಜಸ್ಸಿನಲ್ಲಿ ಲಯ, ತೇಜಸ್ಸಿಗೆ ವಾಯುವಿನಲ್ಲಿ ಲಯ, ವಾಯುವಿಗೆ ಆಕಾಶದಲ್ಲಿ ಲಯ, ಅದಕ್ಕೆ ಆಕಾಶಕ್ಕೂ ಲಯ ಮಾಡಿಬಿಟ್ಟಂತೆ ಕೃಷ್ಣ. ತೃಣಾವರ್ತ ಅಲ್ಲೋ ಕೊಂದು ಬಿಡ್ತಾನೆ, ಎಲ್ಲೆಲ್ಲಿ ಯಾರು ಅಲ್ಲೇ ಸಾಯಬೇಕು. ಎಷ್ಟು ತಾತ್ವಿಕ ಉತ್ತರ ಗೊತ್ತಾ ಅದು? ಸುಮ್ಮನೆ ನಾವು ಭಾಗವತ ನೋಡಿದಾಗ ಏನು ಗೊತ್ತಾಗಿರೋದಿಲ್ಲ, ನಿರ್ಣಯ ಒದ್ದಾಗಿ ನಮಗೆ ಅರ್ಥ ಆಗಿರುತ್ತೆ. ಅದು ವಿಸ್ತಾರ ಮಾಡ್ತಕ್ಕಂಥ ಕೌಶಲ ವಾದಿರಾಜ ಸ್ವಾಮಿಗಳು. ಆದ್ರೆ ತೃಣಾವರ್ತ ಎಂಬ ಗಾಳಿ ರೂಪದ ರಾಕ್ಷಸನನ್ನ ಅವನ ಹುಟ್ಟಿನ ಜಾಗವಾದ ಆಕಾಶದಲ್ಲೇ ಕೊಲ್ಲಬೇಕು ಅಂತ ಕೃಷ್ಣ ಮೇಲೆ ಕೊಡ ಸುಮ್ಮನೆ ಇದ್ದು ಅಲ್ಲಿ ಕಟ್ಟಿ ಸಿಗ್ತಾನೆ, ದಪ್ಪ ಅಂತ ಬಿದ್ದು ತೃಣಾವರ್ತ ತಗ್ದು ಬಿಡ್ತಾನೆ. ಇದು ಕತೆ, ಅಲ್ಲಿ ತುಂಬಾ ವರ್ಣನೆ ಮಾಡ್ತಾರೆ, ಅವೆಲ್ಲ ಬೇಡ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹೇಳ್ತಿರೋದಷ್ಟೇ. ಇಷ್ಟು ಮಾಡಿ ಅಷ್ಟೊತ್ತಿಗೆ ಕಂಸನ ಕಡೆಯವರು ಬರೋದು ಕಡಿಮೆ ಆಗಿಬಿಟ್ರು, ಕಂಸನೇ ಗಾಬರಿ ಆಯ್ತು. ಕೃಷ್ಣನ ಕಡೆ ಹೋದವರೆಲ್ಲ ಸತ್ತೋಗ್ತಾ ಇರೋದು ಗೊತ್ತಾದ ಮೇಲೆ ಇನ್ನು ಕಳಿಸಬಾರದು ಎಂಬ ಭಾವನೆ ಬಂದುಬಿಟ್ರೆ ಕಷ್ಟ ಅವನಿಗೆ ಅಂತೇಳಿ ಕೃಷ್ಣ ಏನ್ ಮಾಡಿದನಂತೆ, ಈ ಗೋಕುಲ ಬೇಡ, ಇನ್ನು ಮೇಲೆ ಶಿಫ್ಟ್ ಆಗಬೇಕು ಅಲ್ಲಿಂದ. ಮೊದಲು ಮಧುರೆಯಲ್ಲಿ ಹುಟ್ಟಿದ, ಈಗ ಗೋಕುಲಕ್ಕೆ ಬಂದಿದ್ದ, ವೃಂದಾವನಕ್ಕೆ ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಬಿಡಿಸೋದು ಹೇಗೆ ಅವ್ರನ್ನೆಲ್ಲ ಈಗ ಹೋಗಿ ಅಂತೇಳಿ. ಯಾಕೆ ಚಿಕ್ಕ ಮಗುವಾಗಿದ್ದಾನೆ ಕೃಷ್ಣ, ಅದಕ್ಕೇನ್ ಮಾಡಿದನಂತೆ, ಸಸಜ್ಜ ರೋಮಕೂಪೇಭ್ಯ ರುಕಾನ್ ವ್ಯಾಘ್ರ ಸಮಾನ್ ಬಲೆ ಅಂತ ಮಣಿಮಂಜರಿಯಲ್ಲಿ ಹೇಳ್ತಾರೆ. ತನ್ನ ರೋಮಕೂಪಗಳಿಂದ ತೋಳಗಳನ್ನು ಸೃಷ್ಟಿ ಮಾಡ್ತಾನೆ. ಈ ಹಸುಗಳಿಗೆ ಕುರಿಗಳಿಗೆ ಎಲ್ಲ ಅದಕ್ಕೂ ತೋಳಗಳು ಭಯಂಕರ ಶತ್ರುಗಳು, ತೋಳಗಳು ಭಯಂಕರ ಒಂದಲ್ಲ ಎರಡಲ್ಲ ಸಾವಿರಾರು ಲಕ್ಷಾಂತರ ತೋಳಗಳು ಹುಟ್ಟುಬಿಟ್ಟು ಬಂತು. ಅವು ನಿಜವಾದ ತೋಳಗಳಲ್ಲ, ಕೃಷ್ಣ ರೂಪ ಧರಿಸಿ ಬಂದಂತೆ, ಸಾವಿರಾರು ತೋಳಗಳ ರೂಪದಲ್ಲಿ ಬಂದನಂತೆ. ಅವರಿಗೆ ಗಾಬೆ ಆಗೋಯ್ತು, ತೋಳನ ಕಾಟ ಗೋಕುಲಕ್ಕೆ ಬಂದಿದೆ ಅಂತ ಭಯ ಆಯಿತು. ತಕ್ಷಣ ಅವರೆಲ್ಲ ಮಾತಾಡಿ ಎಲ್ಲಿಗೆ ಹೋಗ್ಬೇಕಾಗಿದ್ರೆ ಕೃಷ್ಣ ಹೇಳ್ತಾರೆ ವೃಂದಾವನಕ್ಕೆ ಹೋಗೋಣ ಅಂತ ಹೇಳಿ. ತಕ್ಷಣ ಅದು ವೃಂದಾವನ ಶಿಫ್ಟ್ ಮಾಡಿಬಿಟ್ರಂತೆ, ಮಧುರೆಯಿಂದ ವೃಂದ ಗೋಕುಲಕ್ಕೆ ಬಂದಿದ್ದ, ಅಲ್ಲಿಂದ ವೃಂದಾವನಕ್ಕೆ ಹೋಗಿಬಿಟ್ಟ. ಕೃಷ್ಣ ಸಮಾಧಾನ ಹೊಂದಿಬಿಟ್ಟನಂತೆ. ಯಾಕೆ ಗೊತ್ತೇನೋ, ಅವ್ರ ಸ್ವಭಾವನೆ ಹಾಗೆ, ಅವ್ರ ಮೂರು ಧಾಮ ಯಾವಾಗಲೂ ಕೂಡ ಶ್ವೇತದ್ವೀಪ ಅನಂತ ಸರ ವೈಕುಂಠ, ಇಲ್ಲಿ ಮಧುರ ಗೋಕುಲ ವೃಂದಾವನ ಸೈಗೋಯ್ತು ಅಂತ ಹೇಳ್ಬಿಡ್ತ. ತ್ರಿಧಾಮ ತಾಮ್ ದರ್ಶಯತೀವ ದೇವ, ಕೃಷ್ಣ ಮೂರು ಕಡೆಗೆ ಶಿಫ್ಟ್ ಮಾಡಿದ್ದನ್ನ ಅವನು ಮೂಲತಃ ಸಾಕ್ಷಾತ್ ನಾರಾಯಣ ಅಂತ ಪ್ರೂವ್ ಮಾಡ್ತಾ ಇದ್ದಾನೆ, ಮೂರು ಕಡೆ ಸಂಚಾರ ಮಾಡ್ತಾ ತೋರಿಸಿಬಿಟ್ಟ ಅಂಥೇಳಿ ಮತ್ತೊಂದು ಅದಕ್ಕೆ ತತ್ವವನ್ನು ಜೋಡಿಸ್ತಾರೆ. ಹಾಗೆ ಅಲ್ಲಿದ್ದಾಗ ಅನೇಕ ಕೆಲಸ ನಡೀತಾ ಇದೆ. ಒಬ್ಬ ರಾಕ್ಷಸ ಬರ್ತಾನೆ, ಅವನು ಒಬ್ಬ ವೃಕ್ಷ ರೂಪದಲ್ಲಿ ಒಬ್ಬನು ಬರ್ತಾನೆ, ಈ ಪಶುಗಳ ರೂಪದಲ್ಲಿ ಒಬ್ಬನು ಬರ್ತಾನೆ. ಒಬ್ಬ ರಾಕ್ಷಸ ಪಶುವಿನ ರೂಪದಲ್ಲಿ ಬಂದ ವೃಷಭಾಸುರ ಅಂತ ಹೆಸರು ವಾಜಾಸವನು ಬರೀತಾರೆ. ಪಶುರೂಪ ಯಾತಕ್ಕೆ ಹಾಕೊಂಡ ಅಂದ್ರೆ ಅವನ ಸ್ವಭಾವನೇ ಪಶು, ಅದಕ್ಕೆ ಹಾಕೊಂಡ ಅಂತ ಹೇಳಿದ. ಪಶುವೆ ಅಂತ ಬಯದಿಲ್ಲ ಆ ಟೈಪ್. ಕಿಂ ಪಶು ಪೂರ್ವದೇಹೆ, ನೆನಪಿರಬೇಕಲ್ಲ. ನಿಂತು ನೀರು ಕುಡಿಯೋದೆಲ್ಲ ಯಾರ ಅಭ್ಯಾಸ? ಪಶುಗಳ ಕೆಲಸ. ನಮ್ಮ ಜನಗಳು ಅಂಥವರೇ ಇರೋದು ಇವತ್ತಿನ ದಿವಸ. ದೊಡ್ಡ ದೊಡ್ಡ ಸಮಾರಂಭ ಬಫೆಗಳು ಲೆಕ್ಕ ಹಾಕಿರಿ ನೋಡಿ. ನಿಂತು ನೀರು ಕುಡಿದ್ರೆ ಹೆಂಡ ಕುಡಿದಷ್ಟು ಪಾಪ ಬರುತ್ತಂತೆ. ನಿಂತು ನೀರು ಕುಡಿದ್ರೆ ನಿಂತು ಊಟನೇ ಮಾಡಿಬಿಡ್ತಾರೆ ಜನಗಳು, ನಿಂತ್ಕೊಂಡೇ ಊಟ ಮುಗಿಸಿಬಿಡ್ತಾರೆ. ಗೊತ್ತು, ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ನಿಂತು ನಿಂತಿಂತ ಪ್ರಸಾದ ನಿಂತಿರ್ತಾರೆ, ಭಾರಿ ತಪ್ಪದು. ಪ್ರಸಾದ ಕೂಡ ನಿಂತ್ಕೊಂಡು ತಿನ್ನಬಾರ್ದು, ನೆನಪಿರಲಿ. ಕೂತ್ಕೊಂಡು ತಿಂದೆ ಹೋದ್ರೆ ಅದು ಮಧ್ಯ ಮಾಂಸಗಳಿಗೆ ಸಮ ಅಂತ ಶಾಸ್ತ್ರ ಹೇಳುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಇಷ್ಟಾದ್ರೂ ಧರ್ಮ ಪಾಲನೆ ಮಾಡಿದ್ವಿ, ಆಂಧ್ರಣ್ಯ ಪಾಲನೆ ಮಾಡೋದೀಗ ಕುತ್ಕೊಂಡು ನೀರು ಕುಡಿಯೋದನ್ನ, ಕುತ್ಕೊಂಡು ಭೋಜನ ಆಹಾರ ತಗೊಳ್ಳೋದ್ರ ಅಭ್ಯಾಸ ಮಾಡಿದರೆ ಅದೇ ಒಂದು ದೇವರ ಸೇವೆ. ಗೊತ್ತೇನು, ನಮ್ಮ ದೇಹಕ್ಕೆ ಕೊಡ್ತಕ್ಕ ರಕ್ಷಣೆ, ಅದು ಒಂದು ರಕ್ಷಣೆ. ಅದು ಒಂದು ಅದನ್ನು ಅರ್ಥ ಮಾಡ್ಕೊಳ್ಳೋಕಿದ್ದು ಬೇಕು. ಪಶುತ್ವ ಮಜಾನಜ ಮೇವ ಮೆನ್ನೆ, ಅದು ಸ್ವರೂಪತ ಪಶುವೆ ಅಂತ ಗ್ಯಾರಂಟಿ ಆಯ್ತು ಬಿಡಿ ಅಂತ ಹೇಳಿದ್ದ. ಇನ್ನು ಮುಂದೆ ಹೋಗುತ್ತೆ. ಇನ್ನೊಬ್ಬ ರಾಕ್ಷಸ ಬರ್ತಾರೆ, ವೃಕ್ಷ ರೂಪದಲ್ಲಿ ಬಂದು ದೊಡ್ಡ ಮರ, ವಿಷವೃಕ್ಷ. ವಿಷವೃಕ್ಷವಾಗಿ ಸಾವಿರಾರು ವಿಷವೃಕ್ಷಗಳು. ಮೇನ್ ವೃಕ್ಷ ಇವನು, ಬೇರೆ ವೃಕ್ಷ ಇವನ ಅನುಚರಗಳೆಲ್ಲ ವಿಷವೃಕ್ಷ ಅಂತೆ. ಅದ್ರ ಗಾಳಿ ಬೀಸಿಬಿಟ್ಟರೆ ಜನ ಸತ್ತು ಹೋಗ್ತಿದ್ರಂತೆ, ನೆನ್ಪಿಟ್ಕೊಳ್ಳಿ. ಅದ್ರ ಗಾಳಿ ಬೀಸಿದ್ರೆ ಸಾಕು, ಹತ್ರ ಹೋಗ್ಬೇಕಾಗಿಲ್ಲ, ಜನ ಸತ್ತು ಸತ್ತು ಬಿಡ್ತಿದ್ರಂತೆ. ನೋಡಿ, ಹಂದಿ ಜ್ವರ ಶುರು ಆಗಿದೆ ಬರ್ಲಿಕ್ಕೆ ಈಗಾಗಲೇನೆ. ಅದು ಒಂದು ಚಿಕನ್ ಗುನ್ಯ ಬಂತು, ಇನ್ನೊಮ್ಮೆ ಏನೋ ಬರ್ಲಿಕ್ಕೆ ಶುರುವಾಯ್ತು. ಈಗ ಹೊಸ ಜ್ವರ, ಹಂದಿ ಜ್ವರ. ಎಷ್ಟೆಷ್ಟು ಔಷಧಿ ಕಂಡಿಡಿತಾರೋ ಇವಾಗ ಹೊಸ ಹೊಸ ರೋಗ ಬರುತ್ತದೆ. ಪ್ರಕೃತಿಗೆ ಮೆಕಂಡಿಟ್ಲಿಕ್ಕೆ ಯಾವ ಮನುಷ್ಯನಿಗೂ ಸಾಧ್ಯ ಇಲ್ಲ. ದೇವರನ್ನು ಮರೆ ಹೋಗಬೇಕೇ ಹೊರತು ಬೇರೆ ದಾರಿ ಇಲ್ಲ ಅದಕ್ಕೆ. ಅದು ಬರುತ್ತಲ್ಲ, ಸಾಕಷ್ಟು ಜನ ಕೊಂದು ಹಾಕುತ್ತೆ. ಫಸ್ಟ್ ಔಷಧಿ ಕಂಡು ಇವತ್ತು ಎಷ್ಟು ಸತ್ತೋಗಿರ್ತಾರಾಗ್ಲಿ. ಈ ಕಡೆ ಇನ್ನೊಂದು ಜ್ವರ ಬಂದಿದೆಯಂತೆ ಬೇರೆ ಕಡೆಗೆ, ಡೆಲ್ಲಿ ಆ ಕಡೆಗೆಲ್ಲ. ಅದು ಕಾಲರ, ಈ ಕಾಲರ ಅಲ್ಲ, ಅದು ಡೆಡ್ಲಿ ಕಾಲರ ಅಂತ ಕರೀತಾರೆ. ಬಂದು ಔಷಧಿನ ಸತ್ಯ ಹೊರಬಿಡ್ತಾರಂತೆ ಮೂದೋಯ್ತು. ಇದೆಲ್ಲ ಅರ್ಥ ಮಾಡ್ಕೋಬೇಕು. ಇದನ್ನು ಎದುರಿಸಲಿಕ್ಕೆ ಏನ್ ಮಾಡಬೇಕು ಅಂತ, ಒಂದು ದೇವರ ಭಕ್ತಿ, ಇನ್ನೊಂದು ಸಿಕ್ಕಲ್ಲಿ ತಿನ್ನೋದನ್ನು ಬಿಡಬೇಕು. ಇಲ್ಲದವರ ಪ್ರಯೋಜನ ಇಲ್ಲ. ಎಲ್ಲಿ ಸಿಕ್ಕರಲ್ಲಿ ತಿಂತಾರೆ, ಎಲ್ಲಿ ಸಿಕ್ಕರಲ್ಲಿ ಕುಡಿತಾರೆ, ಬಹಳ ತಪ್ಪದು. ಅದು ಮಾಡೋದ್ರಿಂದ ಎಂತೆಂಥ ರೋಗ ಬರುತ್ತೆ ಯೋಚನೆ ಮಾಡಿ. ಯಾರು ಸತ್ತ ಮೇಲೆ ಜ್ಞಾನ ಬಂದ್ರೆ ಏನು ಉಪಯೋಗ? ಮೊದಲೇ ತಿಳಿದಿರಬೇಕು ಅದನ್ನೆಲ್ಲ ಕೂಡ. ವಿಷವೃಕ್ಷದ ರೂಪದಲ್ಲಿ ಗಾಳಿ ಬರ, ಬ್ಯಾಡ್ ಸ್ಮೆಲ್ ಇವತ್ತು ಬರ್ತಿರೋದ್ರಿಂದ ಅದೇನದು, ಉಸಿರಿಂದನೇ ಸಾಯ್ಬೇಕು. ಅಲ್ಲ, ಎಲ್ಲ ಬಿಟ್ಟು ಅವನು ವೃಕ್ಷದ ರೂಪ ಯಾತಕ್ಕೆ ಹಾಕೋಬೇಕಾಗಿತ್ತು ಅಂತ ಕೇಳುತ್ತಾರೆ. ಆ ರಾಕ್ಷಸ ವೃಕ್ಷದ ರೂಪ ಯಾತಕ್ಕೆ ಹಾಕೋಬೇಕಾಗಿತ್ತು ಹೇಳ್ತಾರೆ. ಅಯೋಗ್ಯರ ಹಣೆ ಬರನೇ ಇಷ್ಟು. ಒಳ್ಳೆಯವರಿಗೆ ಕೆಟ್ಟದ್ದು ಮಾಡೋದಕ್ಕೆ ಏನ್ ತೋಚುತ್ತೋ ಅದನ್ನು ಮಾಡಿಬಿಡ್ತಾರಂತ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಯಾರೋ ಒಬ್ಬನು ಸತ್ಪುರುಷ ಯಾತ್ರೆಗಿಂತ ಹೊರಟ, ಪಾಪ ದುಷ್ಟ ನೋಡ್ದ, ಭಾರಿ ಸಂಕಟ ಆಯ್ತು ಅವನಿಗೆ. ಯಾತ್ರೆ ನಿಲ್ಲಿಸ್ಬೇಕು ಅಂತ ಅನ್ಕೊಂಡ, ಯಾತ್ರೆ ಸ್ಟಾಪ್ ಮಾಡಬೇಕು ಅನ್ಕೊಂಡ. ಹೇಗೆ ಸ್ಟಾಪ್ ಮಾಡೋದು? ಅವನು ನಿಲ್ಲಿಸಲು ಸಾಧ್ಯ ಇಲ್ಲ, ಇವನ್ ಮಾತು ಕೇಳೋದಿಲ್ಲ ಅವನು. ಅದಕ್ಕೆ ಉಪಾಯ ಮಾಡಿದ, ದುಶ್ಯಕನ ಕಂಡ್ರೆ ಪ್ರಯಾಣ ಮಾಡಬಾರದು ಅಂತ ಶಾಸ್ತ್ರ ನಮಗೆ ಗೊತ್ತದೆ. ಯಾತ್ರೆಗಳೇ ಗೊತ್ತಿಲ್ಲ ಅದರಿಂದ ಯೋಚನೆ ಇಲ್ಲ. ದುಶ್ಯಕನಗಳು ಕಂಡ್ರೆ ಎಂದೂ ಕೂಡ ಪ್ರಯಾಣ ಮುಂದುವರಿಸಬಾರದು ಅಂತಿದೆ. ದುಶ್ಯಕನ ಕಾಣಿಸ್ಬಿಟ್ಟು ಬಿಟ್ಟುಬಿಡ್ತಾನಲ್ಲ, ದುಶ್ಯಕನ ಮಾಡಬೇಕು ಅಂತ ಯೋಚನೆ ಮಾಡಿದ. ದುಶ್ಯಕನ ಯಾವ್ಯಾವಾಗ ಅಂತ ಯೋಚನೆ ಮಾಡಿದ. ದುಶ್ಯಕ ಅನೇಕ ಇದೆ, ಒಂಟಿ ಬ್ರಾಹ್ಮಣ ಬರಬಾರದು, ಏನೇನೋ ಇದೆ. ಒಂದು ಮುಖ್ಯವಾದು ಅಂದರೆ ಈ ಉತ್ಕೃಪ್ತ ನಾಶಿಕಂ, ಮೂಗಿಲ್ದವ್ರು ಬರಬಾರ್ದಂತೆ ಎದುರಡಿ ಹೋದಾಗ. ಮೂಗಿಲ್ದವ್ರು ಒಂದು ಕೆಲಸ ಕೆಟ್ಟ ಹೋಗಿಬಿಡುತ್ತಂತೆ. ಅದಕ್ಕೆ ಯೋಚನೆ ಮಾಡಿದ, ಯಾವನಾದ್ರು ಮೂಗಿಲ್ದವ್ನು ಸಿಕ್ಕಿಬಿಟ್ರೆ ಎದುರು ನಿಂತ್ಕೊಂಡ್ರೆ ಪ್ರಯಾಣ ಡ್ರಾಪ್ ಮಾಡ್ತಾನೆ. ಹುಡುಕಿದ ಯಾರು ಸಿಗಲಿಲ್ಲ, ಯೋಚನೆ ಇಲ್ಲ ಅನ್ಕೊಂಡು ಏನ್ ಮಾಡಿದ ಅಂತ ಗೊತ್ತವನು. ಸ್ವನಾಶಿಕಾಚ್ಛೇದ ಮಪೀಹ ಕೃತ್ವ ಖಲೋ ನಿರುಂಧೇ ಖಲು ಸತ್ಪ್ರಯಾಣ, ತಣ್ಣಗೆ ಕಟ್ ಮಾಡ್ಕೊಂಡ್ಬಿಟ್ಟಂತ. ಕಟ್ ಮಾಡ್ಕೊಂಡು ನಿಂತ್ಕೊಂಡಂತೆ ಪ್ರಯಾಣ ಕ್ಯಾನ್ಸಲ್ ಆಯ್ತಂತ. ಎಷ್ಟು ಖುಷಿ ಗೊತ್ತಾಗಿ, ಪ್ರಯಾಣ ನಿಲ್ಲಿಸಿಬಿಟ್ಟೆ ಅಂತೇಳಿ. ತನ್ನ ಮೂಗು ಹೋಗಿ ದೊಡ್ಡದಲ್ಲ ಅವನಿಗೆ, ಪ್ರಯಾಣ ನಿಲ್ಲಿಸಿದ್ ಭಾರಿ ದೊಡ್ಡದಂತ ಅವನಿಗೆ. ಅದ್ರ ಮೂರ್ಖರು ಹೀಗಿರ್ತಾರೆ, ಕೆಲವ್ರು ಹೇಳ್ತಾರೆ ಒಂದ್ ಕಣ್ಣು ಇನ್ನೊಬ್ಬ ಎರಡು ಕಣ್ಣು ಹೋಗ್ಲಿ ಅಂತ ಹೇಳ್ತಾರೆ. ಆ ಟೈಪ್ ನಾನು ಒಂದ್ ಕಣ್ಣು ಹೋದ್ರೆ ಪರವಾಗಿರೋ ಎರಡು ಕಣ್ಣು ಹೋಗ್ಲಿ. ರಾಕ್ಷಸರು ಅಂದ್ರೆ ಪರಮ ರಾಕ್ಷಸರವರು, ಅದಕ್ಕೆ ಹಾಗೆ ಬಂದ, ಯೋಚನೆ ಮಾಡಿಬೇಡಿ ಅಂತ ಹೇಳಿಬಿಡ್ತಾರೆ. ಆಮೇಲೆ ಬಕಾಸರ ಅಂತ ಒಬ್ಬ ರಾಕ್ಷಸ ಬರ್ತಾನೆ ಕೃಷ್ಣನನ್ನ ಬಿಡಿ. ಬಕಾಸರ ಹಂಸ ಇದ್ದಾಗಿರುತ್ತೆ, ಹಂಸ ಅಲ್ಲ, ಅದು ಬೆಳ್ಳಗಿರುತ್ತೆ. ಬಂತು ಕೃಷ್ಣನ ತಿನ್ಲಕ್ಕೆ ಅಂತ ಬಂತು. ಕೃಷ್ಣ ಏನ್ ಮಾಡಿದನಂತೆ, ನಮ್ಮ ಕಥೆ ಪ್ರಕಾರ ತಿಂದುಬಿಟ್ಟ ಅವನು ಬಕಾಸುರ. ಹೇಳ್ತಾರೆ ವಾದಿರಾಜಸ್ವಾಮಿ, ಕೃಷ್ಣನ್ ತಿನ್ಲಿಕ್ಕೆ ಯಾರಿಗೂ ಸಾಧ್ಯ ಇದೆ? ಸಾಧ್ಯ ಇಲ್ಲ. ಕೃಷ್ಣ ನೋಡಿದನಂತೆ, ಮೇರಿ ಭಾರಿ ಬೆಳ್ಳಗಿದ್ದಾನೆ ಇವನು, ಒಳಗೆ ಹೇಗಿದ್ದಾನೆ ನೋಡಬೇಕು ಅಂತ ತಾನೇ ಒಂದಂತೋಳ ಕೃಷ್ಣ. ಒಳಗೆ ಹೇಗಿದ್ದ ನೋಡೋಣ ಅಂತ ಹೋದನಂತೆ. ಕೆಲವು ಮರಿ ಭಾರಿ ನೀಟ ಬಿಟ್ಟಿದ್ರೆ ಒಳಗೆ ದೇವರೇ ಇರೋದಿಲ್ಲ, ಆ ಥರ ಇರ್ತಾರಲ್ಲ ಆ ರೀತಿ ಎಲ್ಲ ನೀಟು ಮೈನಸ್ ಗಾರ್ಡ್. ಏನು ಉಪಯೋಗ ಅದರಿಂದ? ಏನು ಪ್ರಯೋಜನ ಇಲ್ಲ. ಸ್ನಾನ ಮಾಡಿಬಿಟ್ಟು ಬಿಟ್ಟು ಬಣ್ಣದಿಂದ ಉಟ್ಕೊಂಡ್ಬಂದು ಏನು ಸ್ನಾನ ಮಾಡ್ಬೇಕು ಈ ಸಂಪತ್ತಿಗೆ? ಎಲ್ಲ ವೇಸ್ಟ್. ಭಗವಂತನ ಪೂಜೆಗೆ, ದೇವರ ಸ್ಪರ್ಶಕ್ಕೆ, ಮಂತ್ರ ಹೇಳೋದಕ್ಕೆ ಸ್ನಾನನೇ ಹೊರತು ಬರೀ ತಿರುಗೋದಕ್ಕೆ ಸ್ನಾನ ಹಾಕ್ಬೇಕು ಈ ಮಧ್ಯೆ? ಯೋಚನೆ ಮಾಡಬೇಕು. ನೋಡ್ದ ಕೃಷ್ಣ ತಾನೇ ಒಳಗೆ ಹೋದನಂತೆ. ಅದು ಹೊರಗೆ ಬೆಳಗಿದ್ದಾನೆ, ಒಳಗೆ ಹೇಗಿದ್ದಾನೆ? ಒಳಗೆ ನೋಡಿದನಂತೆ ಅಸಹ್ಯ ಆಯ್ತಂತೆ ಕೃಷ್ಣನಿಗೆ. ಹೊರಗೆ ಬೆಳಗಿದ್ದಾರೆ ಬರೀ, ಒಳಗೆ ಭಾರಿ ಕಪ್ಪಿದ್ದಾನೆ, ಕೆಟ್ಟ ಮನಸ್ಸು ಅಂತಾರಲ್ಲ ಹಾಗೆ. ಆಮೇಲೆ ಏನಾಯ್ತು ಗೊತ್ತ? ಕಥೆಯ ಪ್ರಕಾರ ಒಳಗೆ ಹೋಗ್ತಾನೆ ಕೃಷ್ಣ, ಸುಟ್ಟು ಬಿಡ್ತಾನೆ ಅವನನ್ನು. ಅವನು ಭಾರಿ ಬಿಸಿ ಆದ್ರೆ ಉಗುಳಿ ಬಿಡ್ತಾರಲ್ಲ, ಬಿಸಿ ಆಯ್ತು ಅಂತೇಳಿ ಮತ್ತೆ ಹೊರಗೆ ಹಾಕ್ಬಿಟ್ಟಂತೆ ಕೃಷ್ಣನನ್ನ. ಹೊರಗಾಕ್ಲಿಕ್ಕೆ ಅವನೇ ಅವನು. ಕೃಷ್ಣ ನೋಡಿದಂತೆ ಒಳಗೆ ಭಾರಿ ಕೆಟ್ಟ ದೋಷ ಇತ್ತಂತೆ. ಅಯೋಗ್ಯ ಅಂತೇಳಿ ಅಸಹ್ಯ ಆಯ್ತದ ಕೃಷ್ಣ ತಾನೇ ಹೊರಗೆ ಬಂದ್ಬಿಟ್ನಂತೆ. ಅಂದ್ರೆ ಯಾರು ಹೊರಗೆ ಮಾತ್ರ ಆಚಾರ ಮಾಡ್ತಾರೋ ಒಳಗೆ ಮೋಸ ಮಾಡ್ತಾರೋ ದೇವರು ಒಳಗೆ ಇರೋದಿಲ್ಲ ಅಂತ ಹೇಳಿದ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ. ತೋರಿಕೆ ಮಡಿ ತೋರಿಕೆ ಇದು ಯಾರು ಇಲ್ಲದ ಮಡಿ ಮಾಡದೇ ಇಲ್ಲ. ಜನ ಬಂದ ಭಾರಿ ದೇವರು ಅವ್ರದೆಲ್ಲ ಕೂಡ ಸಿಕ್ಕಾಬಟ್ಟೆ ಹಾರಾಡ್ತಿರ್ತಾರೆ. ಹೋದ ತಕ್ಷಣ ಬತ್ತಿ ಅಂತ ನಾರ್ಮಲ್ ಆಗಿಬಿಡ್ತಾರೆ. ಇಂಥ ಮೋಸ ಮಾಡಬೇಡಿ ಅಂತ ಹೇಳುತ್ತಾ. ಮೋಸದ ಮಡಿ ಇರಬಾರದು, ಅದಕ್ಕೆ ಬಕವೃತ್ತಿ ಅಂತ ಕರೀತಾರೆ. ಬಕವೃತ್ತಿ ಅಂದ್ರೆ ತೋರಿಕೆಗೆ ಭಾರಿ ಭಕ್ತ, ಒಳಗೆ ವಂಚಕ, ಅವನು ಬಕವೃತ್ತಿಯವನು ಅಂತ ಕರೀತಾರೆ. ಅದು ಕೃಷ್ಣ ಹೊರಗೆ ಬಂದು ಬಿಟ್ಟನಂತೆ. ಆಮೇಲೆ ಅವನು ಕೊಂದು ಹಾಕಿಬಿಡ್ತಾರೆ. ಇದರ ಅರ್ಥ ಹೊರಗೆ ಶುದ್ಧಿ ಇದ್ದು ಒಳಗೆ ಶುದ್ಧಿ ಇಲ್ಲದವರನ್ನ ದೇವರು ಮೆಚ್ಚೋದಿಲ್ಲ ಅಂತ ತಾನು ತೋರಿಸಿಕೊಟ್ಟ. ಮುಂದೆ ಸೀಳೆ ಹಾಕ್ತಾನೆ ಕೃಷ್ಣ ಬಕಾಸುರ, ಸತ್ತೋಗ್ತಾನೆ. ಇದೇ ಸಮಯಕ್ಕೆ ಕಾಳಿಯ ಮಥನವನ್ನು ಮಾಡ್ತಾನೆ. ಕಾಳಿಯ ಮಥನಕ್ಕೋಸ್ಕರ ಕೃಷ್ಣ ಹೊರಡ್ತಾನೆ. ಆ ಸೂರ್ಯ ಹುಟ್ಟಿದ್ದೆ ಬಹಳ ವಿಶೇಷ ಹೊಡಿತಿದ್ದಾನಂತೆ. ಸೂರ್ಯ ಅವತ್ತಿನ ದಿವಸ ಆಕಾಶದಲ್ಲಿ ಸೂರ್ಯ ಎಂದಿಗಿಂತ ಬ್ರೈಟ್ ಕಾಣಿಸ್ತಾನಂತೆ. ವಾದಿರಾಸ ಅವಳು ಬರೀತಾರೆ, ಯಾತ ಕೃಷ್ಣ ಬ್ರೈಟ್ ಆಗಿ ಕಂಡ ಅಂದ್ರೆ ಸೂರ್ಯ ಭಾರಿ ಖುಷಿಯಾಯ್ತಂತೆ. ನನ್ನ ಮಗಳು ಯಮುನಾದೇವಿ ಇವತ್ತು ಅವರೊಳಗೆ ಕಾಳಿಯ ಸೇರ್ಕೊಂಡ್ಬಿಟ್ಟು ಅದನ್ನು ಹಾಳು ಮಾಡಿಬಿಟ್ಟಿದ್ದಾನೆ. ಕೃಷ್ಣ ಇವತ್ತು ಕಾಳಿಯ ಮಥನ ಮಾಡಿ ಕಾಳಿಯನ್ನು ಓಡಿಸಿಬಿಡ್ತಾನೆ. ನನ್ನ ಮಗಳು ಭಾರಿ ಸುಖವಾಗಿರ್ತಾಳೆ ಇನ್ನು ಮೇಲೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಖುಷಿಯಿಂದ ಬಂದಂತಾಗ್ಲೇನು. ಒಳ್ಳೆ ಹ್ಯಾಪಿ ಡೇ ಆಯ್ತು ಸೂರ್ಯನಿಗೆ, ಭಾರಿ ಖುಷಿ ಆಯ್ತಂತೆ ಬಂದುಬಿಟ್ಟಂತೆ ಸೂರ್ಯ. ಕೃಷ್ಣ ಅಲ್ಲಿಂದ ಹೊರಡ್ತಾನೆ, ಹೊರಟು ಕಾಳಿಯ ಮುಡಿವಿಗೆ ಬರ್ತಾನೆ, ಧುಮುಕ್ತಾನೆ. ಕತೆ ನಮಗೆ ಗೊತ್ತಿದೆ. ಆ ಧುಮುಕಿದಾಗ ಕಾಳಿಯ ಹಿಡ್ಕೊಂಡ್ಬಿಡ್ತಾನೆ, ಎಲ್ಲರೂ ಕೇಳಿದ್ದೇವೆ. ಆ ವಾದಿರಾಸ ಅವನು ಪ್ರಶ್ನೆ ಹಾಕೋತಾರೆ, ಅಲ್ಲಿ ಇಷ್ಟು ದಡ್ಡ ಇದ್ದಾನೆ ಅವನು, ಕೃಷ್ಣ ಎಷ್ಟೆಷ್ಟು ಮಹಿಮೆ ತೋರಿಸಿದ್ದಾನೆ ಈಗಾಗಲೇನೆ, ಸಾಕ್ಷಾತ್ ಪರಬ್ರಹ್ಮ ಅಂತ ಅವನಿಗೆ ಗೊತ್ತಿದ್ದಿಲ್ಲವೆ ಅಂತ ಕೇಳುತ್ತೆ. ಅವನಿಗೆ ಗೊತ್ತಿದ್ದಿಲ್ಲವೆ ಅಂದ್ರೆ ಅವನಿಗೆ ಗೊತ್ತಿರ್ಲಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಅವನಿಗೆ ಗೊತ್ತಿಲ್ಲ, ಯಾತಕ್ಕೆ ಗೊತ್ತ? ನಹಿ ಸಾ ವೇತ್ತಿ ಹರೇಹ ಬಲಂ ಶ್ರವಣೋಜ್ಜಿತ. ಅವನಿಗೆ ಕಿವಿನೇ ಇಲ್ಲ, ಕೃಷ್ಣನ ಮಹಿಮೆ ಯಾಕೆ ಕಿವಿ ಬೀಳುತ್ತೆ ಅಂತ ಹೇಳ್ತಾರೆ. ಹಾವಿಗೆ ಕಿವಿ ಇಲ್ಲ, ಚಕ್ಷುಶ್ರವಸ್ತ ಅಂತ ಹೇಳ್ತಾರೆ ಅದಕ್ಕೆ. ವಿಜ್ಞಾನ ಇವತ್ತು ಒಪ್ಕೊಂಡಿದೆ ಕಿವಿ ಇಲ್ಲ ಅಂತೇಳಿ, ನಮ್ಮ ಶಾಸ್ತ್ರ ಎಂದೂ ಅಳಿಬಿಟ್ಟಿದೆ. ಹಾವುಗಳಿಗೆ ಕಿವಿ ಇಲ್ಲ, ಚಕ್ಷುಶ್ರವಸ್ತ ಅಂತ ಹೆಸರು. ಅದಕ್ಕೆ ಕವಿಡು ತಮಾಷೆ ಮಾಡ್ತಾರೆ, ಶ್ರೇಷ್ಠದೇವರಿಗೆ ಕಿವಿ ಕೊಟ್ಟಿಲ್ಲಂತೆ ಪರಮಾತ್ಮ. ಯಾಕೆ ಹಾವು ತಾನೆ ಕಿವಿ ಕೊಟ್ಟಿಲ್ಲವಂತೆ? ಯಾತಕ್ಕೆ ಕೊಟ್ಟಿಲ್ಲ ಅಂದ್ರೆ, ಶ್ರೇಷ್ಠದೇವರು ಭೂಮಿ ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಒಂದು ಹೆಡೆ ಬಂದು ಅನ್ನೋ 1000 ಹೆಡೆ ಮೇಲೆ ಒಂದು ಹೆಡೆ ತಲೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಇಡೀ ಭೂಮಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಕಿವಿ ಯಾತಕ್ಕೆ ಪರಮಾತ್ಮ ಕೊಟ್ಟಿಲ್ಲ ಅಂದ್ರೆ, ತನ್ನ ಕಥೆಯನ್ನ ಭಕ್ತರು ಹೇಳ್ತಿರ್ಬೇಕಾದ್ರೆ ಶ್ರೇಷ್ಠದೇವರು ಕೇಳಿಸ್ಕೊಂಡ್ಬಿಟ್ಟು ಅಕಸ್ಮಾತ್ ತಲೆ ಆಡಿಸಿಬಿಟ್ರೆ ಭೂಮಿ ಬಿದ್ದೋದ್ರ ಗತಿ ಏನು ಅಂತ ಪರಮಾತ್ಮ ಮಾಡಿಲ್ಲ, ನೆನ್ಬಿಟ್ಕೊಂಡಿರ್ಬೇಕು. ತಲೆ ಆಡಿಸ್ಬಿಟ್ಟು ಭೂಮಿ ಉಡ್ಕೊಂಡ್ಬಿಟ್ರೆ ಕೆಳಗಡೆಗೆ, ಅದು ಕಿವಿನೇ ಬೇಡ ಅಂತ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಭಗವಂತನ ಕಥೆ ಕೇಳಿದ್ರೆ ಶ್ರೇಷ್ಠದೇವರು ತಲೆದು ಹೋಗ್ತಾರೆ, ಅದ ಅರ್ಥ. ಅದು ಶ್ರೇಷ್ಠದೇವರು ಕೆಳಗೆ ಬಿಡಿಸ್ತಾರೆ ಅಂತ ಅರ್ಥ ಅಲ್ಲ. ದೇವರ ಕಥೆ ಕೇಳಿದ್ರೆ ಎಂಥವರು ತಲೆದು ಹೋಗಿಬಿಡ್ತಾರೆ. ಚಕ್ಷುಶ್ರವಸ್ ಪುಂಗಿ ಊದ್ತಾರಲ್ಲ, ಹಾಗೆ ಹಾವು ಆಡಿಸುತ್ತೆ. ಜನ ಏನ್ ತಿಳ್ಕೊಂಡಿರ್ತಾರೆ, ಸಂಗೀತಗಳು ಆಡಿಸುತ್ತೆ. ಸಂಗೀತಗಳು ಆಡಿಸೋದಿಲ್ಲ, ಆ ಪುಂಗಿ ಮೂವ್ಮೆಂಟ್ ನೋಡಿ ಆಡುತ್ತಂತ. ಪುಂಗಿ ಹೀಗೆ ಮಾಡ್ತಿರ್ತಾನ, ಅದನ್ನ ನೋಡಿ ತಿರುಗುತ್ತಂತ ಅಷ್ಟೇನೆ. ಆ ಚಕ್ಷುಶ್ರವಸ್ ಅಂತ ಅದಕ್ಕೆ ಹೆಸರು. ಈಗ ಕಾಳಿಯ ಹಾವು, ಅವನಿಗೆ ಕಿವಿ ಇಲ್ಲ, ಅದು ಕೃಷ್ಣನ ಮಹಿಮೆ ಕೇಳಿರಲಿಲ್ಲ. ಅಂದ್ರೆ ಯಾರು ಹರಿಕಥಾ ಶ್ರವಣ ಮಾಡೋದಿಲ್ಲಲ್ಲ, ಅದ್ರ ಮಹಿಮೆ ಗೊತ್ತಾಗೋದಿಲ್ಲ. ಹೇಗೆ ಜೋಡಿಸ್ತಾರ? ಅದು ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ಭಗವಂತನಲ್ಲಿ ರವಮಿದ ಭಕ್ತಿ ಮಾಡಬೇಕು. ಅದರಲ್ಲಿ ಮೊದಲ ಭಕ್ತಿ ಆದ್ರೆ ಶ್ರವಣ. ಯಾರಿಗೆ ಶ್ರವಣ ಮಾಡಿ ಗೊತ್ತಿಲ್ಲ ಅವ್ರಿಗೆಂದು ದೇವ್ರ ಮಹಿಮೆ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಕಾಳಿನೇ ಗೊತ್ತಾಗಲಿಲ್ಲ ಅಂತ ಹೇಳಿದ್ರು. ಕೃಷ್ಣ ಹೋಗ್ತಾನೆ, ಅದನ್ನು ತುಳಿಲಿಕ್ಕೆ ಶುರು ಮಾಡ್ತಾನೆ. ಆಗೆಲ್ಲ ಗೋಪಾಲಕರು ಬರ್ತಾರೆ, ಕೃಷ್ಣ ನೋಡ್ತಾನೆ. ಅಲ್ಲಿ ಅವರು ಸುಮ್ಮನೆ ಇರ್ತಾನೆ ಕೃಷ್ಣ, ಗೋಪಾಲಕರು ಬರ್ತಾರಲ್ಲ, ಗೋಪಿಯರು ಬರ್ತಾರಲ್ಲ, ಆಗ ಕುಣಿಲಿಕ್ಕೆ ಶುರು ಮಾಡಿಬಿಟ್ಟನು. ವಾದಿರಾಸ ಅವಳು ಬರೀತಾರೆ, ಇಷ್ಟೊತ್ತು ಕೃಷ್ಣ ಸುಮ್ಮನೆ ಇದ್ದ, ಈಗ ಕುಣಿದಾಡ್ತಾನೆ ಅಂದ್ರೆ ಅಷ್ಟನ ಭಕ್ತರು ಬಂದಿದ್ದೋಡು ಖುಷಿಯಾಗಿಬಿಡ್ತಂತೆ. ಕೃಷ್ಣ ಕುಣಿಲಿಕ್ಕೆ ಶುರು ಮಾಡಿಬಿಟ್ಟನಂತೆ. ಮನೆ ಬೇಕಾದವ್ರು ಬಂದಾಗ ಕುಣಿತಿರ್ತಾರೆ, ಮಕ್ಕಳಂತೂ ಜೋರ ಕುಣಿತಿರ್ತಾರೆ. ಅವ್ರು ಬಂದರು, ಅವ್ರು ಏನು ಚಾಕ್ಲೇಟ್ ಕೊಡ್ತಾರೆ, ಇನ್ನೇನಿಲ್ಲ, ಬಹಳ ಸಂಪತ್ತು ಏನಿರೋದಿಲ್ಲ. ಇಲ್ಲಿ ಮಾತ್ರ ಕೃಷ್ಣ ಕುಣಿದಿದ್ದು ಭಕ್ತರ ಬಂದಾಗ ಸುಹೃದಾಗಮನೆ ಕಹ ನನ್ನರ್ತಿ, ಯಾವನ ತಾನೇ ಕುಣಿದೇ ಇರಲಾರ ಅಂತ ಕೇಳ್ತಾರೆ ವಾದಿರಾಜ ಸ್ವಾಮಿ. ಎಷ್ಟು ಸೂಚನೆ ಮಾಡ್ತಾರೆ. ಕೃಷ್ಣ ತುಳಿತಾ ಇದ್ದಾನೆ, ಕಾಲಿನ ಹೆಡೆಯನ್ನು ತುಳಿತಾನೆ, ಬಾಲ ತುಳಿತಾ ಇಲ್ಲ. ಹೆಡೆ ತುಳಿತಾನೆ, ಬಾಲ ತುಳಿಯೋದಿಲ್ಲ. ಯಾತಕ್ಕೆ ಗೊತ್ತಾ ಅಂತ ಕೇಳ್ತಾರೆ. ಮತ್ತೆ ಯಾತಕ್ಕೆ ಗೊತ್ತಾ? ಅವನು ವಿಷ ಇದ್ದಿದ್ದು ಹೆಡೆಯೊಳಗೆ, ಬಾರದಲ್ಲಲ್ಲ. ಅದಕ್ಕೆ ಹೆಡೆ ತುಳಿದ ಬಾಲ ತುಳಿಯಲ್ಲ ಕೃಷ್ಣ ಅಂತ ಹೇಳಿದ. ಯಥಾಪರಾಧಮ್ಮಿ ದಂಡಕರ್ತ್ರ, ದೇವರು ಸುಮ್ಸುಮ್ಮನೆ ಶಿಕ್ಷೆ ಕೊಡೋದಿಲ್ಲ. ಎಲ್ಲಿ ದೋಷ ಇರುತ್ತೋ ಅಲ್ಲಿ ಶಿಕ್ಷೆ ಕೊಡ್ತಾನೆ, ಎಲ್ಲಿ ದೋಷ ಇರೋದಿಲ್ಲ ಶಿಕ್ಷೆ ಕೊಡೋದಿಲ್ಲ. ಒಂದೇ ಹಾವು, ಅದರ ತಲೆಯಲ್ಲಿ ವಿಷ ತುಳಿದ, ಬಾರದ ವಿಷ ಇಲ್ಲ ಬಿಟ್ಟುಬಿಟ್ಟ. ಅಂದ್ರೆ ದೇವರು ಸಮ ಅಂತ ಹೇಳಿದ್ರು ಅವನಿಗೆ. ಶಾಶ್ವತಃ ಸಮಃ, ನಿಷ್ಪಕ್ಷಪಾತಿ ದೇವರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಬಾಲ ಕೈಲಿಡ್ಕೊಂಡಂತೆ ಹೆಡೆ ತುಳಿತಾ ಇದ್ದಾನಂತೆ. ಮತ್ತೆ ಹೇಳ್ತಾರೆ, ಬಾಲ ಕೈಲಿಡ್ಕೊಂಡ ಹೆಡೆ ತುಳಿದ, ಅವನು ಭಕ್ತ ಕಾಳಿಯ, ಹೆಡೆ ತುಳಿದ ವಿಷ ಹಾಕ್ತಿದ್ದಾನೆ ಅಂತ ಹೇಳಿ. ಆದ್ರೆ ಬಾಲ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಗೊತ್ತಾ? ಭಕ್ತರನ್ನ ಪರಮಾತ್ಮ ಎಷ್ಟೇ ಶಿಕ್ಷಿಸಿದ್ರು ಕೂಡ ಅವ್ರು ಕೈ ಬಿಡದಂತೆ ಕಾಪಾಡ್ತಿರ್ತಾನೆ ಅಂತ ಹೇಳಿದ್ದಾರೆ. ಬಾಲ ಹಿಡ್ಕೊಂಡಿದ್ದಾನೆ, ತಲೆ ತುಳಿತಿದ್ದಾನೆ. ಆದ್ದರಿಂದ ಭಕ್ತವತ್ಸಲ ಪರಮಾತ್ಮ. ತಾಯಿಗೆ ಖುಷಿ ಭಾರಿ ಸಿಟ್ಟು ಬಂದ್ಬಿಡುತ್ತೆ, ಜೋರಾಗಿ ಹೊಡಿತಾಳೆ. ಹೇಗೆ ಹೊಡಿತಾಳು, ತರಕಾರಿ ಅಡ್ಡಾಡ್ಕೊಂಡು ಹೊಡಿತಾಳೆ ಜೋರಾಗಿ. ಮಗುಗೆ ಎಟ್ಟು ಬಿಡಬಾರ್ದು, ಅಲ್ಲೂ ಕೂಡ ಹೊಡೆದಾಗ ಆಗಬೇಕು, ಪೆಟ್ಟು ಬಿಡಬಾರ್ದು. ಪರಮಾತ್ಮ ಹಾಗೆ ಮಾಡ್ತಾನೆ, ಕರುಣಾಳು ಪರಮಾತ್ಮ ಅಂತ ವರ್ಣನೆ ಮಾಡ್ತಾರೆ. ಕುಣಿತಾ ಇರ್ತಾರೆ, ಕಾಳಿ ಒದ್ದಾಡ್ತಾನೆ, ಬಿಡೋದಿಲ್ಲ ಕೃಷ್ಣ. ಆಗ ಇವರೆಲ್ಲ ಒಂದು ಸ್ತೋತ್ರ ಮಾಡ್ತಾರೆ, ನಾಗಪತ್ನಿಯರೆಲ್ಲ. ಕೃಷ್ಣ ಅದು ಸ್ತೋತ್ರ ಮಾಡಿದ ತಕ್ಷಣ ಕೃಷ್ಣ ತುಳಿದು ಬಿಟ್ಟುಬಿಟ್ಟಂತೆ, ತಕ್ಕ ನಿಲ್ಲಿಸಿಬಿಟ್ಟಂತೆ. ಯಾತಕ್ಕೆ ಗೊತ್ತಾ ಅಂತ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ಯಾತಕ್ಕೆ ಗೊತ್ತಾ, ಈ ಹೆಂಗಸರ ಮಾತು ಕೇಳಿದರೆ ಯಾರಿಗೆ ಮನಸ್ಸು ಕರಗೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ತಮಾಷೆ ಮಾಡ್ತಾರೆ, ಹೆಂಗಸರು ಬಾಯಿ ಬಿಟ್ಟರೆ ಕೆಲಸ ಮುಗಿದೋಯ್ತು, ಎಂತ ಆಗದಿದ್ದ ಕೆಲಸ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಗಂಡಸರು ಭಾರಿ ಬುದ್ಧಿ ಅಂದರು, ಸಿನಿಮಾ ಟಿಕೆಟ್ ಸಿಗೋದಿಲ್ವಲ್ಲ, ಹೆಂಗಸರು ಕಳಿಸಿಬಿಡ್ತಾರೆ ತೊಗೊಂಬರಿ ಅಂತ ಹೇಳಿ ಬೇಗ ಅಂದರೆ ದುರುಪಯೋಗ ಮಾಡ್ಕೋತಾರೆ ಅಂತ ಅರ್ಥ. ಅಲ್ಲಿ ಹೇಳ್ತಾರೆ ಹೆಂಗಸರು ಸ್ತೋತ್ರ ಮಾಡಿದ ದೇವರು ಬೇಗ ಒಲಿತಾನೆ. ನಮಗೆ ತುಂಬಾ ಜನ ಬಂದಿರೋ ಸಮಸ್ಯೆ ಅದು, ಇವತ್ತಿನ ಹೆಂಗಸರಿಗೆ ಏನೂ ಬೇಡ ಅಂತ ಮಾಡಿಬಿಡಿದೆ ಜನಗಳು. ಹೆಂಗಸರಿಗೆ ಏನೇನೂ ಬೇಡ, ಬರೀ ಸಿನಿಮಾ ಹಾಡೇ ಗತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಪ್ಪದು, ಹೆಂಗಸರು ಸ್ತೋತ್ರ ಮಾಡಿದ ದೇವರು ಕೇಳ್ತಾನೆ. ಕೆಲವು ಸ್ತೋತ್ರ ಹೇಳಬಾರ್ದು, ಇವತ್ತು ಯಾವ ಸ್ತೋತ್ರ ಹೇಳಬಾರ್ದು ಅಲ್ಲ, ಗೋಪಿಗೀತೆ ಹೇಳಬೇಕು, ಕೃಷ್ಣ ಶತನಾಮ ಸ್ತೋತ್ರ ಹೇಳ್ಬೋದು, ಪ್ರಾತಃ ಸ್ತೋತ್ರ ಹೇಳಬೇಕು. ಎಷ್ಟು ಸ್ತೋತ್ರ ಇಲ್ಲ, ಮಂಗಳಾಷ್ಟಕ ಹೇಳ್ಬೋದು, ಎಷ್ಟು ಸ್ತೋತ್ರ ಇವತ್ತು ಹೇಳೋದಕ್ಕೋಸ್ಕರ. ಜನ ಅದು ಕಲಿತೇ ಇಲ್ಲ, ಕಲಿಸೇ ಇಲ್ಲ. ಹರಿದಾಸರ ಹಾಡಂತೂ ಲೆಕ್ಕ ಇಲ್ಲದಷ್ಟಿದೆ. ಆದ್ದರಿಂದ ಹೆಂಗಸರು ಹೇಳಬೇಕು, ದೇವರು ಮೆಚ್ಚುತ್ತಾನೆ. ಅದರ ಪ್ರಭಾವ ಅವ್ರ ಗಂಡಂದಿರೂ ಒಳ್ಳೇದು ಮಾಡ್ತಾನೆ, ಅದು ಮುಖ್ಯ. ಕಾಳಿಯನ್ನು ಸುಳಿದು ಬಿಟ್ಟುಬಿಟ್ನಲ್ಲ, ಗಂಡನಿಗೆ ಕಾಡ್ತಿದ್ದ ಅನಿಷ್ಟ ಹೆಂಗಸರು ಮಾಡಿದ್ರೆ ಸರಿ ಹೋಗುತ್ತೆ. ಎಷ್ಟು ಇಂಪಾರ್ಟೆಂಟ್ ಗೊತ್ತಾ, ಇವತ್ತು ಗಂಡನಿಗೆ ಶನಿ ದೇಶೆ, ಅವನೇ ಶನಿ ಇದ್ದಾಗಿರ್ತಾನೆ ಎಷ್ಟೋ ಸಲ. ಪಾಪ ಅವನು ಶನಿ ಮುಖಾಂತರಲ್ಲ ಆಟೇವು ಸಂಧ್ಯಾ ಒಂದೆಲ್ಲ ಗೋಪಿಚಂದ್ರ ಇನ್ನಾಗಿರ್ಬೇಕು ಅವನ ಲೆಕ್ಕ. ಅಂಥವನು ಉದ್ಧಾರ ಮಾಡೋ ಹೆಂಡತಿಯರು ಮಾಡೋದ ರಥ ಉಪವಾಸ ಗಂಡನ ಕಾಪಾಡುತ್ತೆ ಅಂತ ಹೇಳ್ತಾರೆ. ಭಾರಿ ಇಂಟ್ರೆಸ್ಟಿಂಗ್ ಅದು. ಎಷ್ಟೋ ಜನ ಮನೆ ಉಳ್ಕೊಂಡಿರೋದೆ ಅವತ್ತು ಹೆಂಗಸರಿಂದ. ಗಂಡಂದ್ರೆ ಭಾರಿ ಭ್ರಷ್ಟಾಚಾರ ಮಾಡ್ತಿರ್ತಾರೆ, ಹೆಂಗಸರು ತುಳಸಿ ಪೂಜೆ ಇತ್ಯಾದಿ ಮಾಡ್ಕೊಂಡಿರ್ತಾರಲ್ಲ, ಅದರ ಫಲ ಅವನು ಬದುಕಿರ್ತಾನೆ. ಇನ್ನೂ ಕೂಡ ಎಷ್ಟೋ ಉದ್ಧಾರ ಆಗುತ್ತದೆ ಮನೆಯೊಳಗೆ. ಇವತ್ತು ಅದು ಕಾಲನೂ ಕಡಿಮೆ ಆಗ್ತಿದೆ, ಹೆಂಗಸರು ಇನ್ನೂ ಜೋರ ಕೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಅಲ್ಲ ಅಂತ ನಮ್ಮ ಪುಣ್ಯ ಅಷ್ಟೇನೆ. ಈ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಂದ ಮೇಲೆ ಫೀಲ್ಡ್ ಕ್ರಿಯೇಟ್ ಆದ ಮೇಲೆ ಎರಡೋ ಬೆಳೆ ಬಿಟ್ಟು ಆರಕ್ಕೆ 12 ಬಿಟ್ಟು 12 ಬರೋದೆ ಮನೆಗೆ, ಬೆಳಿಗ್ಗೆ 6 ಬಿಟ್ಟು 12, ಯಾರಿಗೂ ಮನೆಯ ಟೈಮೇ ಇರೋದಿಲ್ಲ. ಬಹಳ ತಪ್ಪದು. ಹಿಂದಿನ ಕಾಲಕ್ಕೆ ಹೆಂಗಸರಿಗಾದರೂ ಧರ್ಮಾಚರಣೆ ಅವಕಾಶ ಇತ್ತು, ತುಂಬ ಕಡಿಮೆ ಆಗ್ತಾ ಇದೆ. ಎಚ್ಚರಿಸ್ತಾರೆ, ಗಂಡ ಯಾವುದೇ ಕಾರಣಕ್ಕೆ ತಪ್ಪು ಮಾಡಿದರೆ ಹೆಂಡತಿ ಮಾಡತಕ್ಕಂಥ ವ್ರತ ಉಪವಾಸಗಳಿಗೆ ಸ್ತೋತ್ರಗಳಿಗೆ ಮೆಚ್ಚಿ ದೇವರ ಅನುಗ್ರಹ ಮಾಡಿ ಅವರ ಗಂಡದನ್ನು ಶಿಕ್ಷಿಸೋದನ್ನು ಕಡಿಮೆ ಮಾಡ್ತಾನೆ ಅಂತ ಅರ್ಥ. ಎತ್ತೆಲ್ಲ ಮುಗಿತು, ಕೃಷ್ಣ ಜೋರಾಗಿ ತೊಳೆದ, ತಲೆ ಮೇಲೆಲ್ಲ ಗಾಯ ಆಗಿಬಿಡುತ್ತೆ ಇವನಿಗೆ, ಕಾಳಿಯನಿಗೆ. ಅಲ್ರಿ, ಭಕ್ತ ಅಂತ ಕರೀತೀರಿ, ತನಗೆ ಅಷ್ಟು ಗಾಯ ಮಾಡಿದ್ದಾನೆ ಕೃಷ್ಣ, ಇದು ಯಾವ ಭಕ್ತ ವಾತ್ಸಲ್ಯ ಅಂತ ಹೇಳ್ತಾರೆ. ಇಲ್ಲ, ನಿಜವಾದ ಕೃಷ್ಣ ಭಕ್ತ ವತ್ಸಲ. ಯಾತಕ್ಕೆ ಜೋರಾಗಿ ತೊಳೆದು ರಕ್ತ ಬರಿಸಿದಾಗ ಗೊತ್ತೇನು, ಆ ರೀತಿ ಬರಿಸಿದಾಗ ಏನಾಯ್ತು, ಗಾಯ ಆಗಿಬಿಟ್ಟು ಮುಂದೆ ಕಲೆ ಬಿಟ್ಬಿಡಿ, ಎಲ್ಲ ಗುರುತು ಬಿದ್ದುಬಿಟ್ವು. ಆಮೇಲೆ ಗುರುತಿಂದ ಏನಾಯ್ತು ಗೊತ್ತಾ, ಈ ಕಾಳಿಯ ಮುಂದೆ ಎಲ್ಲಿ ಓಡಾಡಿದ್ರು ಕೂಡ ಕೃಷ್ಣನ ಪಾದದ ಗುರುತು ಹಾಗೆ ಬಿದ್ದುಬಿಟ್ವಲ್ಲ, ಗರುಡನ ಭಯನೇ ಇಲ್ಲ ಅವನಿಗೆ. ನಮ್ಮ ಪಾವಯ ಪಾದ ಬಿಟ್ಟು ಲಾಂಚ ಐಡೆಂಟಿಟಿ ಕಾರ್ಡ್ ಸಿಕ್ಕಾಗ್ತಿತ್ತು, ಬಿಟ್ಟೋಗ್ಬಿಡ್ತಿದ್ದೆ. ಆದ್ದರಿಂದ ದೇವರು ನಮಗೆ ಶಿಕ್ಷೆ ಕೊಟ್ಟರು ಕೂಡ ಅವನೇನು ಪಾದದಿಂದ ಒತ್ತಿರ್ತಾನೆ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿದ್ದ. ಇದು ನಮಗೆ ಗೊತ್ತಿರಬೇಕು. ತಪ್ಪುದಾರಣೆ ಮಾಡ್ಕೋತಾರಲ್ಲ, ನೋವಾಗುತ್ತೆ, ಅದು ಗುರುತು ಬೀಳುತ್ತಲ್ಲ, ಆ ಗುರ್ತಿರೋರಿಗೆ ಯಮಲೋಕಕ್ಕೆ ಹೋಗೋದಿಲ್ಲ ಅಂತ ನೆನಪಿರಬೇಕು. ಗುರ್ತಿರೋವರಿಗೂ ಯಮಲೋಕಕ್ಕೆ ಹೋಗೋದಿಲ್ಲ, ನಿತ್ಯ ತಪ್ಪುದಾರಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಗೋಪಿಚಂದ್ರ ಮುದ್ರಾರಣೆ ಮಾಡಿಕೊಡಿ ಅಂತ ಹೇಳ್ತಾರೆ. ಯಾರು ಈ ಗೋಪಿಚಂದ್ರ ಧರಿಸಿರ್ತಾರೆ, ಮುದ್ರೆ ಧರಿಸಿರ್ತಾರೆ, ಯಮದೂತರು ಅವ್ರ ಹತ್ರ ಬರೋದಿಲ್ವಂತೆ. ನಾವು ಎಂದು ಸಾಯ್ತೀವೋ ಗೊತ್ತಿಲ್ಲ, ಅದು ಪ್ರತಿನಿತ್ಯ ಹಾಕೊಂಡ್ಬಿಟ್ರೆ ಮುಗಿದೋಯ್ತಲ್ಲ, ಪ್ರಾಬ್ಲಮೇ ಇಲ್ಲ, ಯಮಲೋಕಕ್ಕೆ ಹೋಗೋ ಚಾನ್ಸೇ ಇಲ್ಲ. ಮತ್ತೆ ತಪ್ತ ಮುದ್ರಾ ಧಾರಣೆ ಪ್ರತಿ ವರ್ಷ ಒಂದು ಸತ್ ಮಾಡಿಸ್ಕೋತಾರೆ, ರಿನಿವಲ್ ಆಫ್ ವೈಷ್ಣವ ದೀಕ್ಷ ಮುಂದೆ ಹೋಗ್ತಾ ಇರ್ತದೆ. ತುಂಬಾ ಜನ ಹೇಳ್ತಾರೆ, ಒಂದು ಮಾತ್ರ ಶಾಸ್ತ್ರದಲ್ಲಿ ಹೇಳ್ತಾರೆ, ಎಲ್ಲಾ ಸಂಸ್ಕಾರಕ್ಕೂ ಕೂಡ ಪ್ಲಸ್ ಆಷಾಢ ಶುಕ್ಲ ಏಕಾದಶಿ ಮಾಡಿಸ್ಕೊಳ್ಳಿ, ಅಡಿಷನಲ್ಲಿ ಚೌಲ, ಉಪನಯನ, ವಿವಾಹ, ಗರ್ಭಾಧಾನ, ಸೀಮಂತ, ಏನೇ ಸಂಸ್ಕಾರ ಆಗಬೇಕು ಅದಕ್ಕೆಲ್ಲ ತಪ್ತ ಉದಾಹರಣೆ ಮಾಡ್ತಿ ಅಂತ ಹೇಳ್ತಾರೆ. ಕೊನೆ ಮುಖ್ಯವಾಗಿ ಅಂತ್ಯಕಾಲ ತಪ್ತ ಉದಾಹರಣೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅಂತ್ಯಕಾಲಕ್ಕೆ ತಪ್ತ ಉದಾಹರಣೆ ಮಾಡಿಸ್ಕೊಳ್ಳಿ, ಯಮಲೋಕಕ್ಕೆ ಹೋಗೋದಿಲ್ಲ ಅವನು ಅಂತ ಹೇಳ್ತಾರೆ. ಯಮಲೋಕಕ್ಕೆ ಹೋಗೋದೇ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ವೃದ್ಧರಿಗೆ ಮಾಡಿಸ್ಬೇಕು. ನಮ್ಮ ಜನ ಹಾಗಾದ್ರೆ ಮೊದಲೇ ಮುದುಕರು ಪಾಪ ಯಾಕೆ ಒದ್ದಾಡ್ಬೇಕು ಅಂತ ಬಿಡಿಸಿಬಿಡ್ತಾರೆ. ಯಮಲೋಕದಲ್ಲಿ ಒದ್ದಾಡೋಕ್ಕಿಂತ ವಾಸಿ ಅಲ್ವಾ ಇದು, ಒಂದು ಅಲ್ಲಿ ಹೋಗಿ ಚಿತ್ರಹಿಂಸೆ ಪಡೋದಕ್ಕಿಂತ ಎಷ್ಟು ಸುಲಭ. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಬೇಸಿಗೆ ಬಂತಂತ ಒಂದು ಸರ್ತಿ ಬೇಸಿಗೆ ವರ್ಣನೆ ಮಾಡ್ತಾರೆ, ಚಳಿ ವರ್ಣನೆ ಮಾಡ್ತಾರೆ, ಯಾವ ಅಲ್ಲಿ ಹೊರಟೋಗಿಬಿಟ್ಟ. ಅಲ್ಲಿಗೆ ಇನ್ನೊಂದು ಸ್ವಾರಸ್ಯ ಇದೆ, ಕೃಷ್ಣನ ಪಾದದ ಗುರುತು ತಲೆಯ ಮೇಲೆ ಬಿದ್ದು ಅದರಿಂದ ಅವನಿಗೆ ಗರುಡನ ಭಯ ತಪ್ಪಿ ಹೋಯ್ತು. ಪಾದದ ಗುರುತು ತಲೆ ಮೇಲೆ ಬೀಳೋದು ಅಂದ್ರೇನು? ಪಾದ ಅಂದ್ರೆ ಪದ, ಪದ ಅಂದ್ರೆ ಶಾಸ್ತ್ರ. ತಲೆ ಮೇಲೆ ಬೀಳೋದು ಅಂದ್ರೇನು? ಕೇಳಿ ಕೇಳಿ ಅಭ್ಯಾಸ ಆಗೋದು. ಯಾರು ಭಗವಂತನ ಕಥೆಯನ್ನು ಹೇಳ್ತಕ್ಕಂಥ ಪದಗಳನ್ನು ಕೇಳಿರ್ತಾರೆ, ಮುಂದೆ ಅವರಿಗೆ ಯಾವ ಭಯನೂ ಇರೋದಿಲ್ಲ ಅಂತ ಹೇಳಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಏನಾದರೂ ಭಗವಂತನ ಕಥೆ ಮಕ್ಕಳಿಗೆ ಕೇಳಿಸಿಬಿಟ್ರೆ ಮುಂದೆ ಅವನು ಏನಾದ್ರು ಒಳ್ಳೆಯವನಾಗೆ ಆಗ್ತಾನೆ, ಗ್ಯಾರಂಟಿ. ಅವನು ಹೇಳಿ ಚಿಕ್ಕಂದಿನ ಕಲ್ತಿದ್ದು ಅವನಿಗೆ ಬಿಡೋದು ಗುರುತು ಬಿದ್ದುಬಿಡುತ್ತಾರೆ, ಇಂಪ್ರೆಷನ್ ಜೋರಾಗಿ ಬಿಡುತ್ತಾ, ಅದರಿಂದ ಉದ್ಧಾರ ಆಗಿಬಿಡುತ್ತಾನೆ. ನಾವು ತಪ್ಪು ಅಲ್ಲಿ ಮಾಡ್ತಿರೋದು, ಇವತ್ತು ಚಿಕ್ಕ ಮಕ್ಕಳಿಗೆ ಹರಿಕತೆ ಕೇಳೋ ಚಾನ್ಸೇ ಇರೋದಿಲ್ಲ. ಆದ್ದರಿಂದ ಅವನು ದೊಡ್ಡವನಂದ್ರೆ ಸಂಸ್ಕಾರನೇ ಇರೋದಿಲ್ಲ, ಆದ್ರೆ ದಾರಿ ತಪ್ಪಿ ಹೋಗಿಬಿಡ್ತಾನೆ. ಕಾಳಿಯನ ಮಥನವನ್ನು ಕೃಷ್ಣ ಮಾಡಿದ. ಅವತ್ತು ರಾತ್ರಿ ಒಂದು ಕಡೆ ಇಳ್ಕೊತಾರೆ, ಎಲ್ಲಾ ಕಡೆಯಿಂದ ಆಗ ಬೆಂಕಿ ಬಂದುಬಿಡುತ್ತೆ, ದಾವಾಗ್ನಿ ಬರುತ್ತೆ, ಕೃಷ್ಣ ಕುಡಿದು ಬಿಡ್ತಾರೆ, ಅದಿಷ್ಟು ಕುಡಿದು ಹಾಕಿಬಿಡ್ತಾರೆ. ಆ ಕಥೆಯನ್ನು ವಾದಿರಾಸನ ಹೇಳ್ತಾರೆ, ಕೃಷ್ಣ ಯಾತಕ್ಕೊಂತ ದಾವಾಗ್ನಿ ಕುಡಿದ ಅವತ್ತು ಇಡೀ ದಿವಸ ಬಡುವಿನಲ್ಲಿದ್ದ, ಬಹಳ ಶೀತ ಆದಾಗಿತ್ತು ಅಂತ ಕೃಷ್ಣನಿಗೆ. ಸೊ ಬಿಸಿ ಮಾಡ್ಕೋಬೇಕಂತ ಬೆಂಗೆ ಕುಡಿದು ಬಿಟ್ಟನಂತೆ. ಈ ಕಾಫಿ ಕುಡಿತಾರಲ್ಲ, ಬಿಸಿ ಕಾಫಿ ಕುಡಿತಾರೆ ನೆಗಡಿ ಬಂದವರು, ಆ ರೀತಿಯಾಗಿ ಅಂದ್ರೆ ಲೋಕದನ್ನು ಅಪ್ಲೈ ಮಾಡ್ತಾರೆ ವಾದಿರಾಜ ಸ್ವಾಮಿ. ಇಡೀ ದಿವಸ ಮಡುವಿನಲ್ಲಿದ್ದ, ಭಾರಿ ಶೀತ ಆಗೋಗ್ಬಿಟ್ಟಿತ್ತು, ಬೆಂಕಿ ಕುಡಿದು ಸರಿ ಮಾಡ್ಕೊಂಡ್ಬಿಟ್ಟ ಕೃಷ್ಣ. ಮತ್ತೆ ಹೇಳ್ತಾರೆ, ಏನ್ ಸ್ತೋತ್ರ ಮಾಡ್ತೀರಿ ಕೃಷ್ಣ ಕುಡದ ಕುಡದ ಅಂತ ಹೇಳಿ, ಏನ್ ದೊಡ್ಡ ವಿಚಾರ ಬಿಡಿ, ಅದು ಹುಟ್ಟಿದ್ದೆಲ್ಲಿಂದ, ಬಾಯಿಂದ, ಅಲ್ಲೇ ಲಯವಂತದ್ದು, ಏನ್ ದೊಡ್ಡ ವಿಚಾರ, ಪುರುಷ ಸೂಕ್ತ ರೆಫರ್ ಮಾಡ್ತಾರೆ. ಕೃಷ್ಣ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯು ರಜಾಯತ, ಪರಮಾತ್ಮನ ಮುಖದಿಂದ ಬಂದ ಅಂಕಿ ಅಲ್ಲೇ ಲಯ ಹೊಂದಿತ್ತು, ಬಾರಿ ದೊಡ್ಡ ವಿಷಯ ಅಲ್ಲ ಇದು ಒಂದು ಅಂತ ಹೇಳ್ತಾ ದೊಡ್ಡ ವಿಷಯನೇ ಅದು ಅಂತ ಹೇಳ್ತಾರೆ. ಮೇಳದಕ್ಕೆ ಅಲ್ಲ ಅಂತಾರೆ, ಒಳ ನೋಡಿದ್ರೆ ಹೌದು ಅಂತ ಹೇಳ್ತಾರೆ. ಇದು ದೇವರ ಮೈ ಮೇಳ ಕ್ರಮ. ಅದು ಅಷ್ಟೊತ್ತಿಗೆನೆ ಅನೇಕ ಪ್ರಸಂಗ ನಡೀತಾ ಹೋಗ್ತಾ ಇದೆ. ಬೇಸಿಗೆ ಬಂತಂತೆ, ಮತ್ತೆ ತಮಾಷೆ ಮಾಡ್ತಾರೆ. ಏನು ಬೇಸಿಗೆ, ಹಾಳು ಬೇಸಿಗೆ ಅಂತ ಬೈತೇವಲ್ಲ. ವಾದಿಸ್ವಾಮಿ ಹೇಳ್ತಾರೆ, ಈ ಬೇಸಿಗೆ ಸಹಿಸಲಾರದೇನೆ ಕೃಷ್ಣ ಕ್ಷೀರಸಾಗರ ಶಾಯಿ ಆಗಿದ್ದಾನೆ. ಅಲ್ಲಿಗೆ ಹೋಯ್ದು ಬಿಡ್ತಾರೆ. ದೇವರು ಯಾತ ಕ್ಷೀರಸಾಗರ ಶಾಯಿ ಅಂದ್ರೆ, ಈ ಬೇಸಿಗೆ ತಂಟೆನೇ ಬೇಡ, ಸುತ್ತ ಕೂಲ್ ಇರುತ್ತಲ್ಲ, ಫ್ರಿಜ್ ಮಧ್ಯೆ ಕೂತ ಕೂತಿದ್ದಾನೆ ಕೃಷ್ಣ, ಆರಾಮಾಗಿ ಕೂತ್ಬಿಟ್ಟಿದ್ದಾರೆ. ರುದ್ರದೇರ ಮಾಡಿದ್ದಾರೆ ಗೊತ್ತಾ, ತಲೆ ಮೇಲೆ ಚಂದ್ರನ ಇಟ್ಕೊಂಡ್ಬಿಟ್ಟಿದ್ದಾರೆ. ಕೈಲಾಸ ವಾಸ ಮಾಡ್ತಾರೆ, ಬಹಳ ಕೂಲ್. ಕೈಲಾಸ ಅಂದ್ರೆ ಇವತ್ತಿಗೆ ಹೋಗೋದು ಭಾರಿ ಕಷ್ಟ, ಅಲ್ಲಿ ಕೂಡ ಕೈಲಾಸಕ್ಕೆ ಹೋಗೋ ಚಾನ್ಸೇ ಜಾಸ್ತಿ. ಆದ್ರಿಂದ ಕೈಲಾಸದಲ್ಲಿ ಯಾತಕ್ಕಿದ್ದಾರೆ, ಕೂಲ್ ಪ್ಲೇಸ್ ಅಂತ ಹೇಳಿ. ಊಟಿ ಗಿಟ್ಟಿಗೆ ಹೋಗ್ತಾರಲ್ಲ, ಕೈಲಾಸದಲ್ಲಿ ಇದ್ದು ಬಿಟ್ಟಿದ್ದಾರೆ. ಬ್ರಹ್ಮದೇವರು ಪದ್ಮಾಸನದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ಯಾತಕ್ಕೆ ಅಂದ್ರೆ ಕಾ ಕೂಲ್ ಆಗಿರುತ್ತೆ ಅಂತೆ. ಅಂತೂ ಬೇಸಿಗೆ ಭಾರಿ ಅಪಾಯಕರ ಅಂತ ಹೇಳಿದ್ರು. ತ್ರಿಮೂರ್ತಿಗಳು ಕೂಡ ಬೇಸಿಗೆ ಸಹಸ ಉಪಾಯ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಕ್ಷೀರಸಾಗರದ ಮಧ್ಯಗಿರಿ ಬೇಸಿಗೆ ಏನು ಮಾಡೋದಿಲ್ಲ ಅಂದ್ರೆ, ಶಾಸ್ತ್ರ ಅಂದ್ರೆ ಸಾಗರ, ಶಾಸ್ತ್ರ ಕೇಳ್ಕೊಂಡಿರಿ, ಸಂಸಾರ ತಾಪ ಏನೂ ಮಾಡೋದಿಲ್ಲ ಅಂತ ಅರ್ಥ. ಎಷ್ಟೇನು ಮನಸ್ಸಿಗೆ ದುಃಖ ಆಗಲಿ, ಶಾಸ್ತ್ರ ಕೇಳಿದವರಿಗೆ ತಕ್ಷಣ ಸಮಾಧಾನ ಆಗಿಬಿಡುತ್ತೆ. ಇದು ಬಹಳ ಜನ ಅರ್ಥ ಮಾಡ್ಕೋಬೇಕು. ಮೊನ್ನೆ ಇತ್ತೀಚೆಗೆ ಪೇಪರಲ್ಲಿ ಬಂದಿದೆ, ನೆನಪಿರಲಿ ನಿಮಗೆ, ಒಂದು ಸೈಂಟಿಫಿಕ್ ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಮಾಡಿ ಮನುಷ್ಯನಿಗೆ ಇದೆ ಮಾನಸಿಕ ಒತ್ತಡ ಅಂತ ಜಾಸ್ತಿ ಆಗಿದೆ. ಅಲ್ಲಿ ದಿನ ಬೆಳಗಾರ ಒತ್ತಡ, ಕೆಲವು ಸೀರಿಯಲ್ ನೋಡೋ ಒತ್ತಡನೇ ಜಾಸ್ತಿ. ಯಾವ ಸೀರಿಯಲ್ ಯಾವ ಬರುತ್ತೋ ಅಂತ ಬೈಯಲ್ಲಿ ಟೆನ್ಷನ್ ಮಾಡಿ ಕೂತ್ಬಿಟ್ಟಿರ್ತಾರೆ. ಒತ್ತಡ ಹೇಗೆ ಹೋಗ್ಬೇಕು ಇದಕ್ಕೆ? ಬಹಳ ಬ್ಯೂಟಿಫುಲ್ ಅನಲೈಸ್ ಇದು ಮಾಡಿದ್ದು, ಸ್ಟಡಿ ಮಾಡಿದ್ದಾರೆ. ಅದನ್ನು ಸ್ಟಡಿ ಮಾಡಿ ಹೇಳ್ತಾರೆ, ಅನೇಕ ಜಾಗಿಂಗ್ಗೆ ಒಂದು ಉಪಾಯ, ಅದಕ್ಕೆ ಜಾಗಿಂಗ್ ಉಪಾಯ, ಎಕ್ಸಸೈಸ್ ಮಾಡೋದು ಉಪಾಯ, ಏನೇನೋ ಉಪಾಯಗಳಿವೆ. ಅತಿ ದೊಡ್ಡ ಉಪಾಯ ಯಾವುದು ಅಂದ್ರೆ ಸಂಗೀತ ಕೇಳೋದು ಅಂತ ಹೇಳ್ತಾರೆ. ಸಂಗೀತ ಯಾರು ಕೇಳ್ತಾರೋ ಅವರ ಮೈಂಡ್ ಮೆಂಟಲ್ಸ್ ಕಡಿಮೆ ಆಗಿಬಿಡುತ್ತೆ. ಇದು ಮತ್ತೆ ಹೇಳ್ತಾರೆ, ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇದಕ್ಕಿಂತ ಹೆಚ್ಚು ಎಫೆಕ್ಟಿವ್ ಯಾವುದು ಅಂದ್ರೆ ರೀಡಿಂಗ್ ಅಂತ ಹೇಳ್ತಾರೆ. ಯಾರು ಓದೋ ಅಭ್ಯಾಸ ಇಟ್ಕೊಂಡಿರ್ತಾರೆ ಅವ್ರು ಇನ್ನೂ ಹೆಚ್ಚು ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸಂಗೀತ ಕೇಳಿದರೆ 61% ಹೋಗುತ್ತಂತೆ ಸ್ಟ್ರೆಸ್. ಈ ಸಾಮಾನ್ಯ ಓದೋ ಅಭ್ಯಾಸ ಇದ್ರೆ 68% ಹೋಗ್ತದೆ. ಓದೋ ಅಭ್ಯಾಸ ಇದ್ರೆ ಇನ್ನೂ ಗೊತ್ತಿಲ್ಲ, ಇನ್ನೂ ಮುಂದಕ್ಕೆ ಹೋದ್ರೆ ಯಾವುದೋ ಫಾರಿನರ್ ಮಾಡಿದ ಸಂಶೋಧನೆಗಳಿವೆಲ್ಲ ಕೂಡ ಆ ರಾಕ್ ಅಂಡ್ ರೋಲ್ ಸಂಗೀತ, ಆ ಸಂಗೀತ ಕೇಳಿದ್ರೆ ನಿಮಗೆ 68% ಹೋಗೋದಾದ್ರೆ ಹರಿದಾಸರ ಸಂಗೀತ ಕೇಳಿಬಿಟ್ರೆ 90% ಹೋಗ್ಬಿಡುತ್ತೆ. ನಿಮಗೆ ಸ್ಟ್ರೆಸ್ಸೇ ಇರೋದಿಲ್ಲ. ಪರಮಾತ್ಮನ ಹರಿದಾಸ ಸಾಹಿತ್ಯ ಕೇಳಿದವರಿಗೆ ಅಷ್ಟು ಖುಷಿ ಆಗುತ್ತೆ. ಇನ್ನು ಕೇಳೋದು ಅಂದ್ರೆ ಆಚಾರಶಾಸ್ತ್ರ ಕೇಳಿ 100% ಸ್ಟ್ರೆಸ್ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆಚಾರಶಾಸ್ತ್ರ ಕೇಳಿದರೆ ಪ್ರತಿನಿತ್ಯ ಶ್ರವಣ ಮನನ ಕೀರ್ತನಂ ವಿಷ್ಣು ಮಾಡ್ಕೊಂಡು ಬಿಟ್ರೆ ಹರಿಕಥಾ ಶ್ರವಣ ಮಾಡೋ ನಿರಂತರ. ಇದಂದ್ರೆ ಯಾತಕ್ಕೆ ಹೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ. ನನಗೆ ಲೋಕದೊಳಗೆ ಜಾಗಿಂಗ್ ಹೋಗೋ ಅಭ್ಯಾಸ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದೆ ಜನಗಳು. ಬೆಳಿಗ್ಗೆ 4 ಗಂಟೆ ಒಳ್ಳೆ ಪ್ರೆಷರ್ಸ್ ಕಾಲ, ನಾಯಿ ಹಿಡ್ಕೊಂಡು ನಡೆದು ಬಿಡ್ತಾರೆ ಎಷ್ಟೋ ಜನಗಳು. ತಾವು ಕೂಡ ಹೋಗೋದಿಲ್ಲ, ನಾಯಿ ಜೊತೆಗೆ ತಾವು ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕೈಯಲ್ಲಿ ದೇವ್ರು ಹಿಡ್ಕೊಂಡು ಕೂಡ ಕಾಲ, ಕೈಯಲ್ಲಿ ನಾಯಿ ಹಿಡ್ಕೊಂಡು ಓಡಾಡ್ತಾರೆ. ಎಷ್ಟು ತಮಾಷೆ, ಹಗಲಲ್ಲೇ ಹೇಳ್ತೀವಿ ಜಿ ಓಡಿ ಬಿಟ್ಟು ಡಿವೋಜಿ ಹಿಡ್ಕೊಂಡು ಓಡಾಡ್ತಾರೆ ಅಂತ ಹೇಳಲಿಲ್ಲ. ಒಳ್ಳೆ ಪ್ರಾತಃ ಕಾಲ, ಸಂಧ್ಯಾ ವಂದನೆ, ದೇವ್ರ ಪೂಜೆಗೆ ಹೇಳಿ ಮಾಡಿಸಿದ ಕಾಲ. ಯಾಕಂದ್ರೆ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳ್ತಾರೆ. ಈ ಡಾಕ್ಟರ್ ಹೇಳ್ತಾರೆ, ಭಗವಂತ ಹೇಳ್ತಾನಲ್ಲ ಅದು ಬಿಟ್ಟುಬಿಟ್ಟು ನನ್ನ ಹಿಡ್ಕೊಂಡು ಕೂಡಿ ಅಂತ ಹೇಳ್ತಾನೆ ಪರಮಾತ್ಮ. ನಾಯಿ ಹಿಡ್ಕೊಂಡು ಕೂಡಿ, ನನ್ನ ಹಿಡ್ಕೊಂಡು ಕೂಡಿ, ಸಾರಿಗ್ರಾಮ ಶಿಲಾ ಸ್ಪರ್ಶಂ ಏ ಕುರುವಂತಿ ದಿನೇ ದಿನೇ. ಇವತ್ತು ಯಾರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸಂಧ್ಯಾಂದ್ಯ ಮಾಡಿ ದೇವ್ರ ಪೂಜೆ ಮಾಡ್ತಾರೋ ಆ ಸ್ಟ್ರೆಸ್ ಪೂರ್ತಿ ಹೊರಟೋಗುತ್ತಂತೆ. ಅಷ್ಟು ಶಕ್ತಿ ಇದೆ. ಗಜೇಂದ್ರ ಮೋಕ್ಷ ಹೇಳಿ ಬೆಳಗ್ಗೆದ್ದು, ಗಜೇಂದ್ರ ಮೋಕ್ಷ ಹೇಳಿ, ವಿಶೇಷವಾದಂಥ ಪ್ರಾತಃ ಸ್ತೋತ್ರಗಳನ್ನು ಹೇಳಿ, ಮನಸ್ಸಿಗೆ ಅಷ್ಟು ನೆಮ್ಮದಿ ಕೊಡುತ್ತಾ, ಅದರಿಂದ ಯಾವ ಭಯವೂ ಬರೋದಿಲ್ಲ ಎಂದು ತಿಳ್ಕೊಂಡ್ರೆ ಪರಮಾತ್ಮ ದೋಷದ ಅರ್ಥ ಆಗುತ್ತೆ ನಮಗೆ. ಅತಿ ತಂಪಾಗಿರ್ತಕ್ಕಂಥದ್ದು ಅಂದರೆ ಶಾಸ್ತ್ರ ಪ್ರವಚನ ಕೇಳಿದರೆ ಅತಿ ಶ್ರೇಷ್ಠವಾದ ರೀತಿಯಾಗಿ. ರೀಡಿಂಗ್ ಓದ್ಬೇಕಾದ್ರೆ ಸ್ವಲ್ಪ ನಿದ್ರೆ ಬಂದರೂ ಬರಬಹುದು, ಆದರೆ ಇನ್ನೊಬ್ರು ಹೇಳಬೇಕಾದ್ರೆ ಅದು ನಿದ್ದೆ ಮಾಡೋದು ಕಷ್ಟ. ಸೊ ಸಂಕೋಚಕ್ಕಾದ್ರೆ ಕಣ್ ತೆಗಿಬೇಕಾಗುತ್ತೆ, ಹೌದಲ್ಲ? ನೋಡ್ತಾ ತೋರ್ತುಗಿಸಿದ್ರೆ ಬಹಳ ಸಂಕಟ ಆಗುತ್ತೆ. ಅದಾದರೂ ವಾಸಿ, ತಾನು ಓದೋದಕ್ಕಿಂತ ಕೇಳೋದು ಎಫೆಕ್ಟಿವ್, ಕೇಳೋದು ಹೇಳೋದು ಇನ್ನೂ ಎಫೆಕ್ಟಿವ್. ಕೇಳೋರು ಲೈಟಾಗಿ ತುಗಿಸ್ಬೋದು, ಹೇಳೋರು ತುಗಿಸ್ಬಿಟ್ರೆ ಗತಿಯರಾಗಬೇಕಾಗ. ಆದ್ದರಿಂದ ಹೇಳೋ ಅಭ್ಯಾಸ ಮಾಡಿಕೊಳ್ಳಿ. ಇದೆಲ್ಲ ಶಾಸ್ತ್ರದಲ್ಲಿ ನಮ್ಮ ಮನಸ್ಸನ್ನು ಭದ್ರ ಮಾಡೋದು ಕೇಳೋದು ವ್ಯವಸ್ಥೆಗಳು. ಇನ್ನು ನಾಳೆ ದಿವಸ ಗೋವರ್ಧನೋದ್ಧರಣವನ್ನು ಹೇಳ್ತಾರೆ. ಮುಖ್ಯ ರುಕ್ಮಿಣಿ ಕಲ್ಯಾಣ ಆಗಬೇಕು. ಇದು ಶ್ರೀನಿವಾಸ ಕಲ್ಯಾಣದ ಪವಿತ್ರವಾದ ಕಾಲ ಇದು. ವೈಶಾಖ ಮಾಸದ ಶುದ್ಧ ಶುಕ್ಲಪಕ್ಷ ಅದು ದಶಮಿ ಅಂತ ಬಂತು ಅಂದರೆ ಶ್ರೀನಿವಾಸ ಕಲ್ಯಾಣ ಜನ ಕೇಳಿ ಅಭ್ಯಾಸ ಇದೆ. ಆ ಶ್ರೀನಿವಾಸನ ಕೃಷ್ಣನಾದ್ದರಿಂದಾಗಿನೇ, ರುಕ್ಮಿಣಿಯ ಪದ್ಮಾವತಿ ಆದ್ದರಿಂದ ಕೃಷ್ಣ ರುಕ್ಮಿಣಿಯರ ಕಲ್ಯಾಣದೊಂದಿಗೆ ನಾಳೆ ದಿವಸಕ್ಕೆ ಈ ಪ್ರವಚನ ಮಾಲಿಕೆ, ಮೂರೇ ದಿವಸದ ಪ್ರವಚನ ಮಾಲಿಕೆ ಮಂಗಳವಾಗುತ್ತೆ ಅಂತ ಹೇಳ್ತಾ, ನಾಳೆ ಸ್ವಲ್ಪ ವಿಷಯ ಹೆಚ್ಚಿರೋದ್ರಿಂದ ಆರೂವರೆಗೆ ಶುರು ಮಾಡಿದೆ. ಆರೂವರೆಗೆ ಶುರು ಮಾಡಿ ಎಂಟರೊಳಗೆ ಈ ಪ್ರವಚನ ಮಾಲಿಕೆ ಮುಕ್ತಾಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಒಬ್ಬ ವ್ಯಾಸಬದ್ಧ ಪತ್ರಿಕೆಗೆ ಚಂದಾದಾರರಾಗೋರು ಆಗಬಹುದು, ಅವಕಾಶ ಇದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯಃ.